ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಾವು ಅನೇಕ ಒಂದು ದಿವಸಗಳಿಂದ ಅನೇಕ ವಿಚಾರಗಳನ್ನ ನಾವೇನು ಮಾಡಿದರೆ ಸತ್ಯವೇದ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಿ. ಮುಖ್ಯವಾಗಿ ಸತ್ಯದಲ್ಲಿರುವಂಥ ಅನೇಕ ಒಂದು ಆಳವಾಗಿರುವಂಥ ಸತ್ಯಗಳನ್ನ ನಾವೇನು ಮಾಡಿದರೆ ನಾವು ಓದ್ತಾ ಬಂದಿದ್ದೀರಿ. ಅದರ ಸರಿಂದ ನೋಡಬೇಕ್ರೆ, ನಾವು ಕಳೆದ ಒಂದು ತಿಂಗಳಲ್ಲಿ ಮುಖ್ಯವಾಗಿರುವಂಥ ಪಾಠಗಳು ಅದು ಆತ್ಮ, ಆಮೇಲೆ ನರಕದ ಬಗ್ಗೆ ಅನೇಕ ವಿಚಾರಗಳು ನಾವೇನು ಮಾಡಿದ್ರಿ, ನಾವು ಧ್ಯಾನ ಮಾಡಿದ್ರಿ. ಅದರ ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇವತ್ತಿನ ದಿನ ನಾವೇನು ಮಾಡೋಣ, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಾಕ್ಯವನ್ನು ಕೂಡ ಅದರ ಸೊ ಏನಪ್ಪ ನಾವು ಮಾಡೋಣ ಅಂತಂದರೆ, ಇವತ್ತು ಏನ್ರಿ ಇವಾಗ ನರಕದ ಬಗ್ಗೆ ನೋಡಿರೋ ದಿನ, ಅದರ ಆತ್ಮ ಬಗ್ಗೆ ನೋಡಿರೋಂಥ ದಿನ, ನಮಗೆ ನೆಕ್ಸ್ಟ್ ಬರೋಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಹಾಗಾದರೆ ನ್ಯಾಯ ತೀರ್ಪು ಅಂದರೆ ಏನು? ಮನುಷ್ಯ ಸತ್ತಿದ ಮೇಲೆ ಏನೂ ಇಲ್ಲ, ಅದರ ಯಾವ ತಿಳುವಳಿಕೆ, ಯಾವ ಜ್ಞಾನ ಬುದ್ಧಿ ತಿಳುವಳಿಕೆ ಏನೂ ಇಲ್ಲ ಅಂತ ಅನ್ಬೇಕಾದ್ರೆ ನ್ಯಾಯ ತೀರ್ಪು ಅಂದರೆ ಏನಪ್ಪ ಅಂತ ನಮಗೇನಾಗಿದೆ, ಒಂದು ಸಾಮಾನ್ಯವಾಗಿ ಇದು ಮನುಷ್ಯರಲ್ಲಿ ಮನಸ್ಸಲ್ಲಿ ಹುಟ್ಟ ಅಂತ ಒಂದು ಏನ್ರಿ ಒಂದು ಪ್ರಶ್ನೆ ಅಲ್ವರ. ಹಂಗಾದ್ರೆ ನಾವು ಇವತ್ತು ಏನಪ್ಪ ಮಾಡೋಣ ಅಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಏನ್ರಿ ಈ ನ್ಯಾಯ ತೀರ್ಪು ಬಗ್ಗೆ ಸತ್ಯವೇದ ಏನು ಹೇಳ್ತೆ ಅಂತ ನಾವು ಏನು ಮಾಡೋಣ, ನಾವು ತಿಳ್ಕೊಳೋಣ ಅಲ್ವರ. ಸೊ ಅದಕ್ಕೆ ನೋಡ್ರಿ, ನ್ಯಾಯ ತೀರ್ಪು ಬಗ್ಗೆ ಏನ್ರಿ ಏನಪ್ಪ ಅಭಿಪ್ರಾಯ ಅಂತಂದರೆ, ಏನ್ರಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ತಾರೆ, ಎರಡನೇ ಬರಿಕೆಯಲ್ಲಿ ಬರಬೇಕಾದ್ರೆ ಇಡೀ ಲೋಕ ಜನಗಳಿಗೆ ಏನು ಮಾಡ್ತಾರೆ, ಅವರು ಅವ್ರ ನ್ಯಾಯ ತೀರ್ಪು ಮಾಡ್ತಾರೆ ಅಲ್ವರ. ಹೇಗೆ ಬರ್ತಾರೆ ಯೇಸು ಕ್ರಿಸ್ತು? ಏನ್ರಿ ಮೇಘದ ಮೇಲೆ ಬರ್ತಾರೆ, ಬಿಳಿ ಕುದುರೆ ಮೇಲೆ ಬರ್ತಾರೆ, ಅವರಿಂದ ದೊಡ್ಡ ಸೈನ್ಯನ ಆಗ್ತಾರೆ ಬರ್ತಾರೆ, ಬರ್ತಾ ಇರ್ಬೇಕಾರೆ ಏನು ಮಾಡ್ತಾರೆ, ಎಲ್ಲ ಕಡೆ ಸಮಾಧಿಗಳು ತೆರೀತವೆ, ಅದರ ಸಮಾಧಿಯಲ್ಲಿ ಮಲಗಿರೋರು ಎಲ್ಲ ಪ್ರತಿಯೊಂದು ವ್ಯಕ್ತಿಗಳು, ಅದರ ದೊಡ್ಡವರು ಚಿಕ್ಕವರು ಏನ್ರಿ ಮೇಲು ಕೀಳು ಅದರ ಎಲ್ಲರೂ, ಏನು ಭೇದ ಭಾವ ಇಲ್ದಿರ ಎಲ್ಲರೂ ಏನು ಮಾಡ್ತಾರೆ ಹಂಗೆ ಏನ್ರಿ ಸಮಾಧಿಯಿಂದ ಎದ್ದು ಬರ್ತಾರೆ. ಎದ್ದು ಬಂದು ಏನಪ್ಪ ಮಾಡ್ತಾರೆ ಅಂತಂದರೆ, ಎಲ್ಲರೂ ಎದ್ದು ಬಂದ್ಬಿಟ್ಟು ಏನು ಮಾಡ್ತಾರೆ, ಆತನ ಒಂದು ಸಿಂಹಾಸನ ಮುಂದೆ ಏನು ಮಾಡ್ತಾರೆ, ಅಲ್ಲಿ ನಿಂತ್ಕೊಂತಾರೆ. ಅದರ ಯಾರ ಸಿಂಹಾಸನ? ಯೇಸು ಕ್ರಿಸ್ತನ ಒಂದು ಏನ್ರಿ ಒಂದು ವೈಟ್ ಥ್ರೋನ್, ವೈಟ್ ಥ್ರೋನ್ ಜಜ್ಮೆಂಟ್ಗೆ ಏನು ಮಾಡ್ತಾರೆ, ಅಲ್ಲಿ ನಿಂತ್ಕೊಂತಾರೆ. ಸೊ ಪ್ರತಿಯೊಬ್ಬ ಮನುಷ್ಯರು, ಸತ್ತೋಗಿರುವಂಥ ಪ್ರತಿಯೊಬ್ಬ ಮನುಷ್ಯರು ಏನು ಮಾಡ್ತಾರೆ, ಅವರು ಎದ್ದು ಬರ್ತಾರೆ. ಸೊ ಯಾವ ಪ್ರಕಾರ ಅವ್ರು ಸತ್ತೋದ್ರು, ಪ್ರತಿಯೊಬ್ಬರು ಮನುಷ್ಯನ ಮಾಡ್ತಾರೆ ಆ ಒಂದು ವೈಟ್ ಥ್ರೋನ್ ಜಜ್ಮೆಂಟ್ಗೆ ಏನು ಮಾಡ್ತಾರೆ ಅವರು, ಅದು ಎದ್ದು ಬರ್ತಾರೆ. ಸೊ ಯೇಸು ಕ್ರಿಸ್ತು ಅವತ್ತ ಏನಾಗಿರ್ತಾರೆ, ಎಲ್ಲ ಎಲ್ಲ ಬುಕ್ಗಳು ಏನು ಮಾಡ್ತಾರೆ ಇಟ್ಕೊಂಡಿರ್ತಾರೆ, ಅದರ ಆ ಬುಕ್ಗಳನ್ನ ಏನು ಮಾಡ್ತಾರಲ್ಲ ಯೇಸು ಕ್ರಿಸ್ತು ತೆಗಿತಾರೆ, ಜೀವಬಾಧ್ಯರ ಪಟ್ಟಿನ ಏನು ಮಾಡ್ತಾರೆ ಅವರು ತೆರೀತಾರೆ. ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಎಲ್ಲರನ್ನು ಕೂತ್ಕೊಂಡು ಎಲ್ಲ ಲೋಕ ಜನಗಳು ಎಲ್ಲ ಯಾರು ಸತ್ತೋಗಿದ್ರು ಎಲ್ಲರನ್ನ ಎಬ್ಬಿಸ್ಬಿಟ್ಟು ಏನು ಮಾಡ್ತಾರೆ ಅವರು, ಅವರು ತೀರ್ಪು ಮಾಡ್ತಾರೆ. ಯಾರ ಇಡೀ ಜಗತ್ತು ವ್ಯವಸ್ಥೆ ಮಾಡಿರ್ತೀನಿ, ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಏನ್ರಿ ಯೇಸು ಕ್ರಿಸ್ತನ ಒಂದು ತೀರ್ಪು ನಡೆಯೋ ತನಕ ಯಾರೆಲ್ಲ ಮನುಷ್ಯಗಳು ಇದ್ರೋ ಇವರೆಲ್ಲರಿಗೂ ಏನು ಮಾಡ್ತಾರೆ ಅವರು, ಜಜ್ಮೆಂಟು ಮಾಡ್ತಾರೆ ಅದರ. ಸೊ ಪುಸ್ತಕ ಅಂತ ಹೇಳ್ತಾರೆ, ಆ ಪುಸ್ತಕದಲ್ಲಿ ಯಾರು ಏನೇ ಕೆಲಸಗಳು ಮಾಡಿದ್ರು ಆ ಪುಸ್ತಕ ಪ್ರಕಾರ ಏನು ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಕೆಟ್ಟ ಕೆಲಸ ಮಾಡಿದ್ರೆ ಸೀದಾ ತೊಗೊಂಡೋಗಿ ಏನು ಮಾಡ್ತಾರೆ, ಅದನ್ನ ಅಗ್ನಿ ನರ್ಕಕ್ಕೆ ಹಾಕ್ತಾರೆ, ಆ ನರ್ಕದಲ್ಲಿ ಏನು ಮಾಡ್ತಾರೆ, ಅದನ್ನ ವೇದನೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ ಅದರ. ಸೊ ಏನ್ರಿ ಅಲ್ಲಿ ಯುಗ ಯುಗಾಂತರಗಳಿಗೆ ಏನು ಮಾಡ್ತಾರೆ ಅವರು, ಅವರು ಆ ವೇದನೆ ಏನು ಮಾಡ್ತಾರೆ ಅವರು, ಅವರು ಅನುಭವಿಸ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದು ದುಷ್ಟರಿಗೆ ಆಗಂತ ಏನ್ರಿ ಒಂದು ಒಂದು ಪ್ರತಿದಂಡನೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಹುಳ ಸಾಯೋದಿಲ್ಲ, ಇನ್ನು ಬೆಂಕಿ ಹಾರೋದಿಲ್ಲ ಅದರ. ಇದರ ನಾನು ಲಾಸ್ಟ್ ವೀಕ್ ನೋಡ್ಬಿಡ್ತೀರಿ, ಬಿಳಿ ಹುಳ ಸಾಯಲ್ಲ, ಬೆಂಕಿ ಹಾರೋದಿಲ್ಲ, ಅರ್ಥ ಏನು ಅಂತಂದ್ರ. ಅದೇ ಥರ ಏನ್ರಿ ಈ ಒಳ್ಳೆ ಕೆಲಸ ಮಾಡಿರೋರಿಗೆ ಏನ್ರಿ ಅವ್ರಿಗೂ ಕೂಡ ಇದೇ ಪುಸ್ತಕದ ಪ್ರಕಾರ ಏನಾಗ್ತಂತೆ ಇವಾಗ ತೀರ್ಪು ಆಗ್ತಾರಂತೆ. ಅದರ ಅವರು ದೇವರಿಗೆ ಭಯಭಕ್ತಿಯಾಗಿ ಯೋಗ್ಯವಾಗಿ ಬದುಕಿರೋದ್ರಿಂದ ಏನ್ರಿ ಜೀವಬಾಧ್ಯರ ಪಟ್ಟಿಯಲ್ಲಿ ಅವ್ರ ಹೆಸರು ಬರೆಯಲ್ಪಟ್ಟಿರೋದ್ರಿಂದ ಏನ್ರಿ ಅವ್ರಿಗೆ ಏನಪ್ಪ ಅಂತಂದರೆ ಏನ್ರಿ ಒಂದು ಪರಲೋಕ ರಕ್ಷಣೆ ಏನು ಮಾಡ್ತಾರೆ ಅವ್ರಿಗೆ, ಅವ್ರಿಗೆ ದೇವ್ರು ಒದಗಿಸ್ಕೊಡ್ತಾರೆ. ಏನ್ರಿ ಅವ್ರ ಪರಲೋಕಕ್ಕೆ ಏನು ಮಾಡ್ತಾರೆ ಅವ್ರನ್ನ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಏನ್ರಿ ಅಂದರೆ ಒಂದು ಅದರ ಇದೇ ತೀರ್ಪು ಅಂದರೆ ಅರ್ಥ ಅಂದ್ರೆ ಅಂದರೆ ಮನುಷ್ಯ ಏನ್ರಿ ಅವನಿಗೆ ಎಂಥ ತೀರ್ಪು ಆಗ್ತದೆ ಯಾವಾಗ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಜೀವಬಾಧ್ಯರ ಪಟ್ಟಿನ ತೆರೀತಾರೆ. ಆ ಜೀವಬಾಧ್ಯರ ಪಟ್ಟಿ ಪ್ರಕಾರ ಅವನೇನು ಮಾಡ್ತಾರೆ, ನರಕ ಅಥವಾ ಸ್ವರ್ಗ ಅಂತ ಫಿಕ್ಸ್ ಮಾಡೋದು ನ್ಯಾಯ ತೀರ್ಪು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಏನ್ರಿ ನ್ಯಾಯ ತೀರ್ಪಿನ ಅಭಿಪ್ರಾಯ ಏನ್ರಿ ಎಲ್ಲ ಲೋಕ ಜನಗಳಿಗಿರೋಂಥದ್ದು ಅದರ. ಸರಿ ಯಾವಾಗ ಆಗೋದಿದು, ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನಾಗ್ತದೆ ನ್ಯಾಯ ತೀರ್ಪು ಏನಾಗ್ತದೆ ಆಗ್ತದೆ ಅಂತಂದ್ಬಿಟ್ಟು. ಅದರ ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ ಸ್ವರಗಳೇ ಏನ್ರಿ ಅದಕ್ಕೆ ಪರಲೋಕ ಮತ್ತೆ ನರಕ. ಅದರ ಒಳ್ಳೇದು ಮಾಡಿದವ್ರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ರಕ್ಷಣೆ ಹೊಂದಿರೋರಿಗೆ ಏನ್ರಿ ಪರಲೋಕ, ರಕ್ಷಣೆ ಹೊಂದಿರೋರಿಗೆ ಏನಪ್ಪಾ ಅಂತಂದ್ರೆ ನರಕ. ಅಲ್ವರ ಸರಿ, ನೋಡ್ಬೇಕಾದ್ರೆ ಇದು ಏನ್ರಿ ಒಂದು ನ್ಯಾಯ ತೀರ್ಪು, ಕ್ರಿಸ್ತನ ಒಂದು ನ್ಯಾಯ ತೀರ್ಪು ಏನಾಗಿರ್ತದೆ ಈ ಥರ ಇರ್ತದೆ. ಅಲ್ವರ ಸರಿ, ಇವಾಗ ನೀವು ಯೋಚನೆ ಮಾಡಿ, ಮನುಷ್ಯ ಸತ್ತಿದ ತಕ್ಷಣ ಏನಾಗಿರ್ತದೆ, ಏನು ಅಭಿಪ್ರಾಯ ಏನ್ರಿ? ಮನುಷ್ಯ ಸತ್ತಿದ ತಕ್ಷಣ ಅವನು ಸತ್ತೋಗ್ಬಿಡ್ತಾನೆ, ಆತ್ಮಕ್ಕೆ ಏನಿಲ್ಲ, ಸಾವಿಲ್ಲ, ಅವಾತ್ಮ ಏನಾಗ್ಬಿಡ್ತಂಗೆ ದೇವರಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಎಲ್ಲೋಯ್ತದೆ, ಎಲ್ಲೋಯ್ತದೆ ಈ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಹೇಳೋದೇನಂದ್ರೆ, ಅಯ್ಯೋ ಅದೇನಾಗ್ಬಿಡ್ತದೆ, ದೇವ್ರ ಹತ್ರಕ್ಕೆ ಹೋಗ್ಬಿಡ್ತದೆ. ಎಲ್ಲೋಯ್ತದೆ? ದೇವ್ರ ಹತ್ರಕ್ಕೆ ಹೋಗ್ತದೆ ಅಂತ. ಸರಿಯಪ್ಪ, ದೇವ್ರ ಹತ್ರಕ್ಕೆ ಹೋದ್ರೆ ದೇವ್ರು ಏನಪ್ಪ ಮಾಡ್ತಾರೆ ಅಂತಂದರೆ, ಅದಕ್ಕೆ ಏನು ಮಾಡ್ತಾರೆ ದೇವರು, ಒಂದು ತೀರ್ಪನ್ನು ಮಾಡ್ತಾರೆ. ಏನು ತೀರ್ಪು ಮಾಡ್ತಾರೆ ನೋಡಪ್ಪ, ನೀನು ಕೆಟ್ಟ ಕೆಲಸ ಮಾಡಿದರೆ ನೀನು ಎಲ್ಗೋಯ್ತೀಯ ಸೀದಾ ನರ್ಕಕ್ಕೆ ಹೋಯ್ತೀಯಾ. ಅಲ್ವರಾ, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಗೋಯ್ತೀಯ ನೀನು ಪರಲೋಕಕ್ಕೆ ಹೋಯ್ತೀಯ. ಅಲ್ದರ ಸೊ, ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಮನುಷ್ಯ ಸತ್ತಿದ ತಕ್ಷಣನೇ ಏನಾಗ್ಬಿಡ್ತದೆ ಇದು ತೀರ್ಪು ಆಗ್ಬಿಡ್ತದೆ ಅಂತ ಏನ್ರಿ ಅಭಿಪ್ರಾಯ ಐತಲ್ವ? ಇವಾಗ ನೀವೇ ಯೋಚನೆ ಮಾಡ್ರಿ, ಯಾವ್ದು ಕರೆಕ್ಟ, ಮನುಷ್ಯ ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಆಗ್ತದ, ಅಥವಾ ಏನ್ರಿ ಅವಂಗೆ ಯೇಸು ಕ್ರಿಸ್ತು ಎರಡನೇ ಬರ್ಬೇಕಲ್ಲಿ ನ್ಯಾಯ ತೀರ್ಪು ಆಗ್ತದ ಏನ್ರಿ? ಎರಡು ಅಭಿಪ್ರಾಯ ಏನಾಗಿದೆ ಗೊತ್ತ, ಇದೆ ಅದರ ಪರಲೋಕ ನರಕ, ತೀರ್ಪು ಅಂದ್ರೆ ಇಷ್ಟೇ ರೀ, ಹೆಲ್ ಆರ್ ಎವೆನ್ ಅಂತ ಏನ್ರಿ ಎಲ್ಲರಿಗೂ ಇರೋಂಥ ಅಭಿಪ್ರಾಯ. ಅದರ ಸರಿ, ಫಸ್ಟ್ ಏನು ಮಾಡೋಣ ಅಂದರೆ ಎರಡು ಕಾನ್ಸೆಪ್ಟ್ ನಾವು ನೋಡೋಣ ಸತ್ಯವೇದದಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ಟು, ಎರಡು ಕಾನ್ಸೆಪ್ಟ್. ಅದರ ನೋಡಿ ವಾಕ್ಯನ ಓದೋಣ, ಇಬ್ರಿಯರ್ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ, ಹೀಬ್ರೂಸ್ 9:27, ಹೀಬ್ರೂಸ್ 9:27 ಓದ್ರಿ, ಯಾರಾದರೂ ಓದ್ರಿ, ರಮೇಶ್ ಓದಿ.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು,
ಬ್ರದರ್ ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ, ಬೇರೆ ಯಾರು ಓದ್ತೀರಾ? ರಮೇಶ್ ಸರ್, ಜೋಸೆಫ್ ಬ್ರದರ್?
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ
ಒಂದೇ ಸಾರಿ ಸಮರ್ಪಿತನಾದನು.
ಓಕೆ, ಇನ್ನೊಂದು ಸರ್ತಿ ಹೋದ್ರೆ ಯಾರಾದರೂ ಬೇರೆಯವರು, ಮೋಹನ್ ಬ್ರದರ್ ನೀವು ದಯವಿಟ್ಟು ನೆಟ್ವರ್ಕ್ ಜಾಗ ಕೂತ್ಕೊಳ್ಳಿ.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ.
ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. 27ನೇ ವಾಕ್ಯ ಮಾತ್ರ, ಥ್ಯಾಂಕ್ ಯು. ಸದ್ಗೆ ನೋಡ್ಬೇಕಾದ್ರೆ ಹೇಳ್ತಾರೆ, ಒಂದೇ ಸತಿ ಸಾಯೋದು ಅನಂತರ ನ್ಯಾಯ ತೀರ್ಪು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಸದ್ಯಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಎಷ್ಟೋ ಜನ ಏನು ಮಾಡ್ತಾರೆ, ಇದು ನಂಬೋದು. ಏನು ನಂಬೋದು? ಸತ್ತಿದ ತಕ್ಷಣ ನ್ಯಾಯ ತೀರ್ಪು, ಒಂದೇ ಸತಿ ಸಾಯೋದು, ಸತ್ತಿದ ತಕ್ಷಣ ಮನುಷ್ಯಗೆ ಏನಾಗ್ಬಿಡ್ತಾರೆ ನ್ಯಾಯ ತೀರ್ಪು ಆಗ್ಬಿಡ್ತಾರೆ. ಅದರ ಅಂದರೆ ಮನುಷ್ಯ ಸತ್ತಿದ ತಕ್ಷಣ ಅವ್ನು ಸೀರೆ ಹೇಳ್ಕೊಟ್ಟೈತಾನೆ, ಇವಾಗ ಅವ್ನು ನ್ಯಾಯ ತೀರ್ಪಿಗೆ ಅಂತ ಹೊರಟೋಗ್ಬಿಡ್ತಾನೆ. ಅವಾಗ ಏನು ಮಾಡ್ಬಿಡ್ತಾರೆ, ಅವನಿಗೆ ದೇವರು ನರಕ ಮತ್ತು ಸ್ವರ್ಗ ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು. ಅದರ ಸರಿ, ಇನ್ನೊಂದು ವಾಕ್ಯ ಓದ್ರಿ ದಯವಿಟ್ಟು, ಮತ್ತೆ 11:24, ಮ್ಯಾಥ್ಯೂ 11:24 ಓದ್ರಿ.
ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು.
ನೋಡ್ರ ಏನ್ ಹೇಳ್ತಾರೆ, ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಗತಿಗಿಂತಲೂ ಸೋದೋಮನ್ ಗೊಬ್ಬರ ಗಂತೆ ಹೆಂಗಿರ್ತಂತೆ, ಎಷ್ಟೋ ಬೆಟ್ರ್ ಆಗಿರ್ತಾರೆ ಅಂತ ಹೇಳ್ತಾರೆ. ಯಾವುದು ಸೋದೋಮನ್ ಗೊಬ್ಬರ? ಅಬ್ರಹಾಮ್ ಕಾಲದಲ್ಲಿ ನಾಶ ಆಗೋಯ್ತು ಗೊತ್ತಾ ಅಗ್ನಿಯಿಂದ, ಆ ಸೋದೋಮನ್ ಗೊಬ್ಬರ. ಅದಕ್ಕೆ ನ್ಯಾಯ ತೀರ್ಪು ಆಗ್ಬೇಕಾದ್ರೆ, ಮತ್ತು ಆ ಜೊತೆಗೆ ಇಸ್ರೇಲ್ಗೆ ನ್ಯಾಯ ತೀರ್ಪು ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟೋ ಬೆಟ್ರು ಅಂತ ಹೇಳ್ತಾರೆ. ಅಂದರೆ ಈ ವಾಕ್ಯದ ಪಕ್ಕ ನಮ್ಗೆ ಏನಪ್ಪ ಅರ್ಥಕ್ಕೆ, ಇನ್ನೂ ಸೋದೋಮನ್ ಗೊಮ್ರ ಜನಗಳಿಗೆ ನ್ಯಾಯ ತೀರ್ಪೇನಾಗಿಲ್ಲ, ಆಗಿಲ್ಲ. ಇಸ್ರೇಲ್ ಜನಗಳಿಗೆ ಏನಾಗಿಲ್ಲ, ಇನ್ನೂ ನ್ಯಾಯ ತೀರ್ಪು ಆಗಿಲ್ಲ ಅಂತಂದು ಯಾರು? ಇಸ್ರೇಲ್ ಜನ ಯೇಸು ಕ್ರಿಸ್ತನ್ ಸಾಯಿಸಿದ್ರು ಗೊತ್ತಾ, ಆ ಇಸ್ರೇಲ್ ಜನಗಳಿಗೆ ಏನಾಗಿಲ್ಲ ನ್ಯಾಯ ತೀರ್ಪು ಇನ್ನ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೆಂಗ್ರೆ, ಹುಟ್ಟಿದ ತಕ್ಷಣ ಸತ್ತಿದ ತಕ್ಷಣನೇ ಅನಂತರ ನ್ಯಾಯ ತೀರ್ಪು ಅಂತ ಮತ್ತೆ ಹೇಗೆ, ಮತ್ತೆ ಆಗಿರ್ಬೇಕಾಯ್ತಲ್ಲ. ಸೋದೋಮಿನ ಗೊಮೋರಾಜನಗಳಿಗೆ ನ್ಯಾಯ ತೀರ್ಪು ಏನ ಬೇಕಾ ಆಗ್ಬೇಕಾಗಿತ್ತು ಅಲ್ವರ? ಯೇಸು ಕೃಷ್ಣ ಸಾಯಿಸಿದಂತ ಯಹೂದಿಗಳಿಗೆ ನ್ಯಾಯ ತೀರ್ಪು ಆಗ್ಬೇಕಾಗಿತ್ತು, ಆಗಿದೆಯಾ ಇಲ್ಲ ನೋಡ್ರಿ? ವಾಕ್ಯದ ಬಹು ಸ್ಪಷ್ಟವಾಗಿ ಹೇಳ್ತಾರೆ, ನ್ಯಾಯ ತೀರ್ಪಿನ ದಿನದಲ್ಲಿ ಅವ್ರಿಗೇನಾಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತಂಗ್ರೆ. ಇಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತಂದ್ರೆ, ಅವ್ರಿಗೆ ಇನ್ನ ನ್ಯಾಯ ತೀರ್ಪಾಗಿಲ್ಲ. ಇದು ನಾನು ಹೇಳ್ತಾ ಇಲ್ಲ ರೀ, ಯಾರೋ ನ್ಯಾಯ ತೀರ್ಪು ಮಾಡಂತ ಏನ್ರಿ ಒಂದು ಜಡ್ಜ್ ನ್ಯಾಯಾಧಿಪತಿನ ಹೇಳ್ತಾ ಇದ್ದಾರೆ, ಇನ್ನ ಅವ್ರಿಗೆ ಏನಾಗಿಲ್ಲ ಏನು ನ್ಯಾಯ ತೀರ್ಪು ಆಗಿಲ್ಲ ಅಂತ ಹೇಳ್ತಾರೆ. ಯಾರಿಗೆ? ಸೊದೋಮನ ಗೊಮೋರಾಗೆ. ಮತ್ತೆ ಏನ್ರಿ ಸತ್ತಿದ ತಕ್ಷಣ ಹೆಂಗೆ ನ್ಯಾಯ ತೀರ್ಪು ಹಾಕಿ ಸಾಧ್ಯ? ಸರಿ, ಇವಾಗ ಸತ್ತಿದ ತಕ್ಷಣ ನ್ಯಾಯ ತೀರ್ಪು ಹಾಕ್ತಾರೆ ಅಂತ ಅವ್ರಿಗೆ ಬೈಬಲ್ನ ಪ್ರೂಫ್ ಇದೆಯಾ? ನೋಡ್ರಿ ಇವಾಗ ಯಾರು ಯೇಸು ಕ್ರಿಸ್ತು ಯಾರನ್ನಾರ ಮರಣದಿಂದ ಎಬ್ಸಿದಾರಾ? ಯೇಸು ಕ್ರಿಸ್ತು ಯಾರನ್ನಾರ ಮರಣದಿಂದ ಎಬ್ಸಿದಾರಾ? ಹಾ, ಯಾರು?
ಹೌದು,
ವೆರಿ ಗುಡ್, ವೆರಿ ಗುಡ್ ರೀ. ನೋಡ್ರಿ ಇಂತ ಯಾರನ್ನ ಎಬ್ಸಿದಾರೆ? ಲಾಜರ್ ಎಬ್ಸಿದ್ದಾರೆ ಅಲ್ವರಾ? ಲಾಜರಸ್ ಏನ್ ಮಾಡ ಮರಣದಿಂದ ಎಬ್ಸಿದ್ದಾರೆ. ಸರಿ, ಲಾಜರಸ್ ಎದ್ದು ಬಂದಿದ್ಮೇಲೆ ಅವರೆಲ್ಲರೂ ನ್ಯಾಯತಿರ್ ಬಗ್ಗೆ ಹೇಳಿದ್ರ?
ಅದ್ರ ಬಗ್ಗೆ ಏನು ಹೇಳಿಲ್ಲ ಬ್ರೋ.
ಎಲ್ಲಿ ಹೇಳಿಲ್ಲ? ಅಯ್ಯೋ ನಾನು ಸತ್ತೋಗ್ಬಿಟ್ಟೆ, ಸತ್ತೋಗಿದ್ರೆ ಹಿಂಗೆ ಹೋದೆ ಅಲ್ರ, ಬಿಳಿ ಸಿಂಹಾಸನ ಮುಂದೆ ನಿಲ್ಸಿದ್ರು ದೇವ್ರು ನನ್ನ. ಹಾ, ನಂಗೇನು ಮಾಡಿದ್ರು? ಒಂದು ಪುಸ್ತಕ ತೆರೆದ್ರು, ನಾನು ಮಾಡಿರೋ ಕೆಲಸ ಕೆಲಸಗಳೆಲ್ಲ ಹೇಳಿದ್ರು, ನಂಗೆ ನ್ಯಾಯ ತೀರ್ಪು ಮಾಡಿದ್ರು. ಆಮೇಲೆ ಅಯ್ಯೋ ನಿಮ್ಮ ಬೈ ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದ್ಯಾ ನೀನು, ಮುಂಚೆನೇ ದಯವಿಟ್ಟು ವಾಪಸ್ ಹೊಡೋ ಬಂದು ಭೂಲೋಕ ಕಳಿಸ್ಬಿಟ್ರು ಅಂತ ಎಲ್ಲರೂ ಇದೆಯಾ? ಎಲ್ಲರೂ ಇದೆಯಾ? ಏನ್ರಿ ಎಲ್ಲೂ ರೆಕಾರ್ಡ್ ಏನಿಲ್ಲ, ಕೊಡಲೇ ಇಲ್ಲ. ಲಾಸ್ರು ಸೇವ್ ಮಾಡೋಕೆ ಹೋಗಿಲ್ಲ, ಅದನ್ನ ಯಾವುದು ಹೇಳಕ್ ಹೋಗಿಲ್ಲ. ಇದ್ದಿದ್ರೆ ಏನು ಮಾಡಿರೋನೋ, ಹೇಳಿರೋನೋ. ಹಂಗಂದ್ರೆ ಈ ವಾಕ್ಯದ ಮುಖಾಂತರ ನಮ್ಗೇನಪ್ಪ ಅರ್ಥ ಆಗ್ತಾರೆ ಅಂತಂದ್ರೆ, ಮನುಷ್ಯ ಸತ್ತಿದ ತಕ್ಷಣ ಅವನಿಗೆ ನ್ಯಾಯ ತೀರ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅದರ. ಸರಿ, ಹಂಗಾದ್ರೆ ಬ್ರದರ್, ಹಂಗಾದ್ರೆ ಇಬ್ರಿಯರು 9:27 ಯಾಕೆ ಒಂದೇ ಸತಿ ಸಾಯುವುದು ಅನ್ನಂತ ನ್ಯಾಯ ತೀರ್ಪು ಅಂದ್ರೆ ಯಾಕಪ್ಪ ಹೇಳಿದ್ರು ಅಂತ ನಾವೇ ಮಾಡೋಕೆ ಇವಾಗ ಥಿಂಕ್ ಮಾಡಬೇಕು. ದಯವಿಟ್ಟು ನಿಮ್ಮ ಬೈಬಲ್ಗಳನ್ನ ಏನ್ರಿ ಇಬ್ರಿಯರು 9:5 ಏನು ಮಾಡಿ ನೀವು ನೀವು ತೆಗಿರಿ ಆಯ್ತಾ? ಇಬ್ರಿಯರು 9:5 ಏನು ಮಾಡಿ ನೀವು ನೀವು ತೆಗಿರಿ ತೆಗೆದ್ರೆ ಅಲ್ಲಿ ನಾವೇನು ಮಾಡೋಕೋ, ಇಲ್ಲಿ ಯಾರ ಬಗ್ಗೆ ಹೇಳ್ತಾರೆ ಅಂತ ಸ್ವಲ್ಪ ಥಿಂಕ್ ಮಾಡಬೇಕು. ನೋಡಿ ನೀವು 24ನೇ ವಾಕ್ಯದಲ್ಲಿ ಓದ್ಕೊಂಬರ್ರಿ ಅಂತೀನಿ. ಏನಂದರೆ 24ನೇ ವಾಕ್ಯ ಹೀಬ್ರೂಸ್ 9:24 ಓದ್ಕೊಂಬರ್ರಿ ದಯವಿಟ್ಟು. ಹಾಂ,
ಯಾಕಂದ್ರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾಗಿದ್ದಾಗ್ಯೂ ಕೈಯಿಂದ ಕಟ್ಟದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲೇ ಪ್ರವೇಶಿಸಿದನು.
ನೋಡ್ರಿ ಇವಾಗ ಏನ್ ಹೇಳ್ತಾರೆ ಇಲ್ಲಿ, ಕ್ರಿಸ್ತನು ಏನ್ರಿ ಒಂದು ಆಲಯದಲ್ಲಿ ಪ್ರವೇಶ ಮಾಡೋದ್ ಬಗ್ಗೆ ಹೇಳ್ತವ್ರೆ. ಮನುಷ್ಯನ ಕೈಯಿಂದ ಕಟ್ಟಿರಂತ ಆಲಯ ಅಲ್ವಂತೆ ಅದು, ಪರಲೋಕದಲ್ಲಿ ಯೇಸು ಕ್ರಿಸ್ತ ಪ್ರವೇಶಿಸಿದ್ರಂತೆ. ಹೇಗೆ? ಕಂಟಿನ್ಯೂ.
ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ.
ನೋಡ್ರ ಏನ್ರಿ ಇಲ್ಲಿ ಮಹಾಯಾಜಕ ವರ್ಷ ವರ್ಷ ಒಂದು ಕೆಲಸ ಮಾಡ್ತಿದ್ದಂತೆ, ಪಾಪ ನಿವಾರಣೆ ದಿನ ಏನ್ರಿ ಒಂದು ಪಾತ್ರೆಯಲ್ಲಿ ರಕ್ತ ಅಂತ ತಗೊಂಡು ಏನ್ರಿ ಆ ಮಂಜೂಷ ಪೆಟ್ಟಿ ತಗೋಬಿಟ್ಟು ಕೃಪಾಸನ ಮೇಲೆ ಮಾಡ್ತಾರೆ, ವರ್ಷ ವರ್ಷ ಹಾಕ್ಬಿಟ್ಟು ದೇವ್ರಿಗೂ ಮನುಷ್ಯರಿಗೂ ಸಂಧಾನ ಮಾಡ್ತಾ ಇದ್ರಂತೆ. ಈ ತರ ಯೇಸು ಕ್ರಿಸ್ತು ವರ್ಷ ವರ್ಷ ಮಾಡ್ಲಿಲ್ವಂತಾರೆ, ಇದನ್ನ ಒಂದೇ ಸತಿ ಮಾಡಿಬಿಟ್ಬಿಟ್ರಂತೆ ಅದರ. ಹಂಗ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತವ್ರೆ? ಮಹಾಜಿಕನ್ ಬಗ್ಗೆ ಹೇಳ್ತವ್ರೆ. ಆ ಮಹಾಜಿಕನ್ನ ಏನ್ರಿ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾ ಇದಾರೆ ಅಲ್ಲಿ ಹೇಳ್ತಾ ಇದ್ದಾರೆ ಅದರ. ಹೇಳ್ಬಿಟ್ಟು ನೋಡಿ, ನೆಕ್ಸ್ಟ್ ಹೇಳ್ತಾರೆ, ಕಂಟಿನ್ಯೂ ಮಾಡಿಬೋದು ನಂಗೆ. ಕಂಟಿನ್ಯೂ ಹೋದ್ರಿ.
ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು.
ನೋಡ್ರ ಈ ತರ ಮಾಡ್ಬೇಕಾಗಿದ್ರೆ ಯೇಸು ಕ್ರಿಸ್ತ ಏನ್ರಿ ಎಷ್ಟೋ ಸತಿ ಬಾಧೆ ಪಡಿಸಬೇಕಾಗಿತ್ತು. ಯಾಕಂದ್ರೆ ಆ ವರ್ಷ ವರ್ಷ ಏನ್ ಮಾಡ್ತಿದ್ರು ಅಲ್ಲಿ ಯಾಜಕ ಮಹಾಯಾಜಕ ಈ ಕೆಲಸ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಪ್ರತಿ ವರ್ಷ ಕೆಲಸ ಮಾಡ್ಬೇಕು ಅಂತಂದ್ರೆ ಈ ಕೆಲಸನ ಕಂಟಿನ್ಯೂಸ್ ಆಗಿ 2000 ಇಯರ್ಸ್ ಏನ್ ಮಾಡ್ಬೇಕಾಯ್ತು ಪ್ರತಿ ವರ್ಷ ಮಾಡ್ಬೇಕಾಯ್ತು. ಆದ್ರೆ ಯೇಸು ಕ್ರಿಸ್ತ ಮಾಡ್ಲಿವಂತಾರೆ ಏನ್ರಿ? ಯೇಸು ಕ್ರಿಸ್ತ ಏನ್ ಮಾಡ್ಲಿವಂತ ಈ ತರ ಮಾಡ್ಲಿಲ್ವಂತೆ ಹಿಂಗೆ ಹೇಳ್ಬಿಟ್ಟು ಏನ್ರಿ ಏನ್ ಹೇಳ್ತಾರೆ? ಹಂಗೆ ಕಂಟಿನ್ಯೂ ಮಾಡಿ. ಹಾ, ಕಂಟಿನ್ಯೂ ಮಾಡಿ. ಹಾ,
ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು.
ನೋಡ್ರ, ಆದ್ರೆ ಯೇಸು ಕ್ರಿಸ್ತು ಒಂದೇ ಸಾರಿ ಈ ಕೆಲಸ ಮಾಡಂತೆ, ಮಾಡಿ ಮುಗಿಸ್ಬಿಟ್ರಂತೆ. ಕಂಟಿನ್ಯೂ ಬೋದು ನೆಕ್ಸ್ಟ್.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು.
ನೋಡ್ರ ಏನೇ ಹೇಳ್ತಾರೆ, ಯೇಸು ಕ್ರಿಸ್ತು ಇದೇ ಥರ ಒಂದೇ ಸತಿ ಮಾಡ್ಬಿಟ್ರಂತೆ ರೀ. ಅಂದರೆ ನೋಡಿ, ಇವೆಲ್ಲ ವಾಕ್ಯ ಹೇಳ್ತಾರದು, ಒಂದೇ ಸತಿ ಒಂದೇ ಸತಿ ಒಂದೇ ಸತಿ ಯೇಸು ಕ್ರಿಸ್ತು ಮಾಡಿದ್ರು ಅಂತ. ಏನು ಹೇಳ್ತಾರೆ, ಹಾಗೇ ಒಂದೇ ಸತಿ ಮನುಷ್ಯನು ಏನ್ರಿ ಸಾಯುವುದು, ಅನಂತರ ನ್ಯಾಯ ತೀರ್ಪು ಹೇಗೆ ಮನುಷ್ಯನಿಗೆ ನೇಮಕವಾಗಿದೆಯೋ ಅದೇ ಥರ ಕ್ರಿಸ್ತನು ಕೂಡ ಏನು ಮಾಡಿದ್ರು, ಒಂದೇ ಸತಿ ಮಾಡಿದ್ರು ಅಂತ ಹೇಳ್ತಾರೆ. ಹಂಗಂದ್ರೆ ಈ ವಾಕ್ಯ ಇಲ್ಲಿ ಮಾತಾಡ್ತಾ ಇರೋದು ಯಾರ ಬಗ್ಗೆಪ್ಪ ಅಂತಂದ್ರೆ, ಎಲ್ಲ ಲೋಕದ ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಮಾತಾಡ್ತಾ ಇಲ್ಲ, ಮಹಾ ಯಾಜಕನಾಗಿರೋಂತ ಒಬ್ಬ ಮನುಷ್ಯನ ಬಗ್ಗೆ ಏನ್ ಮಾಡ್ತಾ ಇರೋದು ಅವರು ಮಾತಾಡ್ತಾ ಇರೋದು. ಅಲ್ವರ ಅರ್ಥ ಮಕ್ಕಳೇ, ಮಹಾಯಾಜಕನ ಬಗ್ಗೆ ಒಬ್ಬ ಮನುಷ್ಯನ ಬಗ್ಗೆ ಏನ್ ಮಾಡ್ತಾ ಇರೋದಲ್ಲಿ ಅಲ್ಲಿ ಮಾತಾಡ್ತಾ ಇರೋದು. ಅವ್ರದ್ದು ಏನ್ ಮಾಡ್ತಾರೆ, ಕ್ರಿಸ್ತನ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರೆ ಅವರು, ಅವರು ಮಾತಾಡ್ತಾರೆ ನೋಡೋರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರ್ಗಳೇ, ಮಹಾಯಾಜಕನ್ನ ಕ್ರಿಸ್ತನ್ಗೆ ಕಂಪೇರ್ ಮಾಡಿ ಮಾತಾಡ್ತಾರ ವಾಕ್ಯ ಇದು ನೋಡಿ. ಅದಕ್ಕೆ ನಾವು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ ಗೊತ್ತಾ, ಹೌ ಟು ಸ್ಟಡಿ ದ ಬೈಬಲ್, ಸತ್ಯವೇದನ ಹೇಗೆ ಅರ್ಥ ಮಾಡ್ಕೊಳೋದು ಎಲ್ಲ ಓದಿದ್ರಲ್ಲ, ಸತ್ಯವೇದ
ಹುಡುಕಿ
ಅರ್ಥ
ಓದುವುದು,
ಮಾಡ್ಕೊಳಕ್ಕೆ ಹಾಂ ಹತ್ತು ಹತ್ತು
ವಿಭಾಗ ಮಾಡಿ ಓದುವುದು.
ಹಾಂ ವೆರಿ ಗುಡ್, ಹತ್ತು ಮಾರ್ಗಗಳಿದೆ ಗೊತ್ತಾ. ಅದು ಒಂದೇ ನೋಡಿದ್ರೆ ಕಾಂಟೆಕ್ಸ್ಟ್, ಸುಮ್ಮನೆ ಏನೋ ವಾಕ್ಯ ಇಟ್ಕೊಂಡು ಅಭಿಪ್ರಾಯ ಬಿಡ್ಬೋದಲ್ಲ, ವಾಕ್ಯ ಕೆಡೆ ಮೇಡೆ ಏನು ಹೇಳ್ತಾರೆ ಮಾಡಿ, ನಾವು ಸ್ವಲ್ಪ ಓದಿ ನೋಡಬೇಕು, ಆವಾಗ ನಮ್ಗೆ ಏನಾಗ್ತದೆ ಅರ್ಥಗಳು ಕ್ಲೀನಾಗಿ ಅರ್ಥ ಆಗ್ತದೆ ಅಲ್ವರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ
ಅಲ್ಲಿ
ಅಲ್ವರ ಸರಿ ನೋಡ್ಬೇಕ್ರೆ ಏನ್ರಿ, ನಾ ಯಹೋವನ ಶಾಸ್ತ್ರ ಹುಡುಕಿ ಓದಿರಿ, ಸರಿಯಾಗಿ ವಿಭಾಗಿಸಿ ಓದಿರಿ, ಆವಾಗ ನಮ್ಮ ಸತ್ಯ ಏನಾಗ್ತದೆ ಕ್ಲೀನಾಗಿ ಗೊತ್ತಾಗ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸರ್ವಸರ್ಗಳೇ, ಸತ್ಯವೇದನ ಈ ಥರ ಏನು ಮಾಡಿ ನಾವು ಓದಬೇಕು. ಹಂಗಾರೆ ಇಲ್ಲಿ ಹೇಳ್ತಾರೆ ಯಾರ ಬಗ್ಗೆ, ಮಹಾಜಿಕನ ಬಗ್ಗೆ. ಸರಿ, ಮಹಾಜಿಕನಿಗೂ ಮರಣಕ್ಕೂ ಏನು ಸಂಬಂಧ, ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು, ಯಾಕೆ ಹೇಳಿದ್ರು ಏನಂತದ್ದು, ಮಹಾಜಿಕನಿಗೆ ಮರಣದ ಭಯ ಏನಿತ್ತು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅನಿಸ್ಗಳೇ, ಮಹಾಯಾಜಕ ವರ್ಷಕ್ಕೊಂದು ಸತಿ ಏನು ಮಾಡಬೇಕು ಅಂದರೆ, ಇಡೀ ಇಸ್ರೇಲ್ ಜನಗಳಿಗೆ ಪಾಪ ನಿವಾರಣೆ ಮಾಡೋಂಥ ಒಂದು ಕೆಲಸ ಏನು ಮಾಡ್ತಾಯಿದ್ರು, ಪಾಪ ನಿವಾರಣೆಯ ದಿನದಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ರಕ್ತನೆಲ್ಲ ಬಲಿ ಕೊಟ್ಟಿದ ಮೇಲೆ ಆ ರಕ್ತನ ಏನ್ರಿ ಒಂದು ಪಾತ್ರೆಯಲ್ಲಿ ಪರಿಶುದ್ಧವಾಗಿರೋಂಥ ಮನಸ್ಸಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಇವರು ಮಹಾಜಕ ವರ್ಷಕ್ಕೆ ಒಂದೇ ಸತಿ, ಚೆನ್ನಾಗಿ ಅರ್ಥ ಹೇಳಿ, ಒಂದೇ ದಿನ ಹೋಗ್ಬಿಟ್ಟು ಏನ್ರಿ ಅದನ್ನ ಆ ದೇವರು ಒಂದು ಮಂಜೂಷ ಪೆಟ್ಟಿ ಇದೆಯೋ ಅದ್ರ ಮೇಲೆ ಅಂತ ಕೃಪಾಸನ ಮೇಲೆ ರಕ್ತ ಏನು ಮಾಡೋಕೆ ಚುಮಿಸ್ಬೇಕು. ರಕ್ತನ ಪ್ರಶ್ನೆ ಮಾಡಿದ ಮೇಲೆ ದೇವ್ರು ಏನು ಮಾಡ್ತಾರೆ ಅಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡಿದ ಮೇಲೆ ಒಂದು ಶಕಿನ ಮಹಿಮೆ ಬರ್ತದೆ. ಅದಾಗಿ ನಂತರ ಮಹಾಯಾಜಕ ಹೊರಡೆ ಬಂದಿದ ಮೇಲೆ ಇಡೀ ಸಜ್ಜನಿಗೆ ಮಾಡೋಕೆ ಆಶೀರ್ವಾದ ಮಾಡಬೇಕು. ಸರಿ, ಮಹಾಯಾಜಕ ಹೊರಡೆ ಹೋಗ್ಬೇಕಾದ್ರೆ ಹೇಗಿರಬೇಕು, ತುಂಬ ಪರಿಶುದ್ಧವಾಗಿರಬೇಕು. ತುಂಬ ಪರಿಶುದ್ಧ ಅಂದ್ರೆ ಏನರ್ಥ, ಅವನಲ್ಲಿ ಒಂದೇ ಒಂದು ಆಲೋಚನೆಯಲ್ಲಿ ಕೆಟ್ಟದ್ದಿರಬಾರ್ದು ರೀ, ಆಲೋಚನೆ ಒಂದೇ ಒಂದು ಸ್ವಲ್ಪ ಕೂಡ ಕೆಟ್ಟಿದ್ದೆ ಮೇಡ ಅವ್ನು ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿದ್ರೆ ಆ ಸ್ಪಾಟಲ್ಲೇ ಆ ಮೂಮೆಂಟಲ್ಲೇ ಅವನಿಗೇನ್ರಿ ಡೆತ್ ಅಲ್ದರ, ಅಲ್ಲೇ ಹೋಗ್ಬಿಡೋನು ಸ್ಪಾಟಲ್ಲೇ ಹೋಗ್ಬಿಡೋನು. ಒಂದೇ ಒಂದು ಕ್ಷಣ ಸ್ವಲ್ಪ ಒಂದು ಕೆಟ್ಟದ್ದು ಆಲೋಚನೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅಲ್ದರ, ಸರಿ ಇವ್ನು ಸತ್ತೋಗ್ಬಿಟ್ರೆ ಬೇರೆ ಯಾರು ಓಡೋ ಹೋಗಕ್ಕೆ ಅನುಮತಿ ಇಲ್ಲ ರೀ, ಮಹಾಜಕ ವರ್ಷಕ್ಕೆ ಒಂದೇ ಸತಿ ಹೋಗ್ಬೇಕು, ಬೇರೆ ಹೆಂಗೆ ಹೋಗೋದು. ಅದಕ್ಕೆ ಏನ್ರಿ ಇವ್ನು ಹೆಂಗಿತ್ತು ಅಂತಂದ್ರೆ, ನ್ಯಾಯ ತೀರ್ಪಿನ ಥರ ಇತ್ತು, ಒಂದು ಸಾವಿನ ರೀತಿಲಿ ಇತ್ತು ರೀ. ಏನ್ರಿ ಒಂದೇ ಸತಿ ಸಾಯೋದು ತೀರ್ಪಿನ ಥರ ಏನಾಗಿತ್ತು ಅವನಿಗೆ, ಅವನಿಗಿತ್ತು. ಅದಕ್ಕೆ ನೋಡ್ಬೇಕು ಇದು ಮಹಾಯಾಜಕನ ಬಗ್ಗೆ ಹೇಳ್ತಾರೆ. ಅದಕ್ಕೆ ಮಹಾಯಾಜಕ ಸತ್ತೋಗ್ಬಿಟ್ರೆ ಹೆಂಗೆ ಇಡೀ ಇಸ್ರೇಲ್ಗಳಿಗೆ ಗೊತ್ತಾ, ಆ ಇಡೀ ಪೂರ್ತಿ ವರ್ಷಕ್ಕೆ ಆಶೀರ್ವಾದ ಇರಲ್ವಲ್ಲ. ಅದಕ್ಕೆ ಏನು ಮಾಡೋರು, ಮಹಾಯಾಜಕನ ಸೊಂಟಕ್ಕೆ ಹಗ್ಗ ಹಾಕ್ಬಿಟ್ಟು ಕಟ್ಬಿಡೋರಿ, ಬಿಟ್ಬಿಡೋರು. ಅವನೇನೋ ಸ್ವಲ್ಪ ತಾವಲ್ಲಿ ಬರಲಿಲ್ಲ ಅಂತಂದ್ರೆ ಏನರ್ಥ, ಅವನೇನೋ ಪಾಪ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಥ. ಅವಾಗ ಏನು ಮಾಡೋರು, ಹೆಣನ ಹಗ್ಗ ಹಾಕ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟವ್ರು ನೋಡಿರ್ತೀನಿ ಅಲ್ಲರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಈ ವಾಕ್ಯ ಹೇಳ್ತಾ ಇರೋದು ಮಹಾಯಾಜಕನ ಬಗ್ಗೆ ಹೊರತು ಪ್ರತಿಯೊಬ್ಬ ಮನುಷ್ಯನ ಬಗ್ಗೆನೇ ಅಲ್ಲ ಅಲ್ವರ. ಅದರಿಂದ ಸತ್ಯದ ಮೇಲೆ ನ್ಯಾಯ ತೀರ್ಪು ಅಂತ ಬೈಬಲಲ್ಲಿ ಇದು ಒಂದು ವಾಕ್ಯ ಬಿಟ್ಟರೆ ಬೇರೆ ಎಲ್ಲೋ ಕೊಟ್ಟಿಲ್ಲ ರೀ. ಆದ್ರೆ ನಮ್ಗೆ ಹೇಳಿದ್ರೆ ನೀನು ಸತ್ತೋಗ್ಬಿಡ್ತೀಯ ನಮ್ಮ ಸತ್ತ ನ್ಯಾಯ ತೀರ್ಪು ಅಂತ. ಯಾಕಪ್ಪ, ನಮ್ದು ಗ್ರೇಟ್ ನ್ಯಾಯಾಧಿಪತಿನೇ ಹೇಳ್ತವ್ರೆ ಏನಂತ ಹೇಳ್ತವ್ರೆ, ಸತ್ತೋರಿಗೆಲ್ಲ ನ್ಯಾಯ ತೀರ್ಪು ಆಗೋದು ಯಾವಾಗಂತೆ, ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಲ್ವರ. ಯಾಕಪ್ಪ ಅಂತಂದ್ರೆ ಏನ್ರಿ, ಸತ್ತೋರಲ್ಲೇ ಎದ್ದು ಬರೋದು ಯಾವಾಗ, ನ್ಯಾಯ ತೀರ್ಪು ಆಗೋದು ಯಾವಾಗ, ಎರಡನೇ ಬರುವಿಕೆಯಲ್ಲೇ ನೋಡಿದ್ದೀನಿ. ಅದಕ್ಕೆ
ಎರಡನೇ ಪುರಾಣ.
ಮುಂಚೆ ನ್ಯಾಯ ತೀರ್ಪು ಆಗೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಓದ ನೋಡಿದ್ರೆ ಹೇಳ್ರಿ, 1 ಥೆಸಲೋನಿಕ 4:16. ರಮ್ಯಾ ಅಷ್ಟು ಓದ್ತೀರಾ? 1 ಥೆಸಲೋನಿಕ 4:16. ರಮ್ಯಾ ಸಿಸ್ಟರ್ ಓದಿ, ಜೇಕಬ್ ಅದರ್ ಓದಿ.
ಕರ್ತನು ತಾನೇ ಅದನ್ನ
ಆಜ್ಞಾ ಘೋಷದೊಡನೆಯೂ,
ಆಜ್ಞಾ ಘೋಷದೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ನೋಡ್ರಿ, ಆಗ ಕ್ರಿಸ್ತನ ಸತ್ತವ್ರು ಏನಾಗ್ತಾರೆ? ಮೊದಲು ಎದ್ದು ಬರ್ತಾರೆ, ಅದಕ್ಕಿಂತ ಮುಂಚೆ ಯಾರೇ ಎದ್ದು ಬರಕ್ ಸಾಧ್ಯ ಇಲ್ಲ ರೀ. ಇವ್ರು ನೋಡಿ, ಮತ್ತೆ 16:27 ಓದಿದ್ದೀರಿ. ಮತ್ತೆ 16:27, ಜೋಸೆಫ್ ಅದರ್ ಓದಿ.
ಒಬ್ಬ ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು.
ಯಾವಾಗ ಕೊಡ್ತಾರೆ? ಸತ್ಯವಿದೇಶ ಕೊಡ್ತಾರ? ಏನಂದ್ರೆ, ಮನುಷ್ಯ ಕುಮಾರನು ತನ್ನ ತಂದೆಯ ಮಹಿಮೆಯಲ್ಲಿ ಏನು ತನ್ನ ದೂತರೊಡನಿಗೆ ಬಂದಾಗ. ಯಾವಾಗ ಬಂದ್ಬಿಟ್ಟವ್ರ ಯೇಸು ಕ್ರಿಸ್ತ 2 ಅಮೆರಿಕಲ್ಲಿ ಬರ್ಬೇಕಾದ್ರೆ ಏನಾಗದಂತೆ, ಆ ಪ್ರತಿಯೊಬ್ಬ ಮನುಷ್ಯನ್ಗಳೇ ಕೃತ್ಯಗಳು ತಕ್ಕಂತೆ ಕೊಡೋದು ನೋಡ್ರಂಗ ಜಜ್ಮೆಂಟ್ ಆಗದು. ಯಾವಾಗ ಸತ್ಯವಿದ ತಕ್ಷಣ ಆಯ್ತದ? ಯಾವಾಗ ಆಗೋದು? ಕ್ರಿಸ್ತನ 2 ಅಮೆರಿಕಲ್ ರೀ ಏನ್ರಿ ಜಜ್ಮೆಂಟ್ ಆಗೋದು. ಅರ್ಥ ಆಯ್ತಾರಾ? ಸರಿ, ಮೊದಲನೇ ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಜಜ್ಮೆಂಟ್ ಆಗಿದ್ರೆ ಯೇಸು ಕ್ರಿಸ್ತ ಸೆಕೆಂಡ್ ಕಮಿಂಗ್ನಲ್ಲಿ. ಸರಿ, ಜಜ್ಮೆಂಟ್ ಯಾರಿಗಾಗ್ತದೆ? ಹಾಂ, ಸತ್ತವರಲ್ಲೇ ಎದ್ದು ಬರ್ತಾರೆ ಏನ್ರಿ, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಏನ್ರಿ ಸಪ್ರೇಟ್ ಮಾಡೋದು ಜಜ್ಮೆಂಟ್. ಕೆಟ್ಟವ್ರನ್ನ ಒಂದು ಕಡೆಗೆ, ಒಳ್ಳೆಯವ್ರನ್ನ ಒಂದು ಕಡೆಗೆ ಹಾಕೋದು ಏನ್ರಿ ನ್ಯಾಯ ತೀರ್ಪು. ಕರೆಕ್ಟಾ? ಸರಿ, ಇವಾಗ ಒಂದು ವಾಕ್ಯ ಓದನ್ರಿ. ಏನ್ರಿ, ಯಾವ ವಾಕ್ಯ ಓದನ? ಏನಪ್ಪ, 1 ಕೊರಿಂಥ 6:2 ಓದಿ. 1 ಕೊರಿಂಥ 6:2 ಎಲ್ಲಿ ನಮ್ಮ
ಯಾವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯೋದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪವಾದ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನೀವು ಅನರ್ಹರಾಗಿದ್ದೀರೋ?
ಇರಿ, ಏನ್ ಹೇಳ್ತಾರೆ, ಇಡೀ ಲೋಕ ಜನಗಳಿಗೆ ತೀರ್ಪು ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಏನ್ರಿ, ಯಾರಂತೆ ತೀರ್ಪು ಮಾಡೋದು? ಒಳ್ಳೆ ಮಕ್ಕಳು, ದೇವ್ರ ಮಕ್ಕಳು ಅದರ ಏನ್ ಹೇಳ್ತಾರೆ? ಏನ್ರಿ, ಇಡೀ ಲೋಕಕ್ಕೆ ನಿಮ್ಮಿಂದ ತೀರ್ಪು ಆಗ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಹಂಗಾದ್ರೆ ದೇವ್ರ ಮಕ್ಕಳು ಏನ್ ಮಾಡ್ತಾರೆ? ಕ್ರಿಶ್ಚನ್ ಜೊತೆಗೆ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ? ತೀರ್ಪು ಮಾಡ್ತಾರೆ. ಅದ್ರ ಹಂಗ್ರೆ ಏನೋ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಂತ ಕ್ರೈಸ್ತವರು, ಅವ್ರ ಹೆಜ್ಜೆಜಲ್ಲಿ ನಡೆಯಂತ ಕ್ರೈಸ್ತವರುಗಳು ಏನ್ ಮಾಡ್ತಾರೆ? ನ್ಯಾಯ ತೀರ್ಪು ಮಾಡ್ತಾರೆ ಅಂತಾರೆ. ಯಾರಿಗೆ? ಲೋಕ ಜನಗಳಿಗೆ. ಹಂಗಾರೆ ಏನೋ, ನ್ಯಾಯ ತೀರ್ಪಲ್ಲಿ ಒಳ್ಳೆಯವರು ಒಂದ್ ಕಡೆ, ಕೆಟ್ಟವರು ಒಂದ್ ಕಡೆ. ಈ ಒಳ್ಳೆಯವರೆಲ್ಲ ಏನಾಗಿರ್ತಾರೆ ಅಂತಾರೆ, ಕ್ರಿಸ್ತನೊಂದಿಗೆ ನ್ಯಾಯ ತೀರ್ಪು ಮಾಡ್ತಾ ಇರ್ತಾರಂತೆ. ಸರಿ, ಮುಂದೆ ಇರೋರು ಯಾರಂಗಾರೆ? ಒಳ್ಳೆಯವರೆಲ್ಲ ಯೇಸು ಕ್ರಿಸ್ತನ ಜೊತೆಗವರಪ್ಪ. ಏನ್ರಿ, ನ್ಯಾಯ ತೀರ್ಪು ಮಾಡ್ಬೇಕಾರೆ ಒಳ್ಳೆಯವರೆಲ್ಲ ಯಾರು ಯಾರ ಜೊತೆಗಿದ್ದಾರೆ? ಆಲ್ರೆಡಿ ಕ್ರಿಸ್ತನ್ ಜೊತೆಗೆ ಇದ್ದಾರೆ. ಅವ್ರಿಬ್ಬರು ಸೇರ್ಬಿಟ್ಟು ಏನ್ ಮಾಡೋದು ಎಲ್ಲರಿಗೂ ತೀರ್ಪು ಮಾಡೋದು. ಸರಿ, ಮುಂದೆ ಇರೋರು ಯಾರು? ಒಳ್ಳೆಯವರ ಕೆಟ್ಟವರ? ಅರ್ಥ ಆಯ್ತಾ ಪಾಯಿಂಟ್? ನೋಡಿ, ಇನ್ನೂ ಹೇಳ್ತೀನಿ ಕೇಳಿ.
ಕೆಟ್ಟವ್ರು ಬರ್ದ
ಕೆಟ್ಟವರು ನೋಡಿ, ಯೇಸು ಕ್ರಿಸ್ತು ಅವರು ನ್ಯಾಯಾಧಿಪತಿ, ಅವರು ನ್ಯಾಯ ತೀರ್ಪು ಮಾಡ್ಬೇಕ್ರೆ ವಾಕ್ಯ ಏನು ಹೇಳ್ತದೆ ಅಂದರೆ, ಒಳ್ಳೆಯವರು ಕ್ರೈಸ್ತವರು ಏನ್ರಿ ಸತ್ಯವೇದ ಪ್ರಕಾರ ಅಂತ ಕ್ರೈಸ್ತವರುಗಳು ಯೇಸು ಕ್ರಿಸ್ತನ ಜೊತೆಗೆ ಸೇರ್ಕೊಂಡೇ ಇಡೀ ಲೋಕ ಜನಗಳಿಗೆ ಏನು ಮಾಡೋಂತೆ, ನ್ಯಾಯ ತೀರ್ಪು ಮಾಡೋದಂತೆ. ಹಂಗಂದ್ರೆ ಒಳ್ಳೆಯವರೆಲ್ಲ ಯೇಸು ಕ್ರಿಸ್ತನ ಜೊತೆಗೆ ಅವರು ಅಂತಂದ್ರೆ, ಮುಂದೆ ಇರೋ ಜನಗಳು ಯಾರು ನ್ಯಾಯ ತೀರ್ಪಿನ ಟೈಮಲ್ಲಿ ಅಲ್ವರಾ? ವಾಕ್ಯ ಓದನ, ರೋಮಾಪುರದಲ್ಲಿ 3:10 ಓದ್ರಿ. ರೋಮಾಪುರದಲ್ಲಿ 3:10.
ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ.
ನೀತಿ ಒಂದ್ರೆ ಜನವರಂತೆ,
ಒಬ್ಬನಾದರೂ ಇಲ್ಲ.
ಓಹೋ, ನೀತಿ ಒಂದ್ರು ಒಬ್ರು ಕೂಡ ಏನಾಗಿಲ್ವಂತೆ? ಇಲ್ವಂತೆ. ಹಂಗಾದ್ರೆ ಇಡೀ ಲೋಕ ಏನಾಗಿದ್ದಾರೆ ಇವಾಗ? ಎಲ್ಲರೂ ಪಾಪಿಗಳೇ. ಅದರ ಇವಾಗ ಯೋಚನೆ ಮಾಡಿ, ಇವ್ರಿಗೆ ಏನು ತೀರ್ಪು ಮಾಡ್ಬೇಕು? ಇವಾಗ ಏನು ತೀರ್ಪು ಪಾಪಿಗಳಿಗೆ? ತೀರ್ಪು ಏನೋ ಯೋಚನೆ ಮಾಡಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ರಿ. ಅದರ ಇವಾಗ ಏನ್ರಿ ಪಾಪಿಗಳಿಗೆ ಏನು ತೀರ್ಪು ಕೊಡ್ಬೇಕು? ಅಪೊಸ್ಟಲ್ ಪೌಲ್ ಗೊತ್ತಿದೆ ಇಡೀ ಜಗತ್ತಲ್ಲಿ ನೀತಿವಂತರು ಒಬ್ರು ಇಲ್ಲ ಅಂತ, ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ಮತ್ತೆ ನ್ಯಾಯ ತೀರ್ಪು ಏನಕ್ಕಿರ್ಬೇಕು? ಕೆಟ್ಟವ್ರನ್ನ ಒಳ್ಳೆಯವ್ರನ್ನ ಸಪ್ರೇಟ್ ಮಾಡೋಂಥ ಅವಶ್ಯಕತೆ ಏನಿದೆ? ನರಕಕ್ಕೆ ಸ್ವರ್ಗಕ್ಕೆ ಅಂತ ಅವಶ್ಯಕತೆ ಏನಿದೆ? ಎಲ್ಲರೂ ಪಾಪಿಗಳು ತಾನೆ, ಲಂಪ್ಸಮ್ಮಗೆ ತೆಗೆಸಿ ನರಕಕ್ಕೆ ಹಾಕ್ಬಿಡ್ತಾನೆ. ಹೀಗರೆ ಇದೇ ನ್ಯಾಯ ತೀರ್ಪು ಅಂದರೆ ನೋಡಿದ್ರೆ ಬೈಬಲಲ್ಲಿ ಎಷ್ಟು ಯೋಚನೆ ಮಾಡೋದಿದೆ, ಎಷ್ಟು ವಿಚಾರಗಳನ್ನ ತಿಳ್ಕೊಳೋದಿದೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ಸುಮ್ಮನೆ ಜಜ್ಮೆಂಟ್ ಅಂದ್ಬಿಟ್ಟು ನಾವೇನೋ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಕೊಂಬಿಟ್ಟು ಅವು ಹಿಂಗೆ ಇರ್ತದೆ, ನಾವು ಇಮ್ಯಾಜಿನೇಷನ್ ಮಾಡ್ಕೊಂಬಾರ್ದ್ರಿ, ಕಲ್ಪನಾ ಕಥೆಗಳು ಬೇಡ. ಏನು ಮಾಡಬೇಕು ಇದಕ್ಕೆ? ಸತ್ಯವೇದ ಮುಖಾಂತರ ಮಾಡಕ್ಕೆ ನಾವು ನೋಡಬೇಕು. ಅದಕ್ಕೆ ಜಜ್ಮೆಂಟ್ ಅಂದರೆ ಏನಪ್ಪಾ ಅಂತಂದರೆ, ಗ್ರೀಕಲ್ಲಿ ಏನ್ರಿ ಕ್ರೀನೋ ಅಂತ ವಾರ್ತೆ ಬರ್ತಾರೆ, ಇಂಗ್ಲೀಷಲ್ಲಿ ಕ್ರೈಸಿಸ್ ಅಂತ ಅರ್ಥ. ಅದು ಏನಪ್ಪ ಅರ್ಥ ಅಂದರೆ, ಅದು ಹೇಗೆ ಬೇಕಾದ್ರೆ ಇರ್ಬೋದು ರೀ, ಹಿಂಗೂ ಕೂಡ ಆಗ್ಬೋದು ಹಾಗೂ ಕೂಡ ಆಗ್ಬೋದು. ಎಕ್ಸಾಂಪಲ್, ಇವಾಗ ಒಬ್ಬ ಪೇಷಂಟು ಎಮರ್ಜೆನ್ಸಿ ಹಾಸ್ಪಿಟ್ಲ್ ಏನಾಗ್ಬಿಟ್ಟಾನೆ, ಅಡ್ಮಿಟ್ ಆಗ್ಬಿಟ್ಟಾನೆ, ಎಮರ್ಜೆನ್ಸಿ ಭಯಂಕರ. ಡಾಕ್ಟರ್ ಏನು ಹೇಳ್ತಾರೆ, ಸರ್ ಏನು ಸರ್ ಅಂತಂದ್ರೆ ಏನು ಹೇಳ್ತಾರೆ, ಏನು ಹೇಳೋಕ್ಕಾಗಲ್ಲಪ್ಪ, ಬದುಕರು ಬದುಕ್ಬೋದು ಸತ್ರು ಸಾಯ್ಬೋದು, ಇದೇ ಜಜ್ಮೆಂಟ್ ಅಂದರೆ ಅರ್ಥ. ಆಮೇಲೆ ಜಜ್ಮೆಂಟ್ ಅಂದರೆ ಎತ್ತಿದ ತಕ್ಷಣ ನಿರ್ಧಾರ ಕೊಡೋದು, ಡಿಸಿಷನ್ ಅಲ್ಲ ರೀ. ಡಿಸಿಷನ್ ಕೊಡೋದು ಎತ್ತಿದ ತಕ್ಷಣ ಡಿಸಿಷನ್ ಕೊಡ್ತಾರಲ್ಲ, ಅದು ಜಜ್ಮೆಂಟ್ ಅಲ್ಲ, ನಾವು ಅದೇ ತಿಳ್ಕೊಂಡಿದ್ದು. ಡಿಸಿಷನ್ ಕೊಡೋ ಜಜ್ಮೆಂಟ್ ಅನ್ನೋ, ಜಜ್ಮೆಂಟ್ ಅಂದರೆ ಟ್ರಯಲ್. ಆ ಟ್ರಯಲ್ ಬೇಸಿಸ್ ಮೇಲೆ ಜಜ್ಮೆಂಟ್ ಕೊಡೋದು ಏನ್ರಿ, ಒಂದು ಡಿಸಿಷನ್ ಕೊಡೋದು ಜಜ್ಮೆಂಟ್. ಟ್ರಯಲ್ ಪ್ಲಸ್ ಡಿಸಿಷನ್ ಎರಡು ಸೇಫ್ಟಿ ಆಗೋದು ಜಜ್ಮೆಂಟ್. ಉದಾಹರಣೆಗೆ ಇವಾಗ ಕಸಾಬ್ ಏನ್ರಿ, ಕಸಾಬ್ ಏನು ಮಾಡ್ದ, ಕಸಾಬ್ ಏನು ಮಾಡ್ದ? ಅಯ್ಯೋ ಎಲ್ಲ ಲೈನ್ ಇದೀರ ಇಲ್ಲಪ್ಪ, ಅಲ್ರ ಬಾಂಬ್ ಏನು ಮಾಡ್ದ ಅವನು, ಅಟ್ಯಾಕ್ ಮಾಡ್ದ ಅಲ್ರ ಅಮಾಯಕ ಜನಗಳು, ಏನು ಮಾಡ್ದ, ಕೊಂದಾಕದ. ಸರಿ, ಇವ್ರು ಮಾಡಿರೋದೆಲ್ಲ ಸಿ ಸಿ ಟಿ ಕ್ಯಾಮ್ರಾಲಿ ಏನಾದ್ರು ಲೈವ್ ಆಗಿ ಏನಾಗಿದೆ, ಕ್ಯಾಪ್ಚರ್ ಆಗಿದೆ ಅಲ್ರ. ಸರಿ, ಅವ್ನು ಮಾಡಿರೋದು ಒಳ್ಳೇದ ಕೆಟ್ಟದ?
ಕೆಟ್ಟದ್ದು ಬ್ರದರ್,
ಕೆಟ್ಟದ್ದು. ಅವನಿಗೇನು ಶಿಕ್ಷೆ ಕೊಟ್ರ, ಅವನಿಗೇನು ಶಿಕ್ಷೆ ಕೊಟ್ರ?
ಕಲ್ಲು ಶಿಕ್ಷೆ
ಗಲ್ಲು ಶಿಕ್ಷೆ ಕೊಟ್ರ. ಸರಿ, ಯಾವಾಗ ಕೊಟ್ರು? ಇಮ್ಮಿಡಿಯೇಟ್ ಆಗಿ ಅವ್ನು ಹಿಡಿದ ತಕ್ಷಣ, ಅಥವಾ ಇಮ್ಮಿಡಿಯೇಟ್ ಗಲ್ಗೆ ಹಾಕ್ಬಿಡು ಅಂತಂದ್ರ?
ನಾಳೆ ದಿನ ವಿಚಾರಣೆ ಮಾಡಿ.
4 ದಿನನ? ಎಷ್ಟೋ,
ಬಹಳ ಬಹಳ ದಿನ.
ಇಲ್ಲ ಇಲ್ಲ, ಎಷ್ಟೋ ವರ್ಷ ವಿಚಾರಣೆ ಮಾಡಿ ಆಮೇಲೆ ಏನು ಮಾಡಿದ್ನ ಗಲ್ಲಿಗೆ ಹಾಕಿರೋದು? ಹಂಗೆ ಗಟ್ಲೆ ಮಾಡೋದು ಏನೋ ಅಲ್ಲಿ ಏನು ಮಾಡ್ರೆ, ಟ್ರಯಲ್ಲು ಟ್ರಯಲ್ ಮಾಡೋರೆ ಅವರ ಡೇಟ್ ಮೇಲೆ ಡೇಟು, ಡೇಟ್ ಮೇಲೆ ಡೇಟ್ ಕೊಟ್ಟು ಕೊನೆಗೆ ಏನು ಮಾಡೋರು ಅವನು, ಸಾಕ್ಷಿ ಆಧಾರಗಳ ಮೇಲೆ ಇವನು ಕಲ್ಪ್ರಿಟ್ ಅಂತ ಕಂಡು ಬಂದಿರೋದನ್ನ ಇವನು ಏನು ಮಾಡಿ, ಹ್ಯಾಂಗಿಂಗ್ ಟು ಡೆತ್ ಅಂತ ಜಜ್ಮೆಂಟ್ ಕೊಟ್ಟಿರೋದು. ಯಾಕಪ್ಪ ಇವನು ಮಾಡಿದ ತಪ್ಪು ಅಂತ ಗೊತ್ತಿಲ್ವಾ? ಇಮ್ಮಿಡಿಯೇಟಾಗಿ
ಗೊತ್ತಿತ್ತು ಬ್ರದರ್ ಅವ್ರಿಗೆಲ್ರಿಗೂ.
ಗೊತ್ತಿತ್ತು, ಯಾಕೆ ಸ್ಪಾಟಲ್ಲಿ ಕೊಟ್ಟಿಲ್ಲ ಜಜ್ಮೆಂಟ್? ಅದರ ಅದೇ ಜಜ್ಮೆಂಟ್ ಅಂದ ಅರ್ಥ. ಸದಾಮ್ ಹುಸೇನ್, ಗದಾಫಿ ಅದರ ನೋಡ್ರಿ, ವೀರಪ್ಪ ಎಲ್ಲ ಏನ್ರಿ, ಎಲ್ಲ ಬಿಟ್ಟು ದೊಡ್ಡ ದೊಡ್ಡ ಕಲ್ಪ್ರಿಟ್ಸ್. ಇವ್ರನ್ನ ಇದ್ರಲ್ಲಿ ಕೆಲವು ಜನನ ಜೀವಂತವಾಗಿ ಹಿಡಿಬೇಕಾದ್ರೆ ಏನ್ರಿ, ಅವರೆಲ್ಲ ಮಾಡೋ ತಪ್ಪು ಅಂತ ಗೊತ್ತಿದ್ರು, ಸರಿ ಅವ್ರಿಗೆ ಶಿಕ್ಷೆ ಇಮ್ಮಿಡಿಯೇಟಾಗಿ ಏನು ಮಾಡಲಿಲ್ಲ, ಅವ್ರಿಗೆ ಕೊಡಲಿಲ್ಲ, ಟ್ರಯಲ್ ಮಾಡಿದ್ರು. ಟ್ರಯಲ್ ಬೇಸಿಸ್ ಮೇಲೆ ಏನು ಮಾಡಿದ್ರು, ಅವ್ರಿಗೆ ಜಜ್ಮೆಂಟು ಡಿಸಿಷನ್ ಕೊಟ್ಟರು. ಏನು ಮಾಡಿದ್ರು, ಫಸ್ಟ್ ಟ್ರಯಲ್ ಮಾಡಿದ್ರು, ಟ್ರಯಲ್ ಬೇಸಿಸ್ ಮೇಲೆ ಏನು ಮಾಡಿದ್ರು, ಅವ್ರಿಗೆ ಏನ್ರಿ ಒಂದು ಡಿಸಿಷನ್ ಕೊಟ್ಟರು. ಇವೆರಡು ಸೇರಿಬಿಟ್ಟೆ ನ್ಯಾಯ ತೀರ್ಪು ಆಗೋದು. ಸೊ ತೀರ್ಪು ಅದೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎರಡು ವಿಚಾರ ಇರಬೇಕ್ರಿ. ಒಂದು ಟ್ರಯಲ್ ನಡಿಬೇಕು, ಆಮೇಲೆ ಏನು ಮಾಡಕ್ಕ ಡಿಸಿಷನ್ ಕೊಡಬೇಕು. ಇದೇ ಥರ ಈಡೇನ್ ತೋಟದಲ್ಲಿ ಏನಾಗಿದ್ದು, ಆಗಿದ್ದು ಈಡೇನ್ ತೋಟದಲ್ಲಿ ಆದಾಮನ ಸೃಷ್ಟಿ ಮಾಡ್ಬೇಕಾದ್ರೆ ಮೊದಲು ನ್ಯಾಯ ತೀರ್ಪು ಅಲ್ಲೇ ಆಗಿದ್ರಿ. ಅದರ ಫಸ್ಟ್ ಏನು ಮಾಡಿದ್ರು, ಆದಾಮ ಮತ್ತು ಅವಳನ್ನ ಸೃಷ್ಟಿ ಮಾಡು, ಈಡೇನ್ ತೋಟದಂತ ಎಲ್ಲ ಮರದ ಹಣ್ಣುಗಳನ್ನ ಎಚ್ಚೆತ್ತವಾಗಿ ತಿನ್ನು, ಆದರೆ ಒಂದೇ ಮರದ ಹಣ್ಣು ಏನು ಮಾಡ್ಕೊಬೇಡ, ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಟ್ರಯಲ್ ಏನಾಯ್ತು, ಶುರು ಆಯಿತು. ಅದರ ಏನು ಟ್ರಯಲೋ, ಅಣ್ಣ ತಿನ್ಬೇಕಾ ತಿನ್ಬಾರ್ದ, ತಿನ್ಬೇಕೋ ತಿನ್ಬಾರ್ದ, ಅದಾದ್ರೂ ಮಾಡ್ದ ಅಣ್ಣ ಆಜ್ಞೆಗಳ ಮೀರಿ ತಿನ್ಬಿಟ್ಟ. ಯಾವಾಗ ತಿಂದನೋ ಅವಾಗೇನಾಯ್ತು, ಡಿಸಿಷನ್ ದೇವ್ ಕೊಟ್ರು. ನೀನು ಅಣ್ಣ ತಿಂದಿರೋದಿಂದ ಏನು ಮಾಡೋ, ಹಿಡಿದ್ರು ಒಡೆ ಏನು ಮಾಡಿದ್ನ, ಹೋಗು, ನಿನ್ನಿಂದ ಭೂಮಿ ಶಪಿಸಲ್ಪಟ್ಟಿದೆ, ಕಷ್ಟ ಸಂಕಟ ಎಲ್ಲ ಅನುಭವಿಸು ಅಂತಂದ್ರು, ಮುಳ್ಳು ಕೆಳಗಲ್ಲಿ ತರ್ತಾರೆ ಅಂತಂದ್ರು. ಡಿಸಿಷನ್, ಈ ಎರಡೂ ಸೇರ್ಬಿಟ್ಟೆ ನ್ಯಾಯ ತೀರ್ಪು. ಕರ್ತನಲ್ಲಿ ಪ್ರೀತಿ ಅಂದ ಸರೋದಗಳೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನ್ಯಾಯ ತೀರ್ಪು ಅಂದರೆ ಎತ್ತಿ ಡಿಸಿಷನ್ ಕೊಡೋದು ಜಜ್ಮೆಂಟ್ ಅಲ್ಲ ರೀ, ಟ್ರಯಲ್ ನಡಿಬೇಕು. ಟ್ರಯಲ್ ಬೇಸಿಸ್ ಮೇಲೆ ಏನ್ರಿ ಒಂದು ಜಜ್ಮೆಂಟ್ ಕೊಡೋದೇ ನ್ಯಾಯ ತೀರ್ಪು. ಈ ಒಂದು ಮೊದಲನೇ ನ್ಯಾಯ ತೀರ್ಪಿಗೆ ದೇವ್ರ ಹತ್ರ ಕೊಟ್ರಪ್ಪ ನ್ಯಾಯ ತೀರ್ಪು ಅಂತ ಅಂದ್ಬಿಟ್ಟು, ಇದಕ್ಕೆ ಏನಪ್ಪ ಅಂದರೆ, ಇವತ್ತು ಪ್ರತಿ ಒಂದು ಸಮಾಧಿ ಏನ್ರಿ ಅಲ್ರ ಏನ್ರಿ, ಪ್ರತಿ ಒಂದು ಸಮಾಧಿ, ಪ್ರತಿ ಒಂದು ಜನಗಳು ಕಷ್ಟಪಡೋದು, ನರಳಾಟ ಪಡೋದು, ವೇದನೆ ಪಡೋದು, ಇವೆಲ್ಲ ಏನಾಗಿದೆ ಸಾಕ್ಷಿ. ಆ ಮೊದಲೇ ನ್ಯಾಯ ತೀರ್ಪು ಕಡೆ ನಾವೆಲ್ಲ ಏನಾಗಿದ್ದೀರಿ ಇವತ್ತು ಇದ್ದೀರಿ ಅಂತ ಅಲ್ವರ. ಅದಕ್ಕೆ ನೋಡಿ ಓದೋಣ ಅಂತೀನಿ ಎಲ್ಲಿ, ಯೆರೆಮೀಯ 31:29, ಯೆರೆಮೀಯ 31:29. ಪ್ರಜ್ವಲ್ ಬದರ್ ಓದ್ತೀರಾ?
ಸರ್. 31:29.
ಹ್ಮ್
ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು.
ನೋಡ್ರ, ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು ಮಕ್ಕಳೆಲ್ಲ ಏನೇನ್ಬಿಡ್ತಾವೆ, ಹಳ್ಳಿಗಳೆಲ್ಲ ಚಳಿತೋಗ್ಬಿಡ್ತಾವಂತೆ. ಏನ್ರಿ ತಂದೆಗಳು ಯಾರು? ಹಾಂ, ಈಡೇ ದೊಡ್ಡದಲ್ಲಿ ಆದಾಮು. ಆದಾಮು ತಂದೆ ತಿನ್ಬಾರ್ದ ಹಣ್ಣನ್ನು ಏನು ತಿಂದರು ನಮ್ಮ ಮಕ್ಕಳುಗಳು, ನಮ್ಮ ಹಳ್ಳಿಗಳು ಏನಾಗ್ಬಿಡ್ತಲ್ಲ ಚಳಿತೋಗ್ಬಿಡ್ತಾರೆ. ಏನರ್ಥ? ಅವರು ಮಾಡಿದಂಥ ಒಂದು ತಪ್ಪಿಗೆ ದೇವರು ನಮ್ಮ ಮೇಲೆ ಎಲ್ಲರ ಮೇಲೆ ಮಾಡಿದ ಶಿಕ್ಷೆನ ಕೊಟ್ರಂತೆ ನೋಡ್ರಿ. ಅಂತೀರಿ ಮತ್ತೆಲ್ಲರೂ ಸಾಯ್ತಾರದು ಆದಾಮ್ನಲ್ಲಿ. ಅದಕ್ಕೆ ನಾವು ಓದಿದ್ಲ ಎಷ್ಟೋ ವಾಕ್ಯಗಳು, ಒಂದನೇ ಕುರಿಂಥ 15:21-22, ಆದಾಮ್ನಲ್ಲಿ ಎಲ್ಲರೂ ಸಾಯೋ ಪ್ರಕಾರ ಅದರ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಮರಣವು ಬಂತು ಅಂತ ನಾವು ನೋಡ್ತಿರಲ್ವಾ. ಅದರ ಅಂದರೆ ಮನುಷ್ಯನಿಂದ ಮರಣ ಬಂದಿದ್ದು. ಈ ಒಂದು ನ್ಯಾಯ ತೀರ್ಪು ಕಡೆ ನಾವೆಲ್ಲರೂ ಏನಾಗಿದ್ದೀರಿ ಸೇರಿದ್ದೀರಿ. ಓದ ನೋಡ್ರಿ ರೋಮಾಪುರದಲ್ಲಿ 5:12, ರೋಮಾಪುರದಲ್ಲಿ 5:12 ವರುಣ್ ಬ್ರದರ್ ಓದ್ತೀರಾ? ರೋಮನ್ಸ್
ಈ
ಫೈವ್
ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಈಗ ಎಲ್ಲರಲ್ಲಿಯೂ ವ್ಯಾಪಿಸಿತು.
ನೋಡ್ರ. ಏನ್ರಿ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವು, ಪಾಪದ ಮುಖಾಂತರ ಮರಣವು ಸೇರಿತು, ಎಲ್ಲರೂ ಪಾಪ ಮಾಡಿದ್ರಿಂದ ಏನಂತಂದೆ ಹೀಗೆ ಮರಣವು ಎಲ್ಲರ ಮೇಲೆ ವ್ಯಾಪಿಸಿತು. ಹಂಗೆ ನಾವು ಎಲ್ಲರೂ ಫಸ್ಟ್ ಜಜ್ಮೆಂಟ್ ಹೊಡೆದಿದ್ದೀರಿ. ಫಸ್ಟ್ ಜಜ್ಮೆಂಟು ನಮ್ಮ ಎಲ್ಲರ ಮೇಲೆ ಬಂದಿದ್ದೀರಿ. ಆ ಮರಣ ದಂಡನೆ ನಾವು ಎಲ್ಲರ ಒಳಗಡೆ ಏನಾಗಿದ್ದೀರಿ. ಅದರ ಇದರಲ್ಲಿ ಯಾರೂ ಇಲ್ಲ, ಅಯ್ಯೋ ನಾನು ಫಸ್ಟ್ ಜಜ್ಮೆಂಟಲ್ಲಿ ಇಲ್ಲ, ನಾನು ಫ್ರೀ ಆಗಿದ್ದೀನಿ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಅದರ ಸರಿ ಹಂಗಾದ್ರೆ ಇಡೀ ಮನುಕುಲಕ್ಕೆ ಆಲ್ರೆಡಿ ಒಂದು ಜಜ್ಮೆಂಟ್ ಏನಾಗಿತ್ತು, ಆದಾಮ್ ಮುಖಾಂತರ ಆಗೋಯ್ತು. ಎಲ್ಲರೂ ಆ ಒಂದು ಜಜ್ಮೆಂಟಲ್ಲಿ ಬಂದಿದ್ದಂಥ ಶಿಕ್ಷೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಏನು ಮರಣ ಸರಿಯಪ್ಪ ಆಯಿತು. ಇವಾಗ ಒಂದು ವಾಕ್ಯ ಓದಂತ ದಯವಿಟ್ಟು, ಅಪೋಸ್ತಲ ಕೃತ್ಯಗಳು 17:31 ಓದಿ. ಅಪೋಸ್ತಲ ಕೃತ್ಯಗಳು 17:31. ಹ್ಞೂ
ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗೆ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು.
ನೋಡ್ರ ಏನ್ ಮಾಡಿದ್ರಂತೆ ದೇವರು. ಯಾಕೆಂದರೆ ಏನು ಆತರ ನಿಷ್ಕರ್ಷ ಮಾಡಿ ಪುರುಷನ ಮುಖಾಂತರ ಏನ್ರಿ ಇಡೀ ಭೂಲೋಕ ಜನಗಳಿಗೆ ಏನ್ರಿ ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡಬೇಕು. ಒಂದು ದಿನವನ್ನು ಏನು ಮಾಡೋದು ದೇವ್ರು ಫಿಕ್ಸ್ ಮಾಡೋರಂತೆ. ಸರಿ, ದೇವ್ರು ಏನಕ್ಕೆ ಒಂದು ದಿನ ಫಿಕ್ಸ್ ಮಾಡೋರೆ? ಏನಕ್ಕಪ್ಪ ದೇವ್ರ ದಿನ ಫಿಕ್ಸ್ ಮಾಡೋರೆ? ಆಡಿ ಒಬ್ಬ ಎಲ್ಲರಿಗೂ ಜಜ್ಮೆಂಟ್ ಆಗೋಯ್ತಲ್ವಾ, ಇನ್ನೊಂದು ಸತಿ ಜಜ್ಮೆಂಟ್ ಏನಕ್ಕೆ ಫಿಕ್ಸ್ ಮಾಡೋರೆ? ಅದರ ರೀಸನ್ ಇರ್ಬೇಕು ತಾನೆ. ಆಡಿ ಒಂದಲೇ ಜಜ್ಮೆಂಟಲ್ಲಿ ಇದ್ದಿರ್ ತಾನೆ, ಹಂಗಾರೆ ಇನ್ನೊಂದು ಜಜ್ಮೆಂಟ್ ಏನಕ್ಕೆ? ಅದರ ಅದನ್ನೇ ಇವತ್ತೇನು ಮಾಡೋಣ ನಾವು ನೋಡೋಣ ರೀ. ಅದರ ಈ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಈ ವಾಕ್ಯದಲ್ಲಿ ಇಡೀ ಸಬ್ಜೆಕ್ಟ್ ಅಡಗಿದ್ದೀರಿ. ಅದರ ಏನಂತಾರೆ ನೀತಿಗನುಸಾರವಾಗಿ ಒಂದು ದಿನ ಏನು ಮಾಡಿದ್ರಂತೆ ಅಲ್ಲಿ ಫಿಕ್ಸ್ ಮಾಡಿ ಅಂತ ನ್ಯಾಯ ತೀರ್ಪು ಮಾಡೋದಕ್ಕೆ ಅಲ್ವರ. ಅದಕ್ಕೆ ಒಂದಿನ ಅಂದ್ರೇನು ಎಲ್ಲರೂ ಏನು ತಿಳ್ಕೊಂಬಿಡ್ತಾರೆ, ಅಯ್ಯೋ ಬಿಡ್ತಾರ್ ಒಂದಿನ ಅಂದ್ರೆ ಯೇಸು ಕ್ರಿಸ್ತ ಬರ್ತಾರ ಗೊತ್ತಾ, ಆ ದಿನಾನೇ ಬಿಡ್ತಾರ 24 ಅವರ್ಸು ಅಂತ ತಿಳ್ಕೊಂಬಿಡ್ತಾರೆ. 24 ಅವರ್ಸಾ ಹೇಳ್ರಿ? ಸತ್ಯವೇದಲ್ಲಿ ಯೇಸು ಕ್ರಿಸ್ತಂಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ?
1,000 ವರ್ಷ
ನೋಡ್ರ 1,000 ವರ್ಷ. ಅಲ್ಲಿ ಬೈಬಲ್ ಹೇಳ್ತಲ್ಲ 2 ಪೇತ್ರ 3:8 ಹಾಂ, ಅದರಿಂದ ಪ್ರಿಯರೇ ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1,000 ವರ್ಷವೆಂತಲೂ 1,000 ವರ್ಷ ಒಂದು ದಿನವೆಂತಲೂ ಏನಂದ್ರೆ ಎಂಬುದನ್ನು ಮಾತ್ರ ನೀವು ಮರಿಬೇಡ್ರಿ ಅಂತ ಹೇಳ್ತಾರೆ. ಅದರ ಡೇ ವಿತ್ ದ ಲಾರ್ಡ್ ಇಸ್ ಅ 1,000 ಇಯರ್ಸ್, 1,000 ಇಯರ್ಸ್ ಇಸ್ ಡೇ ವಿತ್ ದ ಲಾರ್ಡ್ ಅಂಡ್ ಡೋಂಟ್ ಫರ್ಗೆಟ್ ಇಟ್ ಅಂತ ಏನು ಮಾಡ್ತಾರೆ ಕ್ಲಿಯರಾಗಿ ಹೇಳ್ತಾರೆ. ಎಲ್ಲರೂ ನೋಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯ ಸರ್ವರುಗಳೇ ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ? 1,000 ವರ್ಷ. ಅಂದರೆ ಒಂದು ದಿನ ಫಿಕ್ಸ್ ಮಾಡಿದ್ರೆ ಅಂತ ಏನು 24 ಅವರ್ಸ? 24 ಅವರ್ಸ್ ಅಲ್ಲ ರೀ, 1,000 ವರ್ಷ ಟೈಮು ಕ್ರಿಸ್ತನಿಗೆ ನ್ಯಾಯ ತೀರ್ಪಣಕ್ಕೆ ಮಾಡಿದ್ರಲ್ಲ ಟೈಮ್ನ ಅಲ್ಲಿ ಫಿಕ್ಸ್ ಮಾಡಿರೋದು ಅಲ್ಲ. ಏನಿದೆ ಅದಕ್ಕೆ ದಿನ ಅಂತಂದರೆ ನಮ್ಮ ಬೈಬಲಲ್ಲಿ ಎಲ್ಲ ಕಡೆ 24 ಅವರ್ ಅಲ್ಲ ರೀ. ಉದಾಹರಣೆಗೆ ಬೈಬಲಲ್ಲಿ ಹೇಳ್ತಾರೆ ನೋವಿನ ದಿನಗಳಲ್ಲಿ ಇದ್ದ ಹಾಗೆ ಮನುಷ್ಯನ ಕುಮಾರನ ದಿನಗಳಲ್ಲಿ ಇರ್ತಾರೆ ಅಂತ. ಕರೆಕ್ಟ್ ಆ ವಾಕ್ಯ ಓದಿದ್ದಿರಲ್ಲ ನೀವು? ಓದಿದಿರ್ತಾನೆ? ಹಾಂ ಸರಿ, ಓದ್ಬಿಡೋಣ ಯಾಕೆ ಡೌಟ್ ಇರಬೇಡ. ಏನ್ರಿ ಲೂಕನ ಬರೆದಂಥ ಸುವಾರ್ತೆ, ಲೂಕನ ಬರೆದಂಥ ಸುವಾರ್ತೆಯಲ್ಲಿ Luke 17:26. Luke 17:26.
ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು.
ವೆರಿ ಗುಡ್. ನೋಡಿದ್ರ ನೋವಿನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿ ನಡೆಯುವುದು. ನೋವಿನ ದಿವಸಗಳಲ್ಲಿ ಏನು ನಡೀತೋ? ನೋವಿನ ದಿವಸ 24 ಅವರ್ಸಾ? ನೋವಿನ ದಿವಸಗಳಲ್ಲಿ 24 ಅವರ್ಸ್ ಅಲ್ಲ ರೀ. ಅದೇನ್ರಿ ಅವನ್ ಜೀವಮಾನವಲ್ಲ ಕಾಲ. ಆಯ್ತರ ಮನುಷ್ಯ ಕುಮಾರ ದಿವಸ ಅಂತಂದ್ರೆ ಏನ್ರಿ, ಅವ್ರು ಬಂದು ಭೂಲೋಕದಲ್ಲಿ ಆಳ್ವಿಕೆ ಮಾಡಂತ ಸಮಯ ರೀ. ಅದರ ಐದನೇ ಏನ್ ಮಾಡೋದಲ್ಲಿ ಏನ್ರಿ ದಿನ ಅಂತ ಕಂಪೇರ್ ಮಾಡೋದು. ಅದು ಹೇಳೋದು ಏನ್ರಿ, ಕ್ರಿಸ್ತನಿಗೆ 1000 ವರ್ಷ ತೀರ್ಪು ಮಾಡ್ಕೆ ಕೊಟ್ಟಿದ್ರಂತೆ. ಹೆಂಗ್ ತೀರ್ಪು ಮಾಡ್ತಾರ ಅವರು? ಅಪೊಸ್ತಲ ಕೃತ್ಯಗಳು 17:31 ಇನ್ನೊಂದು ಸತಿ ಓದ್ರಿ ಅಂತ ರೀ. ಅಪೊಸ್ತಲ ಕೃತ್ಯಗಳು 17:31 ಓದ್ರಿ, ಇನ್ನೊಂದು ಸತಿ ಓದಿ. ಹ್ಞೂ ಓದಿ ಬಿಡಿ, ಜೋಲಿ ಬಿಡ.
ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ
ಹೆಂಗ್ ಮಾಡ್ತಾರೆ ಅಂತ ನ್ಯಾಯ ತೀರ್ಪು ನೀತಿಗೆ ಅನುಸಾರವಾಗಿ.
ಅನುಸಾರವಾಗಿ.
ಅಂದ್ರೆ ಏನು, ಅನ್ಯಾಯವಾಗಿ ತೀರ್ಪು ಪಡಲ್ವಂತಾರೆ, ನೀತಿಗೆ ಅನುಸಾರವಾಗಿ ತೀರ್ಪು ಮಾಡ್ತಾರೆ. ಸರಿ, ಏನ್ ನೀತಿ ಅಂದ್ರೆ ಏನೇ, ನೀತಿಗೆ ಅನುಸಾರವಾಗಿ ಮಾಡ್ತಾರೆ. ಏನರ್ಥ ಸ್ವಲ್ಪ ಯೋಚನೆ ಮಾಡಿದ್ದೀನಿ ನೋಡ್ರಿ. ಏನ್ರಿ ಇವಾಗ ಏನ್ರಿ, ಒಂದ್ ನೀತಿಗೆ ಅನುಸಾರವಾಗಿ ಏನ್ರಿ, ಒಂದು ಉದಾಹರಣೆ ಏನ್ ಮಾಡ್ತೀನಿ ನಿಮ್ಗೆ, ನಿಮ್ಗೆ ಕೊಡೋಣ ಅಲ್ದರ. ಏನ್ರಿ ನೀತಿಗೆ ಅನುಸಾರವಾಗಿ ಏನ್ರಿ ಏನಪ್ಪ ಇದೆ ಅಂತನ್ಬಿಟ್ಟು ಅಲ್ದರ ನೋಡಿ. ಇವಾಗ ಇವಾಗ ನಾವು ದುಬೈಲಿ ಇದ್ರಿ ತಿಳ್ಕೊಳ್ಳಿ. ಏನ್ರಿ ದುಬೈಲಿ, ದುಬೈಲೆಲ್ಲ ಇದ್ರೆ ಕಳ್ಳತನ ಮಾಡಿದ್ರೆ ಅಲ್ಲೇ ಚಿಡಿ ಅಟ್ಕಲ್ ಕೊಡ್ತಾರೆ, ಅಲ್ಲೇ ಶಿಕ್ಷೆ ಕೊಟ್ಬಿಡ್ತಾರೆ. ಏನ್ರಿ ಕರ್ಕೊಂಡೋಗಿ ಕೋರ್ಟ್ಗೆ ಹಾಕಿ ಫೈಲ್ ಮಾಡಿ ದಿನಗಳ ನಂತರ ಅವ್ರು ಕೇಸ್ ಹಾಕೋದು ಅದೆಲ್ಲ ಇಲ್ಲ, ಸ್ಪಾಟಲ್ಲಿ ಏನ್ರಿ ಡಿಸಿಷನ್ ಅದರ. ಇವಾಗ ಇಮ್ಯಾಜಿನ್ ಮಾಡಿ, ಬೇರೆ ನಾನು ದುಬೈಲಿ ಇದ್ದೀನಪ್ಪ, ಬೇರೆ ಅಂತ ಕಳ್ತನ ಮಾಡಿದ್ದೀನಿ, ನಂಗೆ 50 ಚಿಡಿಯೇಟ್ ಕೊಡಬೇಕು. 50 ಚಿಡಿಯೇಟ್ ಹೆಂಗಿರ್ತಾರೆ ಅಂದರೆ ನಾನು 5 ಕಿಲೋ ಬೆಂದೋಗ್ಬಿಡ್ತೀನಿ ರೀ ಅದರ. ಹಾಂ ಅದ್ರೋಗ್ಬಿಡ್ತೀನಿ. ಅಂಥ ಟೈಮಲ್ಲಿ ಏನ್ರಿ ನನ್ನ ಬದಲಾಗಿ ನಮ್ಮ ವರುಣ್ ಬ್ರದರು ಇಲ್ಲಾರ ಯಾರು ಬ್ರದರ್ಗಳು ಮುಂದೆ ಬಂದ್ಬಿಟ್ಟು, ಬ್ರದರ್ ಅವ್ರು ಕೊಡ್ಬಿಡಿ, ಬ್ರದರ್ ದಯವಿಟ್ಟು ಶಿಕ್ಷೆ ನನಗೆ ಕೊಡಿ ಅಂತಂದ್ಬಿಟ್ಟು ನನಗೆ ಬರ್ಬೇಕಂತ ಎಲ್ಲ ಶಿಷ್ಯಗಳನ್ನ ಅವ್ರು ತಗೊಂಬಿಟ್ಟ ಅಂತಂದ್ರೆ ನನ್ನ ಏನು ಮಾಡಬೇಕು? ನನಗೆ ಬಿಟ್ಬಿಡ್ಬೇಕು. ಇಲ್ಲಪ್ಪ ಅವ್ರಿಗೆಲ್ಲ ಕೊಟ್ಟಿದ ಮೇಲೆ ಬಾಪ ನೀನು ನಿಮ್ಗೆ ನಿನ್ ಕೊಡ್ತೀನಿ ಅಂತಂದ್ರೆ ನ್ಯಾಯ ತೀರ್ಪ? ಅದು ನ್ಯಾಯ ತೀರ್ಪು ಆಗಲ್ಲ ರೀ, ಅದು ಅನ್ಯಾಯ ತೀರ್ಪು ಆಗ್ಬಿಡ್ತದೆ ಅಲ್ವರ. ಇದೇನ್ರಿ ಆಗ್ಬಿಡ್ತದೆ ಅನ್ಯಾಯ ತೀರ್ಪು. ನಮ್ಮ ಒಂದು ಶಿಕ್ಷೆಗಳಿಗೆ ಬೇರೊಬ್ರು ಅದನ್ನ ಅನುಭವಿಸಿದ ಮೇಲೆ ತಿರ್ಗಾ ತಿರ್ಗಾ ನಮ್ಗೆ ಶಿಕ್ಷೆ ಕೊಡೋದು ಏನಾಗ್ಬಿಡ್ತದೆ? ಅದು ಅನ್ಯಾಯ ತೀರ್ಪು ಆಗ್ಬಿಡ್ತದೆ. ಅದಕ್ಕೆ ಸತ್ಯವೇದ ವಾಕ್ಯ ಹೇಳೋದು, ನೀತಿಗನುಸಾರವಾಗಿ ತೀರ್ಪಣಕ್ಕೆ ದೇವರೇ ಮಾಡೋರಂತೆ, ಒಂದು ದಿನವನ್ನು ಗುರುತು ಮಾಡೋರಂತೆ ಅದರ. ಏನ್ರಿ ನೀತಿಗನುಸಾರವಾಗಿ ಅನ್ಯಾಯಕ್ಕೆ ಅನುಸಾರವಾಗಿ? ಇವಾಗ ನೀವು ಹೇಳ್ರಿ, ನಾವು ಮಾಡಿದಂಥ ಎಲ್ಲ ಪಾಪ ಕೃತ್ಯಗಳಿಗೆ ಯಾರು ಅನುಭವಿಸಿದ್ರು
ಯೇಸು
ಹೇಳ್ರಿ?
ಸ್ವಾಮಿ, ಯೇಸು ಸ್ವಾಮಿ.
ಅನುಭವಿಸಿದ್ರ ಇಲ್ವಾ? ಲೋಕದಲ್ಲಿರೋ ಪ್ರತಿಯೊಬ್ಬ ಮನುಷ್ಯರ ಪಾಪಗಳನ್ನ ಯಾರು ಅನುಭವಿಸಿದ್ದಾರೆ? ಅದಕ್ಕೆ ದಂಡ
ಯೇಸು
ಯಾರು
ಸ್ವಾಮಿ.
ಅನುಭವಿಸಿದ್ದಾರೆ? ನೋಡಿ ವಾಕ್ಯ ಓದೋಣ, ಯಾಕಂದ್ರೆ ನಿಮಗೆಲ್ಲ ಡೌಟ್ ಪಾಪ. ಹಾ, ಯೆಶಾಯ 53:5 ಓದಿ. ಯೆಶಾಯ 53:5 ಓದ್ರಿ, ಓದ್ರಿ ಯೆಶಾಯ 53:5 ಓದ್ರಿ ಯಾರಾದ್ರ. ಹಾ ಓದಿ ಜೋಲ್ ಬ್ರದರ್.
ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು.
ಏನ್ರಿ
ನಮ್ಮ
ಇರಿ ಇರಿ, ಏನ್ ಹೇಳ್ತಾರೆ? ನಮ್ಮ ದ್ರೋಹಗಳ ದೆಸೆಯಿಂದ. ಏನಪ್ಪಾ ಇದು, ಜನಗಳ ಎಲ್ಲಾ ದ್ರೋಹಗಳ ದೆಸೆಯಿಂದ ಆತನಿಗೆ ಏನಾಯ್ತಂತೆ?
ಗಾಯವಾಯಿತು.
ಗಾಯವಾಯಿತು. ನೆಕ್ಸ್ಟ್ ಆಮೇಲೆ,
ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು.
ನಮ್ಮ ಅಪರಾಧಗಳ ನಿಮಿತ್ತ ಏನ್ರಿ ನಾವೆಲ್ಲ ಮಾಡಿ ಗೊತ್ತ ಅಪರಾಧಗಳು, ಅದೇ ಆಜ್ಞೆಗಳನ್ನ ಮೀರಿ ಅಪರಾಧ ಮಾಡಿದ್ರು, ತಪ್ಪುಗಳು ಮಾಡಿದ್ರು, ಪಾಪ ಮಾಡಿದ್ರಲ್ಲ, ಇದೆಲ್ಲದಕ್ಕೂ ಏನಾಯ್ತಂತೆ? ಏನಾಯ್ತಂತೆ? ಆತನು ಜಜ್ಜಲ್ಪಟ್ಟನು. ಆಮೇಲೆ ನೆಕ್ಸ್ಟ್,
ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು.
ನೋಡ್ರ ನಮಗೆ ಸುಕ್ಷೇಮ ಉಂಟು ಮಾಡೋದು ದಂಡನೆ. ಏನ್ರಿ ನಮಗೆ ಸುಕ್ಷೇಮ, ನಮಗೆ ಒಳ್ಳೇದಾಗಬೇಕು ಅಂತಂದ್ಬಿಟ್ಟು ಏನ್ರಿ ಇವೆಲ್ಲ ದಂಡನೆ ಯಾರು ಕೊಟ್ರಂತೆ? ಕ್ರಿಸ್ತನಿಗೆ ಕೊಟ್ರಂತೆ. ನೆಕ್ಸ್ಟ್ ಆಮೇಲೆ, ಹಾ
ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು.
ಏನ್ರಿ ಆತನ ಬಾಸುಂಡೆಗಳಿಂದ ನಮಗೇನಾಗಿದೆ ಇವಾಗ? ಗುಣವಾಗಿದಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳಿಗೆ ಸ್ವಲ್ಪ ಯೋಚನೆ ಮಾಡ್ರಿ. ವಾಕ್ಯ ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಮ್ಮೆಲ್ಲ ಶಿಕ್ಷೆಗಳನ್ನ ಯಾರು ಅನುಭವಿಸಿದ್ರಂತೆ, ನಮ್ಗೆ ಬರ್ಬೇಕಂತ ಎಲ್ಲ ದಂಡನೆ ಯಾರು ಅನುಭವಿಸಿದ್ರಂತೆ?
ಯೇಸು ಸ್ವಾಮಿ.
ಅನುಭವಿಸ್ ಅಂದ್ರೆ ಯೇಸು ಸ್ವಾಮಿ ಎಲ್ಲ ದಂಡನೆಗಳನ್ನ ಅನುಭವಿಸಿದ ಮೇಲೆ ತಿರ್ಗಾ ತಿರ್ಗಾ ನನ್ನ ಕರೆದು ಬಿಟ್ಟು ಕ್ಯೂನಲ್ಲಿ ನಿಂತ್ಕೊ ನಿಂಗೆಲ್ಲ ಶಿಕ್ಷೆ ಕೊಡ್ತೀನಿ, ಅದು ನ್ಯಾಯವಾದ ತೀರ್ಪಾ? ಖಂಡಿತವಾಗೋ ನ್ಯಾಯ ತೀರ್ಪಲ್ಲ ರೀ. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲು, ಕ್ರಿಸ್ತನ ಮುಖಾಂತರ ತೀರ್ಪು ಮಾಡೋದಕ್ಕೆ ಒಂದು ದಿನ ಫಿಕ್ಸ್ ಮಾಡಿದ್ರಂತೆ. ನ್ಯಾಯವಾಗಿ ತೀರ್ಪು ಮಾಡೋಕ್ಕಿಂತ ಇನ್ನೊಂದು ದಿನವನ್ನು ಏನು ಮಾಡೋದು ದೇವ್ರಂತೆ ಫಿಕ್ಸ್ ಮಾಡೋರಂತೆ ಅದರ. ಎಲ್ಲರೂ ಏನು ತಿಳ್ಕೊಂಬಿಟ್ಟಾರೆ ನ್ಯಾಯ ತೀರ್ಪು ಅಂತಂದರೆ, ಯೇಸು ಕ್ರಿಸ್ತ ಬರ್ತಾರೆ, ಕ್ಯೂನಲ್ಲಿ ನಿಲ್ಲಿಸ್ತಾರೆ, ಏನಂತಾರೆ ಹೊಡಿತಾರೆ, ಲೆಫ್ಟಿಗೆ ಹಾಕ್ತಾರೆ, ರೈಟಿಗೆ ಹಾಕ್ತಾರೆ ಅಂತ ಅಲ್ವರ. ಅಲ್ಲ ರೀ, ಯೇಸು ಕ್ರಿಸ್ತು ಚೆನ್ನಾಗಿ ಗೊತ್ತು ನಾವೆಲ್ಲ ದ್ರೋಹಿಗಳು ಅಂತ. ಮಾತೃ ಗರ್ಭದಿಂದ ನಾವೇನು ರೀ ದ್ರೋಹಿಗಳು ಅಂತ ಯಾರಿಗೆ?
ಪಾಪಿಗಳು
ಅವ್ರಿಗೆ ಚೆನ್ನಾಗಿ ಗೊತ್ತು
ಪಾಪಿಗಳು.
ಅದರ, ಪಾಪಿಗಳು ದ್ರೋಹಿಗಳನ್ನು ಚೆನ್ನಾಗಿ ಗೊತ್ತು ಅದರ. ಅವರು ಏನ್ರಿ ಈ ಥರ ತೀರ್ಪು ಮಾಡೋಕ್ಕೆ ಬರಲಿಲ್ಲ ರೀ, ಅದಿಗೆ ಹೇಳೋದು ನ್ಯಾಯವಾಗಿ ತೀರ್ಪು ಮಾಡೋಕ್ಕೆ ಬರ್ತಾರಂತೆ ಅವರು. ಅದರ ನೋಡಿ ಐತ್ರಿ, ಒಂದು ವಾಕ್ಯ ಓದೋಣ. ಯೋಹಾನ 3:17 ಓದ್ರಿ. ಯೋಹಾನ 3:17 ಇಲ್ಲಿ ಜೋಸೆಫ್ ಬ್ರದರ್ ಓದ್ತೀರಾ? ಜಾನ್ 3:17 ಜೋಸೆಫ್ ಬ್ರದರ್ ಓದ್ತೀರಾ?
ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ
ನೋಡ್ರ
ಕಳುಹಿಸಲಿ.
ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ, ಮಗನ ಮುಖಾಂತರ ರಕ್ಷಣೆ ಆಗಬೇಕು ಅಂತಾನೆ ಕಳಿಸಿದ ಹೊರತು ಮಗನ ಮೂತ್ರ ಏನ್ರಿ ಖಂಡನೆ ಮಾಡಕ್ಕೆ, ನಿಂದನೆ ಮಾಡಕ್ಕೆ, ತೀರ್ಪು ಮಾಡಕ್ಕೆ, ಏನ್ರಿ ಖಂಡಮ್ ಮಾಡಕ್ಕೆ ಏನ್ ಮಾಡಿಲ್ಲ ಅಂತ ಕಳಿಸಿಲ್ಲ ಅಂತ ರೀ. ಅದರ ಅದಕ್ಕೆ ತೀರ್ಪು ಅಂದ್ರೆ ಏನಪ್ಪಾ, ನ್ಯಾಯ ತೀರ್ಪು ಅಂದ್ರೆ ಏನಪ್ಪಾ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಸತ್ತವರೆಲ್ಲ ಫಸ್ಟ್ ಏನಾಗಬೇಕು ಎದ್ದು ಬರ್ಬೇಕ್ರಿ. ಸತ್ತವರೆಲ್ಲ ಪಾಪ ಮಾಡಿದ್ರು ಗೊತ್ತಾ, ಪಾಪ ಮಾಡಿ ಏನು ಮಾಡಿದ್ರು ಇವಾಗ ಎಲ್ಲ ಮರಣಕ್ಕೆ ಹೋಗಿದ್ದಾರೆ ಗೊತ್ತಾ, ಇವ್ರದ್ದೇನು ಮಾಡ್ಬೇಕ್ರಿ ಫಸ್ಟು ಎಬ್ಬಿಸ್ಬೇಕ್ರಿ, ನ್ಯಾಯವಾಗಿ ತೀರ್ಪು ಮಾಡ್ಬೇಕ್ರಿ. ಏನು ಮಾಡೋಕೆ ಫಸ್ಟ್ ಅವ್ರನ್ನ ಫಸ್ಟ್ ಅವ್ರು ಮಾಡಿದ ಏನು ಮಾಡೋಕೆ ಅವ್ರನ್ನ ಬಿಡುಗಡೆ ಮಾಡ್ಬೇಕ್ರಿ. ಮೊದಲನೇ ನ್ಯಾಯ ತೀರ್ಪಿನ ಫಸ್ಟ್ ಅವ್ರನ್ನ ಬಿಡುಗಡೆ ಮಾಡಬೇಕು, ಅನಂತರನೇ ಇನ್ನೊಂದ್ಸತಿ ತೀರ್ಪು ಮಾಡೋಕೆ ಸಾಧ್ಯ ರೀ. ಇವಾಗ ವ್ಯವಸ್ಥೆ ಮಾಡಿರ್ತೀನಿ, ಒಬ್ಬರನ್ನ ಕೊಲೆ ಮಾಡಿಬಿಡ್ತೀರಿ, ಕೊಲೆ ಮಾಡಿದ್ರೆ ನಮಗೆ ಜೀವಾವಧಿ ಶಿಕ್ಷೆ ಹಾಕಿರ್ತಾರೆ ರೀ, ಜೈಲಲ್ಲಿ ಇರ್ತೀರಿ. ಅದರ ಆವಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಇನ್ನೊಬ್ಬನ ಕೊಲೆ ಮಾಡಿದ್ರೆ ಜಡ್ಜ್ ನಮ್ಮನ್ನ ಇನ್ನೊಂದ್ಸತಿ ಕರೆದ್ಬಿಟ್ಟು ಇನ್ನೊಂದ್ಸತಿ ಜೀವಾವಧಿ ಶಿಕ್ಷೆ ಕೊಡ್ತಾರ? ಆಲ್ರೆಡಿ ಜೀವಾವಧಿ ಶಿಕ್ಷೆ ಆಗೈತೆ, ಇನ್ನೊಂದ್ಸತಿ ಕೊಟ್ಟೆ ಪ್ರಯೋಜನ, ಅದೇ ಶಿಕ್ಷೆ ಇನ್ನೊಂದ್ಸತಿ ಅನುಭವಿಸು ಅಂತಾರ, ಅದನ್ನೇ ಕಂಟಿನ್ಯೂ ಮಾಡೋಣಂತಾರೆ ಅಷ್ಟೇ. ಅದರ ಇವಾಗ ನಮ್ಗೆ ಇನ್ನೊಂದು ಜಜ್ಮೆಂಟ್ ಮಾಡಬೇಕು, ಏನು ಮಾಡ್ಬೇಕು ಫಸ್ಟು, ಮೊದಲನೇ ಜಜ್ಮೆಂಟ್ ಬಿಡುಗಡೆ ಕೊಡಬೇಕು, ಅದನ್ನೇ ಬಿಡುಗಡೆ ಯೇಸು ಕ್ರಿಸ್ತ ಕೊಟ್ಟಾರೆ. ಮೊದಲನೇ ನ್ಯಾಯ ತೀರ್ಪು ಈಡೆ ಅಂತ ಹೊರ್ತಾರೆ ಅಂತ, ನ್ಯಾಯ ತೀರ್ಪಿಂದ ಯೇಸು ಕ್ರಿಸ್ತ ತನ್ನ ಒಂದು ಬಲಿ ಕೊಟ್ಟು ಪ್ರತಿಯೊಬ್ಬ ಮನುಷ್ಯನ ಏನು ಮಾಡ್ಯಾರೆ ಅವರು ವಿಮೋಚನೆ ಮಾಡಿದ್ರು. ಅದಕ್ಕೆ ಬೈಬಲಲ್ಲಿ ಪುನರುತ್ಥಾನ ಅಂತಿರೋದು, ಸತ್ತವರೆಲ್ಲ ಏನು ಮಾಡ್ತಾರೆ ಎದ್ದು ಬರ್ತಾರೆ, ಎದ್ದು ಬಂದ್ಬಿಟ್ಟು ಆ ಜನಗಳಿಗೆ ಕ್ರಿಸ್ತನು ನ್ಯಾಯ ತೀರ್ಪು ಮಾಡಬೇಕು ಅಂತ ಏನು ಗೊತ್ತಾ ಮಾಡ್ತಾರೆ, ಒಂದು ದಿನ ಫಿಕ್ಸ್ ಮಾಡಿದಾರಂತೆ. ಒಂದು ದಿನ ಅಂದ್ರೆ ಎಷ್ಟು ವರ್ಷ, ಎಷ್ಟು ವರ್ಷ ಅಂತ ನೋಡಿದ್ರಿ? ಹಾಂ,
ಸಾವಿರ ವರ್ಷ
ವೆರಿ ಗುಡ್, 1,000 ವರ್ಷ. ಆ 1,000 ವರ್ಷದಲ್ಲಿ ಏನಾಗ್ತದೆ, ನಾವು ಬೈಬಲ್ ಓದಿದ್ರಲ್ಲ, ಯೇಸು ಕ್ರಿಸ್ತ ಎರಡನೇ ಬರಿಕೆ ಬಂದ ತಕ್ಷಣ ಸೈತಾನ ಏನು ಮಾಡ್ತಾರೆ, 1,000 ವರ್ಷ ಕಟ್ ಹಾಕ್ತಾರೆ.
ಕಟ್ಟಲ್ಪಡ್ತದೆ.
ಓದಿಂತೀನಿ ವಾಕ್ಯ ಅಲ್ಲಿ, ಪ್ರಕಟಣೆ 20:1-3, ಪ್ರಕಟಣೆ 20:1-3. ಇಲ್ಲಿ ದೇವಿಕಾ ಅಷ್ಟರು ಓದ್ಬೋದಾ? ಓಕೆ, ಶ್ವೇತಾಷ್ಟರು ಓದಿ.
ಆಗ ಒಬ್ಬ ದೇವದೂತನು ಅದು ಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವನ್ನೆಂಬ ಘಟ ಸರ್ಪವನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು. ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಾಂಗಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು.
ನೋಡ್ರ ಏನ್ ಹೇಳ್ತಾರೆ, ಆ 1,000 ವರ್ಷ ತೀರುವ ತನಕ ಇನ್ನೂ ಜನಗಳನ್ನ ಮರಳುಗೊಳಿಸೋದಾಗ್ಯಾರ ಯಾಕಪ್ಪ ಏನ್ರಿ? ಇವಾಗ ಮರಳುಗೊಳಿಸೋಕೆ ದೇವರೇ ಬಿಟ್ಟಾರ ಅಂತೀನಿ, ಈ ಪ್ರಪಂಚ ದೇವನ ಬಿಟ್ಟರೆ ಯಾರು ಇವಾಗ? ಇವಾಗ ಅವರೇ ಬಿಟ್ಟಾರ ದೇವರು, ಎಲ್ಲಾ ಜನಗಳನ್ನು ಮರಳುಗೊಳಿಸುತ್ತಾರೆ. ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಇನ್ನೂ ಜನಗಳನ್ನ ಮರಳುಗೊಳಿಸೋದಾಗೆ ಅವನೇನ್ ಮಾಡ್ತಂತೆ, ಅದೋ ಲೋಕದಲ್ಲಿ ದೊಬ್ಬಿ ಅವನ ಬಾಗಿಲು ಮುಚ್ಚಿ ಮಾಡ್ತಂತೆ, ಮುದ್ರೆ ಆಗ್ತಾರಂತೆ ಕರ್ತನಲ್ಲಿ ಪ್ರೀತಿ ಅಂತ. ಸರಿ, ಯಾಕೆ ಆ 1,000 ವರ್ಷದಲ್ಲಿ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಆಡಳಿತ ಮಾಡ್ತಾರೆ, ಅವ್ರು ಆಡಳಿತ ಮಾಡ್ಬೇಕಾದ್ರೆ ಸತ್ತೋಗಿರೋ ಪ್ರತಿಯೊಬ್ಬ ಮನುಷ್ಯನೇ ಮಾಡ್ತಾರೆ ಇದೇ ಭೂಮಿಗೆ ಎಬ್ಬಿಸ್ತಾರೆ. ಆವಾಗ ಅವ್ರಿಗೆ ಸತ್ಯದ ಜ್ಞಾನನ ಕೊಡಬೇಕು, ತಿಳುವಳಿಕೆ ಕೊಡಬೇಕು, ಕಣ್ಗಳನ್ನ ತೆರಿಬೇಕು. ಅದಾಗಿದ ನಂತರನೇ ಅವ್ರಿಗೆ ನ್ಯಾಯ ತೀರ್ಪು ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಅನ್ಯಾಯದ ತೀರ್ಪು ಆಗ್ಬಿಡ್ತಾರೆ. ಅವ್ರಿಗೇನೋ ಗೊತ್ತೇ ಇಲ್ಲ, ಗೊತ್ತಿಲ್ಲದವ್ರಿಗೆ ಏನು ಮಾಡೋಕ್ಕೆ ಫಸ್ಟು ಸತ್ಯ ಕೊಡಬೇಕು, ಜ್ಞಾನ ಕೊಡಬೇಕು, ಕಣ್ಗಳನ್ನ ತೆರಿಬೇಕು. ಇದೇ ಕೆಲಸ ನಾ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಮಾಡೋದು, ಅದಕ್ಕೋಸ್ಕರನೇ ಸೇತಾನ ಕಟ್ಟಾಕೋದು. ಯಾಕೆ ಸತ್ಯ ಕೊಟ್ಟಿದ್ ಮೇಲೆ ಜನಗಳಿಗೆ ಏನು ಮಾಡೋದು, ನ್ಯಾಯ ತೀರ್ಪು ಮಾಡಬೇಕು. ನಾವು ಏನು ನೋಡಿದ್ರಿ, ನ್ಯಾಯ ತೀರ್ಪಲ್ಲಿ ನೋಡಿದ್ರೆ ಟ್ರಯಲ್ ಡಿಸಿಷನ್, ಆ ಟ್ರಯಲ್ ಮಾಡಿದ್ದಕ್ಕಂತಾನೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ 1,000 ಇಯರ್ಸ್ ರೂಲ್ ಮಾಡಿದ್ರಿ. ನೋಡಿ ವಾಕ್ಯ ಓದನ್ ಬೇಕಾರೆ, ಯೆಶಾಯ 26:9. ಓದಿ ದೇವಿಕಾ.
ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇನೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು.
ನೋಡ್ರ ನೀನು ಭೂಲೋಕದಲ್ಲಿ ನ್ಯಾಯ ತೀರ್ಪು ಮಾಡ್ಬೇಕು, ಜನಗಳು ಏನ್ ಕಲ್ತ್ಕೊಂತಾರಂತೆ, ಹಾ ಧರ್ಮಜ್ಞಾನ ಹೆಂಗಪ್ಪ, ಏನ್ ಧರ್ಮಜ್ಞಾನ ಇವಾಗ ಸತ್ಯ ಅಂತ ತಿಳ್ಕೊಳ ಧರ್ಮ ನೇರಿ, ಹಾ ಸತ್ಯ ಧರ್ಮಜ್ಞಾನ ಸತ್ಯವಂತ ತಿಳ್ಕೊಂತಾರೆ ಅಂದ್ರೆ ಅಲ್ದ್ರ ಸತ್ಯದ ಜನಗಳಿಗೆ ಗೊತ್ತಿದೆಯಾ ಇವತ್ತು ಪ್ರಪಂಚದೆಲ್ಲ ಕಡೆಗಳ ಮಂಕ್ ಮಾಡ್ಬಿಟ್ಟವನೆ, ಯೇಸುಕ್ಕೆ ಸೆರೆಣೆ ಬರ್ಕಿರ್ಬೇಕಾದ್ರೆ ನ್ಯಾಯ ತೀರ್ಪು ಮಾಡ್ತಾರೆ 1000 ವರ್ಷ. ಆ 1000 ವರ್ಷದಲ್ಲೇ ಸೇತಾನ ಕಟ್ಟಾಕ್ತಾರೆ. ಆವಾಗ ಜನಗಳು ಏನ್ ತಿಳ್ಕೊತಾರೆ? ಧರ್ಮ ಜ್ಞಾನ. ಓ ಸತ್ಯ ಅಂದ್ರೆ ಇದ ಸತ್ಯದಲ್ಲ ಈಗೆಲ್ಲ ಇದೆಯಾ, ಬೈಬಲ್ ಹಿಂಗೆಲ್ಲ ಇದೆಯಾ, ಹಿಂಗಿರ್ಬೇಕಂತ ಹೇಳ್ಬಿಡ್ತಾರೆ ಸತ್ಯಗಳನ್ನ ತಿಳ್ಕೊಂತಾರೆ. ಅದು ತಿಳ್ಕೊಳವ್ರ ಯೋಚನೆ ಮಾಡಿ, ಜನಗಳು ತಿಳ್ಕೊಳವ್ರ? ನಮ್ಮ ಕ್ರೈಸ್ತವರೇ ತಿಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಇವೆಲ್ಲ ನೀವು ಕೇಳ್ತಾ ಇದಾರಲ್ಲ ಇಷ್ಟು ವರ್ಷ, ನಾನೇನು ಇಷ್ಟು ದಿನ ಪಾಠ ಕೇಳ್ತಾ ಇರಲ್ಲ. ಈ ಪಾಠ ಎಲ್ಲರೂ ನೀವು ಕೇಳಿದ್ದೀರಾ? ಎಲ್ಲರೂ ಕೇಳಿದ್ದೀರಾ ನೀವು?
ಇಲ್ಲ ಬ್ರದರ್, ಈ ತರ
ಅಲ್ವರ, ನಿಮ್ಗೆಲ್ಲೂ ಕೇಳಕ್ ಚಾನ್ಸು ಸಿಕ್ಕಲ್ಲ. ರೇರ್, ರೇರೆಸ್ಟ್ ಆಫ್ ದ ರೇರೆಸ್ಟ್ ಅಲ್ವರ. ಇದೆಲ್ಲ ಸಭೆಗಳಲ್ಲಿ ಉಪದೇಶ ಮಾಡಂಥದ್ದಲ್ಲ ರೀ, ಯಾರು ಮಾಡಲ್ಲ. ಅದರ ಸತ್ಯವೇದನ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಇಡೀ ಲೋಕ ಜನಗಳಿಗೆ ಹೆಂಗ್ರಿ ಗೊತ್ತಾಯ್ತಾರೆ? ಹಂಗಾರೆ ಅದಕ್ಕೆ ಏನ್ ಮಾಡ್ತಾರೆ? ಯೇಸುಗೆ ಸಡಮರಿಕೆ ಬರ್ಬೇಕಾರೆ ಸೇತನ್ನ ಕಟ್ಟಾಕೋದು. ಅದ್ಕೊಂಡಿದ್ದೀನಿ ಏಷ್ಯಾ 29ನೇ ಅಧ್ಯಾಯದಲ್ಲಿ 18ನೇ ವಾಕ್ಯನ ಓದ್ಕೊ ಬನ್ನಿ. ಏಷ್ಯಾ 29ನೇ ಅಧ್ಯಾಯ 18ನೇ ವಾಕ್ಯ.
ಆ ದಿನದಲ್ಲಿ ಕಿವುಡರು ಪುಸ್ತಕದ ಮಾತುಗಳನ್ನು ಕೇಳುವವರು
ನೋಡ್ರ
ಕುರುಡರ ಕಣ್ಣುಗಳು ಕತ್ತಲೆಯೊಳಗಿಂದಲೂ ಅಂಧಕಾರದೊಳಗಿಂದಲೂ ನೋಡುವವು.
ನೋಡುವರು ಏನ ಕುರುಡರು ಏನ್ರಿ ಪುಸ್ತಕದ ಮಾತನ್ನ ಏನ್ ಮಾಡಂತೆ ಕೇಳುವರು ನೋಡುವರಂತೆ. ಇದ್ಯಾರು ಕುಡ್ರು, ಇದ್ಯಾರು ಕಿವುಡ್ರು ಅಲ್ರ? ಕಣ್ಣಿದ್ರು ಕುಡ್ರವ್ರು ನೋಡಿರ್ತೀನಿ, ಕಿವಿ ಇದ್ರು ಕಿವುಡ್ರವ್ರಲ್ಲ. ಯೇಸು ಕ್ರಿಸ್ತ ಹೇಳ್ತಾರೆ ಕಣ್ಣಿದ್ದವನು ಏನ್ ಮಾಡ್ಲಿ ನೋಡ್ಲಿ. ಎಷ್ಟೋ ಜನಗಳಿಗೆ ಇವತ್ತು ಕಣ್ಣೈತೆ, ಅದೇ ಸತ್ಯನ ಅರ್ಥ ಮಾಡ್ಕೊಂತಾರ. ಸತ್ಯ ಅರ್ಥ ಮಾಡ್ಕೊಳಕ್ ಕಣ್ಣೇ ಇಲ್ಲ ರೀ, ಎಲ್ಲ ಕಾಣಿಸ್ತದೆ ಅವ್ರಿಗೆ. ಹೌದ್ರ ಯೂಟ್ಯೂಬ್ ಫೇಸ್ಬುಕ್ಕು ಎಲ್ಲ ಸಿನಿಮಾ ಥಿಯೇಟರ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತದೆ, ಬೈಬಲ್ ಮಾತ್ರ ಆಗಲ್ಲ, ಬೈಬಲ್ ಕಣ್ಣಿಗೇ ಕಾಣಿಸಲ್ಲ. ಕುರುಡರು ಅದರ ಅದಿಗೊಂಡ್ಬೇಕಾರೆ ಹೇಳ್ತಾರೆ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇವುಡರು ನಿನ್ನ ಪುಸ್ತಕದ ಮಾತುಗಳೇನು ಮಾಡಂತೆ ಕೇಳುವರು, ಯೌವನು ಶಾಸ್ತ್ರವನ್ನು ಕೇಳುವರು. ಅದರ ಮೊಬ್ಬು ಕತ್ತಲಿನಂಥ ಕಣ್ಣುಗಳೇನು ಮಾಡ್ತಾರೆ ಅಲ್ಲಿ, ಅಂಧಕಾರವನ್ನು ಹೇಳ್ತಾರೆ. ಹೋಗಲು ಕಾಣಿಸ್ತಾರೆ ಅವ್ರಿಗೆ ಸತ್ಯ ಅಂತ ಹೇಳ್ಕೊಂತಾರೆ. ಯಾಕೆ ನೋಡಿ ಅದೆಲ್ಲ ಹೇಳ್ತಾರೆ ಎಲ್ಲಿ, ಏಷ್ಯಾದಲ್ಲಿ. ಹಂಗೆ ಕಂಟಿನ್ಯೂ ಮಾಡಿ ಅಂತೀರಿ 29ನೇ ಅಧ್ಯಾಯದಲ್ಲಿ ಎಂತ ಹೆಂಗೆ ಮುಂದಕ್ಕೆ ಹೋದಿ ಅಂತೀರಿ?
ತಪ್ಪಿದ ಆತ್ಮವುಳ್ಳವರು ವಿವೇಕಿಗಳಾಗುವರು, ಗುಣಗುಟ್ಟುವವರು ಬೋಧನೆ ಕಲಿಯುವರು.
ನೋ 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 ಏಷ್ಯಾ 29 19 ಓದ್ರಿ.
19.
ದೀನರು ಯಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು, ಬಡವರು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಲ್ಲಿ ಉಲ್ಲಾಸಿಸುವರು, ಯಾಕೆಂದರೆ ಭಯಂಕರರು ನಿಶೇಷವಾಗುವರು, ಧರ್ಮನಿಂದಕರು ನಿರ್ನಾಮವಾಗುವರು.
ನೋಡ್ರ ಯಾಕಪ್ಪ ಏನ್ರಿ ಯಾರಂತಲ್ಲಿ ನಿಶೇಷರಾಗವ್ರ ಭಯಂಕರನು? ಯಾರು ಭಯಂಕರನು? ಸೇತಾನು. ಸೇತಾನ ಇಲ್ದಿರಿಂತಿಲ್ ಮಾಡಿರೋದ್ರಿಂದ ಎಲ್ಲಾರ ಕಣ್ಗಳು ತೆರೀತದೆ, ಎಲ್ಲ ಕಿವಿಗಳು ಹಾಕ್ತಾರೆ ತೆರೀತಾರೆ. ಅವಾಗ ಎಲ್ಲ ಜನಗಳು ಏನ್ ಮಾಡ್ತಾರೆ ಸತ್ಯನ ತಿಳ್ಕೊಂತಾರೆ ಅಂತ. ಇವಾಗ 24ನೇ ವಾಕ್ಯ ಓದಿ, 24 ತೋರಿಸೋದು ಹಿಂಗೆ.
ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು.
ನೋಡ್ರ ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು. ಇವಾಗ ಎಷ್ಟೋ ಜನಕ್ಕೆ ಹೋಗಿ ಸತ್ಯ ಹೇಳಿದ್ ಕೇಳ್ತಾರ, ಕೇಳೋದೆಲ್ಲ ಆರ್ಗ್ಯೂ ಮಾಡ್ತಾರೆ, ಅದು ಸರಿ ಸರಿ ಇದು ಅದು, ಆ ಧರ್ಮ ಈ ಧರ್ಮ ಈ ವಿಶ್ವಾಸ ಅಲ್ವರ, ಅವ್ರವ್ರಿಗೆ ಅವ್ರ ನಂಬಿಕೆ ಅವ್ರ ವಿಶ್ವಾಸ ಅಂದ್ರೆ ಕೇಳ್ತಾರ ಕೇಳಲ್ಲ? ತಪ್ಪಿದ ಹೃದಯ ಉಳ್ಳವರು ಏನ್ ಮಾಡ್ತಾರೆ ಅವಾಗ ಕೇಳ್ತಾರೆ ನೋಡಿದ್ರಿ. ಗೊಣಗುಟ್ಟವರು ಅದರ ಏನ್ ಮಾಡ್ತಾರೆ ಗೊಂದ್ಗುಡ್ತಾರೆ ಆರ್ಗ್ಯುಮೆಂಟು. ನಮ್ಮ ಕ್ರಿಶಿಯನ್ಸ್ ಅಂತ ಬರೀ ಎಕ್ಸ್ಪರ್ಟ್ ಅಲ್ಬಿಡಿ ಆರ್ಗ್ಯುಮೆಂಟ್ ಮಾಡೋದಲ್ಲಿ. ಅದ್ರ ಅದೇ ಸರಿ ಇದೇ ಸರಿ, ನರಕ ಇರಬೇಕು, ನನಗೆ ಗೊತ್ತಿಲ್ಲ ನರಕ ಹಾಕಿಲ್ಲ, ನಮ್ದಿರೋ ಎಲ್ಗೋಬೇಕು ಸೀದಾ ನರಕಕ್ಕೆ ಹೋಗ್ಲೇಬೇಕು ಅಂತ ಆರ್ಗ್ಯುಮೆಂಟ್. ಇಲ್ಲಪ್ಪ ಬೈಬಲ್ ಇದೆ ನೋಡಪ್ಪ, ಪಾಪ ನರಕಕ್ಕೆ ಯಾಕಪ್ಪ ಕಳಿಸ್ತೀಯ, ಅವರೆಲ್ಲ ರಕ್ಷಣೆ ಅಂತಾರೆ. ನಾನು ಹೇಳಿದ್ರೆ ರಕ್ಷಣೆ ಅನ್ಬೇಕು, ನಾನು ಹೇಳ್ತಾ ಇದ್ದೀನಿ ಇವಾಗ, ನಾನು ಹೇಳಿದ್ರೆ ಕೇಳಬೇಕು. ಇವಾಗ ಕೇಳಿಲ್ವಾ, ಇನ್ನು ಯಾವತ್ತೂ ರಕ್ಷಣೆ ಇಲ್ಲ. ಏ ಇದೇನಪ್ಪ ಇದು, ಏನ್ರಿ ನೀವೆಲ್ಲ ಯಾರ ಹುಡ್ದಾಗಿದ್ದೀನಲ್ಲ, ನೀವು ರಕ್ಷಣೆ ಅಂದ್ಬಿಡ್ತೀರಾ? ನಮಗೆ ಏನಾಗಿದೆ, ದೇವರು ಕಣ್ಗಳು ತೆರೆದಿದ್ದಾರೆ ಅಲ್ವರ, ನಮ್ಮನ್ನ ಸತ್ಯ ಕರೆದಿರೋದು ಯಾರು, ಮನುಷ್ಯರ ದೇವರ
ದೇವರು
ದೇವರ ದೇವ್ರ ಕರೆದಿರ ಹೊರತು ಯಾರು ಸತ್ಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ರೀ. ಏನು ಸುಮ್ಮನೆ ಮ್ಯಾಜಿಕ್ಕಾ? ನಮಗೆಂತ ದೇವ್ರೊಂದು ಟೈಮ್ ಫಿಕ್ಸ್ ಮಾಡೋರೆ, ನಮ್ಮ ಪ್ರಾರ್ಥನೆಗಳು ನಮ್ಮ ಮನಸ್ಸು ವಿಜ್ಞಾಪನೆಗಳು ದೇವ್ರು ನೋಡಿದ್ಮೇಲೆ ನಮ್ಮನ್ನೇ ಮಾಡೋ ಸತ್ಯಕ್ಕೆ ಕರೆದವ್ರೆ. ಯೇಸು ಹೇಳ್ತಲ್ಲ ತಂದೆ ಕರೆದಿರ ಹೊರತು ಯಾರು ನನ್ನ ಬಳಿಗೆ ಬಳಲಾರರು. ಅರ್ಥ ಮಾಡ್ಕೊಳ್ರಿ ಅದರ ಏನ್ರಿ, ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ಸುವಾರ್ತೆ ಸಾರಿದ್ರೆ ಪ್ರತಿಫಲ ಕೊಡ್ಬೇಕಾದ್ರೆ ಯಾರು? ದೇವರು. ದೇವ್ರು ಕರೆದಿರೋ ಹೊರತು ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸ್ಗಳೇ ಮಿಕ್ಕಿದೆಲ್ಲ ಜನಗಳಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಏನು ಮಾಡ್ತಾರೆ ಅವಕಾಶಗಳನ್ನ ತೆರೀತಾರೆ. ಅವಾಗ ತಪ್ಪಿದ ಹೃದಯ ಉಳ್ಳವರು ಎಲ್ಲರೇ ಮಾಡ್ತಾರೆ ಸತ್ಯನ ತಿಳ್ಕೊಂತಾರೆ ಅಲ್ವರ. ಅದಕ್ಕೆ ಅಂತಂದ್ಬಿಟ್ಟೆ ಕ್ರಿಸ್ತನಿಗೆ ಎಷ್ಟು ವರ್ಷ ಕೊಟ್ಟಿರೋದು? ಸಾವಿರ ವರ್ಷ ಏನ್ರಿ ಕೊಟ್ಟಿರೋದು. ಯೇಸು ಕ್ರಿಸ್ತು 1000 ವರ್ಷದಲ್ಲಿ ಏನಪ್ಪಾ ಮಾಡ್ತಾರೆ, ಪಾಪದಲ್ಲಿ ಹಂತದಲ್ಲಿ ಬಿದ್ದಂಥ ಪ್ರತಿಯೊಬ್ಬ ಮನುಷ್ಯನ ಏನು ಮಾಡ್ತಾರೆ, ನಿಧಾನವಾಗಿ ಅಂತಂತವಾಗೇ ಪರಿಪೂರ್ಣವಂಥ ಮನುಷ್ಯನ ಹಂತಕ್ಕೆ ತರ್ತಾರೆ. ಅದರ ಇವಾಗ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹೋಗಿದ್ದೀರಾ ಏನ್ರಿ, ಚೆನ್ನಾಗಿ ಕುಡಿತಾ ಇರ್ತಾರೆ ಅಂತ ಹೇಳ್ಕೊಳ್ಳಿ. ನಾನು ಕುಡಿತಾನೆ ಹೆಂಗೆ ಬಿಡಿಸ್ತಾರೆ, ಒಂದೇ ದಿನ ಬಿಡಿಸ್ಬಿಡ್ತಾರಾ? ನಿಧಾನವಾಗಿ ಅವ್ನಿಗೆ ಏನು ಮಾಡ್ತಾರೆ, ಅವನಿಗೆ ಎಲ್ಲ ಥರ ಎನ್ಕರೇಜ್ ಮಾಡಿ 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 ನಿಧಾನವಾಗಿ ಏನು ಮಾಡ್ತಾರೆ, ಒಂದು ಮನುಷ್ಯನ ಒಂದು ಹಂತಕ್ಕೆ ತರ್ತಾರೆ, ಕೆಡೆಯಿಂದ ಹಂತಕ್ಕೆ ಬಿದ್ದೋಗಿರೋ ಹಂತಕ್ಕೆ. ಅಲ್ಲರ ಇದೇ ಥರ ದೇವ್ರು ಮಾಡಿದ್ರೆ ಮತ್ತೆಲ್ಲರ ಪಾಪದ ಹಂತಕ್ಕೆ ಬಿದ್ದೋಗಿದ್ದಾರೆ, ಇವನ್ನೆಲ್ಲರನ್ನು ಪರಿಪೂರ್ಣಂತ ಆದಾಮಿನ ಹಂತಕ್ಕೆ ತರೋದಿಕ್ಕೆ ಏನ್ರಿ 1000 ವರ್ಷ ಕ್ರಿಸ್ತಂತ ಬಂತಾರೆ. ಅದಕ್ಕೇನೆ ಕ್ರಿಸ್ತನಿಗೆ 1000 ವರ್ಷ ಕೊಟ್ಟಿರೋದು. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಏನ್ರಿ ಅದಕ್ಕೆ ಎಲ್ಲಾರಿಗೂ ಸತ್ಯ ಕೊಟ್ಟಿದ ಮೇಲೆ ಅವ್ರಿಗೆ ತೀರ್ಪು ಮಾಡ್ತಾರೆ. ಇನ್ನು ತೀರ್ಪನ್ನ ಏನು ನೋಡಿದ್ರಿ, ಟ್ರಯಲ್ ಪ್ಲಸ್ ಡಿಸಿಷನ್ ಇವೆರಡೂ ಸೇರ್ಬಿಟ್ಟು ಏನ್ರಿ ಜಜ್ಮೆಂಟ್. ಎಲ್ಲ ಜನಗಳಿಗೂ ಫಸ್ಟ್ ಏನು ಮಾಡ್ತಾರೆ, ಸತ್ಯ ಕೊಡ್ತಾರೆ. ಸತ್ಯ ಕೊಟ್ಟಿದ ಮೇಲೆ ದೇವರು ಅವ್ರಿಗೆ ಟ್ರಯಲ್ ಕೊಡ್ತಾರೆ. ಯಾವ ಥರ ಟ್ರಯಲು, ಈಡೇನ್ ತೋರ್ತಾನೆ ಆದಾಮ ಕೊಟ್ಟಿರ್ಬೋದ ಟ್ರಯಲು, ಅಣ್ಣ ತಿನ್ಬೇಡ ಸತ್ಯೇ ಸಾಯುವಂತೆ, ಇದೇ ಥರ ಒಂದು ಟೆಸ್ಟ್ ಏನು ಮಾಡ್ತಾರೆ ದೇವರವ್ರಿಗೆ, ಅವ್ರಿಗೆ ಕೊಡ್ತಾರೆ. ಸೇಮ್ ಗೀಡೆ ಅಂತ ಹೇಳ್ತಾರೆ ಹೆಂಗಿತ್ತೋ ಅದೇ ಥರ ಜಡ್ಜ್ಮೆಂಟು ದೇವರು ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ. ಹೇಗೆ ಫಸ್ಟು ಈಡೆ ಅಂತ ಹೇಳ್ತಾರೆ, ಎಲ್ಲ ಮನುಷ್ಯರು ಹೆಂಗಿದ್ದು ಪರಿಪೂರ್ಣವಾಗಿದ್ದರು, ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಸತ್ತೋಗಿರೋ ಪ್ರತಿಯೊಬ್ಬ ಮನುಷ್ಯ ಎದ್ದು ಬಂದಿದ ಮೇಲೆ ಪರಿಪೂರ್ಣ ಅಂತಕ್ಕೆ ಫಸ್ಟ್ ಬರಬೇಕ್ರಿ. ಎರಡನೇದು ಆದ ಮತ್ತು ಅವಳತ್ತೆ ಏನು ಕೇಳೋದು ದೇವರು, ವಿಧೇಯತೆ ಏನು ಮಾಡೋದು ಕೇಳೋರು. ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಸತ್ಯಕ್ಕೆ ಎದ್ದು ಬಂದಿದ ಮೇಲೆ, ಸಾರಿ ಸತ್ತೋದ್ರಿಂದ ಎದ್ದು ಬಂದಿದ ಮೇಲೆ ಸತ್ಯ ಕೇಳಿದ ಮೇಲೆ ದೇವ್ರೇನು ಕೇಳ್ತಾರೆ, ಸತ್ಯಕ್ಕೇನೆ ನೀವು ವಿಧೇಯರಾಗಿರಿ ಅಷ್ಟೇ ಕೇಳೋದು. ಅವಾಗ ಆದಾಮ್ ಏನು ಕೊಡಿದ್ರು ಪುರಸ್ಕಾರ, ನೀನು ನನ್ನ ಆಜ್ಞೆಗಳ ಕೈಗೂ ನೋಡಿದ್ರೆ ನಿತ್ಯ ಜೀವ ಸಿಗ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರ ಆಜ್ಞೆ ಕೈಗೂ ನೋಡಿದ್ರೆ ಎಲ್ಲರಿಗೂ ಏನು ಸಿಗ್ತಾರೆ, ನಿತ್ಯ ಜೀವ. ಅಲ್ವರ ಈಡೇನ್ ತೋಟದಲ್ಲಿ ನ್ಯಾಯ ತೀರ್ಪಿಗೆ ಆರಂಭ ಇತ್ತು ಅಂತ್ಯ ಇತ್ತು. ಕ್ರಿಸ್ತನ ಒಂದು ರಾಜ್ಯದಲ್ಲೂ ಕೂಡ ಏನಿದೆ, ನ್ಯಾಯ ತೀರ್ಪಿಗೆ ಆರಂಭ ಇದೆ ಅಂತ್ಯ ಇದೆ. ಅದಕ್ಕೆ 1000 ವರ್ಷ ಫಿಕ್ಸ್, ಬಿಗಿನಿಂಗ್ ಆ್ಯಂಡ್ ಎಂಡ್. ಆದರೆ ಮೊದಲನೇ ನ್ಯಾಯ ತೀರ್ಪಿಗೂ ಏನು ಎರಡನೇ ನ್ಯಾಯ ತೀರ್ಪಿಗೆ ಏನಪ್ಪ ವ್ಯತ್ಯಾಸ ಅಂದರೆ, ಆದಾಮ್ಗೆ ಅನುಭವ ಇರಲಿಲ್ಲ ಅದಕ್ಕೆ ಪಾಪ ಮಾಡ್ದ. ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಪುನರ್ತಾಗ ಬರೋದ ಪ್ರತಿಯೊಬ್ಬ ಮನುಷ್ಯನಿಗೂ ಅನುಭವ ಏನಾಗಿರ್ತಾರೆ. ಅದರಿಂದ ಅನುಭವ ಇರೋದ್ರಿಂದ ಏನ್ರಿ ಆದಷ್ಟು ಜನಗಳು ಏನು ಮಾಡೋಕ್ಕೆ ಗೊತ್ತಾ, ಪಾಪನ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಪುನರ್ತನಕ್ಕೆ ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮಿನಿಮಮ್ಮು 100 ಇಯರ್ಸ್ ಏನ್ರಿ ಒಂದು ಟೈಮ್ ಕೊಡ್ತಾರೆ. ಏನ್ರಿ ಸತ್ತು ಎದ್ದು ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮಿನಿಮಮ್ ಎಷ್ಟು ವರ್ಷ ಟೈಮ್ ಕೊಡ್ತಾರೆ ಅಂದರೆ 100 ಇಯರ್ಸ್. 100 ಇಯರ್ಸಲ್ಲಿ ಏನ್ರಿ ಆ 1000 ವರ್ಷದ ಏನ್ರಿ ಆರಂಭದಲ್ಲಿರೋಂಥ 100 ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ಕೊಡ್ತಾರೆ. 1000 ವರ್ಷದಲ್ಲಿ ಎದ್ದು ಬರ್ತಾರಲ್ಲ, ಎದ್ದು ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿಗೂ 100 ವರ್ಷ ಮಿನಿಮಮ್ ಏನು ಮಾಡ್ತಾರೆ ಟೈಮ್ ಕೊಡ್ತಾರೆ. ಏನಕ್ಕೆ ಟೈಮ್ ಕೊಡ್ತಾರೆ, ಅವ್ನು 100 ವರ್ಷದಲ್ಲಿ ಏನು ಮಾಡಬೇಕು, ಅವನಲ್ಲಿ ಸ್ವಲ್ಪ ಬದಲಾವಣೆ ಏನು ಮಾಡಬೇಕು ನೋಡಿಸ್ಬೇಕು. ಅಂದರೆ ಏನೆಲ್ಲ ಕೆಟ್ಟ ಕೆಲಸಗಳು ಇವಾಗ ಮಾಡ್ತಾ ಇದ್ದಾನೋ ಇದನ್ನೆಲ್ಲ ಬಿಟ್ಟುಬಿಟ್ಟು ಕ್ರಿಸ್ತನ್ ಕಡೆ ಬರೋದಕ್ಕೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಕೋನೋ ಅವ್ನು ಮಾಡಬೇಕು. ಅವನು ಮಾಡಿದ್ರೆ ಅವನಿಗೆ ಇಡೀ 1000 ವರ್ಷ ಬದುಕೋದಕ್ಕೆ ಟೈಮ್ ಕೊಡ್ತಾರೆ. ಆದರೆ 100 ವರ್ಷದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಏನು ಸ್ವಲ್ಪ ಕೂಡ ಚೇಂಜಸ್ ಇಲ್ಲ ಅಂತಂದರೆ ಏನು ಅರ್ಥ ಅಂದರೆ, ಅವ್ನಿಗೆ ಇನ್ನೂ 900 ವರ್ಷ ಕೊಡೋದೆಲ್ಲ ಅರ್ಥ ಇಲ್ಲ ಅಂತ ಅರ್ಥ. ಅದಕ್ಕೆ ಏನು ಮಾಡ್ತಾರೆ, 100 ವರ್ಷದಲ್ಲಿ ಅವನ ಅಂತ್ಯ ಮಾಡ್ತಾರೆ, ಅವನಿಗೆ ಸಾವು ಕೊಡ್ತಾರೆ. ಅದರ ಅದೇ ಆಕಾಶದಿಂದ ಅಗ್ನಿ ಬನ್ನಿ ಅಂತ ಅವನನ್ನು ತೆಗಿಸಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರಲ್ಲ, ಅವನೇನು ಮಾಡ್ತಾರೆ ಎರಡನೇ ಮಣ್ಣಕ್ಕೆ ಹಾಕ್ತಾರೆ. ವಾಕ್ಯ ಇದೆ ಅವನಿಗೆ ತಿನ್ನೋದನ್ನು, ಏಷ್ಯ 65:25 ದಯವಿಟ್ಟು ಓದಿ, ಐಸಾಯಾ 65:20.
ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಟನಿಗೂ 100 ವರ್ಷದೊಳಗೆ ಶಪಥಲಾಗದು.
ನೋಡ್ರ ಏನಿದೆ ಅರ್ಥ, ಏನು ಅರ್ಥ ಆಯ್ತಾ, ವಾಕ್ಯ ಓದೋದ್ರೇ ಅರ್ಥ ಆಯ್ತಲ್ಲ, ಟೋಟಲ್ ಕನ್ಫ್ಯೂಸ್ ಆಗಿದೆ. ಏನಿದು ಏನ್ರಿ ಹೇಳ್ತಾರೆ, ಕೆಲವು ದಿನ ಏನ್ರಿ ಕೆಲವು ದಿವಸ ಬದುಕತಕ್ಕ ಕೂಸಾಗಲಿ ಏನ್ರಿ ಇರೋದಿಲ್ವಂತೆ. ಏನಿದು ಕೆಲವು ದಿವಸ ಬದುಕತಕ್ಕ ಕೂಸು, ಆಮೇಲೆ ದಿನ ತುಂಬದೇ ಮುದುಕ, ಮುದುಕ ಆಮೇಲೆ ದಿನ ತುಂಬಿರ್ಕೋ ಇಲ್ವಾ, ಹೌದಾ ಇಲ್ವಾ, ಏನು ದಿನ ತುಂಬದೇ ಮುದುಕ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಏನ್ರಿ ಅವಾಗ ಏನಿಸೋದು ಅದಕ್ಕೆ ಕಾಣದಿಲ್ಲ ಯಾರಾದ್ರ ಓದ್ರಿ.
ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ.
ಇರಿ ಇರಿ, ಕೆಲವು ದಿವಸ ಬದುಕತಕ್ಕ ಕೂಸಿರಲ್ವಂತೆ ಅಂದ್ರ ಇದೇನಪ್ಪ ಇದು ಅಂದ್ರೆ ಏನರ್ಥ, ಕೂಸ್ಕೊಳ್ಳೋ, ಸತ್ತೋಗುತ್ತಾ, ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ, ಕೂಸ್ಕೊಳ್ಳೋ. ಈ ಥರ ದೇವರಾಜ್ಯದಲ್ಲಿ ಯಾರು ಸಾಯಲ್ ಬಂದಿರಿ ಏನ್ರಿ? ಎಷ್ಟೋ ಜನ ಪಾಪ ಹುಟ್ಟಿರ್ತಾವಂಡಿ, ಒಂದು ದಿನಕ್ಕೆ ಸತ್ತೋಗ್ಬಿಡ್ತಾರೆ, ಏನು ಬೇಜಾರಾಗ್ಬಿಡ್ತಾರೆ ಅಲ್ವರ? ಏನು ಈ ಥರ ಯಾರು ಇರಲ್ವಂತೆ, ಕೆಲವು ದಿವಸ ಬದುಕತಕ್ಕ ಕೂಸು ಯಾರು ಇರಲ್ವಂತೆ ರೀ. ಆಮೇಲೆ ನೆಕ್ಸ್ಟು, ಹಾಂ
ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ.
ವಯಸ್ಸಾಗದ ಮುದುಕ, ಮುದುಕ ಆಮೇಲೆ ವಯಸ್ಸಾಗಿರ್ಬೇಕು, ಇದೆ ವಯಸ್ಸಾಗದ ಮುದುಕ. ಹಾಂ ಅಂದರೆ ಏನಪ್ಪಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಸಾಯೋದಿಕ್ಕೆ ಒಂದು ಒಂದು ವಯಸ್ಸು ಬಗ್ಗೆ ಹೇಳ್ತಾ ಇದೆ. ಯಾರು ಚಿಕ್ಕ ವಯಸ್ಸಲ್ಲಿ ಸಾಯಲ್ವಂತೆ ಏನ್ರಿ? ಹಾಂ ದಿನ ಏನು ಸುಮ್ಮನೆ ಹುಟ್ಟು ತಕ್ಷಣ ಕೂಸಾಗಿ ಯಾರು ಸಾಯಲ್ವಂತೆ? ಸ್ವಲ್ಪ ದಿನ ಹುಟ್ಟಂತ ಕೂಸ್ತಾರೆ ಯಾರು ಸಾಯಲ್ವಂತೆ? ಈ ಥರ ದಿನ ತುಂಬದೇ ಇರೋಂಥ ಮುದುಕ, ಮುದುಕ ಮುದುಕೊಂತಾರನ್ನು ಯಾರು ಸಾಯಲ್ವಂತೀರಿ? ಹಾಗಾದ್ರೆ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಸಾಯೋದಿಕ್ಕೆ ಒಂದು ಏಜ್ ಇದೆ, ಒಂದು ಫಿಕ್ಸ್ಡ್ ಏಜ್ ಇದೆ. ಚಿಕ್ಕ ವಯಸ್ಸಲ್ಲಿ ಪುಟಾಣಿ ಬೇಬಿಗಳ ಥರ ಸಾಯೋದಿಲ್ಲ, ಅದ್ರ ಥರ ವಯಸ್ಸಾಗಿ ಮೇಲೆ ಕೂಡ ಸಾಯೋದಿಲ್ಲ. ಹಂಗಾದ್ರೆ ಸಾಯೋದಿಕ್ಕೆ ಒಂದು ಪರ್ಟಿಕ್ಯುಲರ್ ಏಜ್ ಇದೆ, ಪರ್ಮನೆಂಟಾಗಿ ಫಿಕ್ಸ್ ಮಾಡಿದಂಥ ಒಂದು ಏಜ್ ಇದೆ ಅಂತ ಹೇಳ್ತಾರೆ. ಅದೇನದು ಅದನ್ನೇ ಮುಂದಕ್ಕೆ ಹೇಳ್ತಾರೆ. ಓದಿ ಬದ್ರಿ ಇವಾಗ ಕಂಟಿನ್ಯೂ ಮಾಡಿ. ಹಾಂ
ಯುವಕನು 100 ವರ್ಷದೊಳಗೆ ಸಾಯನು.
ಸಾಯನು ಅಂದ್ರೆ ಏನು? ಯಾರಿಗೋ ಸಾವು ಬಂದರೆ ಏನ್ರಿ, 100 ವರ್ಷಗಳೊಳಗೆ ಯಾರಿಗೂ ಸಾವೇ ಬರ್ತದ್ರಿ? ಅವ್ರಿಗೆ ಏನೇ ಸಾವು ಬಂದರೂ ಏನಂತೆ, 100 ವರ್ಷಕ್ಕೆ ಬರೋದು ಅಂತ ಹೇಳ್ತಾರೆ. ಹೇಳ್ತಾರೆ 100 ವರ್ಷದ ಯುವಕ, 100 ವರ್ಷಕ್ಕೆ ಯುವಕನ ನೀವು ಯೋಚನೆ ಮಾಡಿ, 100 ವರ್ಷಕ್ಕೆ ಯುವಕನ ಮುದುಕನ?
ಮುದುಕ
ಮುದುಕ ಅಂದ್ರೆ ಬೈಬಲ್ ಯುವಕ ಅಂತ ಹೇಳ್ತಾರೆ. ಕ್ರಿಸ್ತನ 1000 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 100 ವರ್ಷ ಬದುಕಿರೋ ನೀನ್ರಿ ಯುವಕರಿಗೆ. ಅದಕ್ಕೆ ಹೇಳಿದ್ರು 100 ವರ್ಷ ಯುವಕನಿಗೆ ಏನಂತೆ, ಓದಿ ಬದರ್. ಹಾಂ
ಯುವಕನು 100 ವರ್ಷದೊಳಗೆ ಸಾಯನು,
ಸಾಯನು, ಹಾಂ
ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು.
ತಗಲದು ಪಾಪಿಷ್ಠನಿಗೆ 100 ವರ್ಷದೊಳಗೆ ಶಾಪ ತಗಲದು. ಅಂದ್ರೆ ಶಾಪ ತಗಲ್ದ್ರೆ 100 ವರ್ಷಕ್ಕೇನೆ ರೀ, 100 ವರ್ಷ ಮೇಲೆ. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇದ್ರ ಪ್ರಕಾರ ಮಿನಿಮಮ್ 100 ಇಯರ್ಸ್ ಪೂರ್ತಾಗಿ ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮಿನಿಮಮ್ 100 ಇಯರ್ಸ್. 100 ಇಯರ್ಸ್ ನಮ್ಮ ಬದಲಾವಣೆಗೆ ನೋಡಿಸ್ಬೇಕು. 100 ಇಯರ್ಸ್ ನಾನು ಚೇಂಜಸ್ ನೋಡಿಸಿಲ್ಲ ಅಂದ್ರೆ ಏನು ಗೊತ್ತಾ ಅರ್ಥ, ಇನ್ನು ಎಷ್ಟೇ ವರ್ಷ ಕೊಡಿ ನಾನು ಚೇಂಜ್ ಆಗಲ್ಲ ಅಂತಲೇ ಅರ್ಥ. ಅಂಥವ್ರನ್ನ ದೇವ್ರು ಉಳಿಸೋದಲ್ಲ ಏನೂ ಪ್ರಯೋಜನ ಅಲ್ಲ, ಅವ್ರನ್ನ 2ನೇ ಮಣ್ಣಕ್ಕೆ ಹಾಕ್ತಾರೆ ಅಲ್ರ. ಕರ್ತನಲ್ಲಿ ಪ್ರೀತಿಗಳೇ, ಈ ನ್ಯಾಯತಿರ ಬಗ್ಗೆನೆ ಕ್ರಿಸ್ತನು ಮತ್ತೆ 25ನೇ ಅಂದೆ ನಮ್ಗೆ ಏನು ಮಾಡಿರೋದಲ್ಲೇ ನಾನು ಹೇಳಿರೋದು. ಓಕೆ ದಯವಿಟ್ಟು ಎಲ್ಲ ನಿಮ್ಮ ಬೈಬಲ್ಗಳನ್ನ ಮತ್ತೆ 25ನೇ ಅಂದೆ ತೆಗಿರಿ ಆಯ್ತರ. ಮತ್ತೆ 25ನೇ ಅಧ್ಯಾಯ ನೀವು ತೆಗೆದ್ರೆ ಅಲ್ಲಿ ಒಂದು ಸಾಮ್ಯ ಏನು ಮಾಡ್ತಾರೆ ಅಲ್ಲಿ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನರ ಕುರಿ ಮತ್ತೆ ಆಡುಗಳದ್ದು ಅದರ 25ನೇ ಅಧ್ಯಾಯ ಏನ್ರಿ, 31ರಿಂದ ಹಿಡ್ದು 46ನೇ ವಾಕ್ಯ. ಓಕೆನಾ ಸರಿ, ಇದು ನಿಮ್ಮ ಮನೇಲಿ ಓದಿ ಅಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತಾರೆ ಇದು ಅದರ ಏನ್ರಿ. ಹಾಂ ಅಲ್ಲಿ ಮನುಷ್ಯಕುಮಾರನು ಅದರ ತನ್ನ ಮಹಿಮೆ ಸಿಂಹಾಸನ ಬರ್ಬೇಕಾರೆ ಅವನು ಕುರುಬನ ಥರ ಏನು ಮಾಡ್ತಾನಂತೆ, ಹಾಂ ಕುರಿಗಳನ್ನು ಆಡುಗಳನ್ನ ಏನು ಮಾಡ್ತಾರೆ ವಿಂಗಡಿಸ್ತಾರೆ ಅದರ. ಸೊ ಕುರಿಗಳನ್ನ ಒಂದು ಕಡೆ ಮಾಡ್ತಾರೆ ಏನ್ರಿ, ಆಡುಗಳನ್ನ ಏನು ಮಾಡ್ತಾರೆ ಒಂದು ಕಡೆ ಮಾಡ್ತಾರೆ ಅಂತ ಏನು ಮಾಡಿದ್ರಿ ವಾಕ್ಯದಲ್ಲಿ ಓದಿದ್ರಿ ಅದರ. ಮಾಡ್ಬಿಟ್ಟು ಏನು ಮಾಡ್ತಾರಂತೆ ಅದರ, ಹಾಂ ಮಾಡ್ಬಿಟ್ಟು ಏನು ಮಾಡ್ತಾರೆ, ಹಾಂ ಅದೇನು ಹೇಳ್ತಾರೆ ಓದಿ ಅಂತೀನಿ ವಾಕ್ಯ. ಎಲ್ಲಿಯಪ್ಪ ಅಂದರೆ ಮ್ಯಾಥ್ಯೂ 25th chapter ಇಂದ ಓದ್ರಿ ಯಾರಾದರೂ. ಮ್ಯಾಥ್ಯೂ 25th chapter 35 ಇಂದ ಓದಿ.
ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇವಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿ ಇದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳಬಂದು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲದೆ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇವಿಸಿಕೊಂಡೆವು? ಇಲ್ಲದೆ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳಬಹುದು.
ಕಂಟಿನ್ಯೂ.
ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು.
ಏನು ಹೇಳ್ತಾರೆ, ಸಾಕ್ಬಿಡಿ ಸಾಕು. ಏನು ಹೇಳ್ತಾರೆ, ನಾನು ಹಸಿದಾಗಿದೆ ನೀವು ಬಂದು ಊಟ ಕೊಟ್ರಿ, ನಾನು ವಸ್ತ್ರ ಇಲ್ಲದವನಿಗೆ ಬಂದು ವಸ್ತ್ರ ಕೊಟ್ರಿ ಅದರ, ನಾನು ಸೆರೆಯಲ್ಲಿದ್ದೆ ಬಂದು ವಾಸ ಮಾಡಿ ನೀವು ಬಂದು ನೋಡಿದಿರಿ ಅದರ, ಭೇಟಿ ಕೊಟ್ರಿ ಅದರ, ಕುಡಿಯೋದಕ್ಕೆ ದಾಹವಾಗಿದೆ ನೀರು ಕೊಟ್ರಿ ಅದರ ಸೊ ಈ ಥರ ಏನು ಮಾಡ್ತಾರೆ ಇವೆಲ್ಲ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ, ಸ್ವಾಮಿ ಇವರ ನಾವು ಯಾವಾಗಪ್ಪ ನಿಮ್ಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಇವರಲ್ಲಿ ಯಾರೋ ಒಬ್ರಿಗೆ ಮಾಡಿದೆ, ಯಾರಿಗೆ ಮಾಡ್ದಂಗೆ, ನನಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಯಾರಿಗೆ ಮಾಡಿದ್ರೆ, ಯಾರೋ ಒಬ್ರಿಗೆ ಮಾಡಿದ್ರೆ, ಯಾವುದೇ ಮನುಷ್ಯನಿಗೆ ಈ ಥರ ಒಬ್ರಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ, ನನಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಎಷ್ಟೋ ಜನ ಮಾಡೋದು, ಅಯ್ಯೋ ಇವಾಗ ಏನು ಮಾಡ್ಬೇಕು ನಾವು, ಬಡವ್ರಿಗೆಲ್ಲ ಏನು ಮಾಡ್ಬೇಕು ನಾವು, ಇವಾಗ ಸಹಾಯ ಮಾಡಬೇಕು, ಅನ್ನ ಇಲ್ದಿರೋಂಗೆ ಊಟ ಕೊಡಬೇಕು, ಕುಡಿಯೋಕೆ ನೀರು ಇಲ್ದಿರೋಂಗೆ ಮಾಡಬೇಕು ನೀರು ಕೊಡಬೇಕು, ಅದರ ಅವ್ರಿಗೆ ಆಶ್ರಯ ಇಲ್ಲದವ್ರಿಗೆ ಮಾಡಬೇಕು ಅನಾಥಾಶ್ರಮಗಳನ್ನ ಕಟ್ಟಬೇಕು, ಅದರ ಅವ್ರು ಓದು ಅಭ್ಯಾಸ ಏನು ಗೊತ್ತಿಲ್ಲ ಅಂದರೆ ಅವ್ರಿಗೆ ಉಚಿತವಾಗಿ ಏನು ಮಾಡೋಕೆ ಎಜುಕೇಷನ್ ಕೊಡಬೇಕು, ಸೆರೆಯಲ್ಲಿರ್ತಾರೆ ಕೈದಿಗಳು ಅವ್ರಿಗೆ ಏನು ಮಾಡೋದು ನಾವು ಸುವಾರ್ತೆ ಮಾಡೋಕೆ ಹೋಗಿ ಸಾರಬೇಕು, ಅದನ್ನ ವಿಸಿಟ್ ಮಾಡಬೇಕು ಅಂತ ಅದಕ್ಕೆ ಮಾಡೋದು ಜೈಲ್ ಮಿನಿಸ್ಟ್ರಿ ಮಾಡೋದು ಅದರ ಸರಿ. ನೀವು ವ್ಯವಸ್ಥೆ ಮಾಡಿರ್ತೀನಿ ಈ ಇದರಲ್ಲಿರೋಂಥ ಯಾವುದಾರ ಒಂದು ಕೆಲಸ ಯೇಸು ಕ್ರಿಸ್ತ ಮಾಡಿದಾರ ಹೇಳ್ರಿ, ಕಾಯಿಲೆ ಬಿಟ್ಟರೆ ಬರೀ ಯಾವುದಾರ ಯೇಸು ಕ್ರಿಸ್ತ ಮಾಡಿದಾರ?
ಇಲ್ಲ.
ಎಲ್ಲೂ ರೆಕಾರ್ಡ್ ಇಲ್ಲ. ನೀರು ನೀರು ಕೊಟ್ಟಿರೋದು ಏನ್ರಿ, ಕಾಯಿಲೆ ಇರೋ ವಾಸಿ ಮಾಡೋರು ಅಷ್ಟೇ. ಹಾಂ ಅದನ್ನ ಜೈಲ್ಗೆ ಹೋಗಿ ವಿಸಿಟ್ ಮಾಡಿ, ಬರ್ನಬಾಸ್ ಹಾಂ ಬರಬಾಸ್ ಜೈಲಿಗೆ ಬರ್ತೀನಿರಪ್ಪ ಅಂತ ಯೇಸು ಕ್ರಿಸ್ತ ಹೋದ್ರ ಇಲ್ಲ ರೀ. ಹಾಂ ಏನ್ರಿ, ಅನಾಥಾಶ್ರಮ ಕಟ್ಟದ ಯೇಸು ಕ್ರಿಸ್ತು, ಬುದ್ಧಿ ವಯಸ್ಸನ್ನು ನೋಡ್ಕೊಟ್ರ ಅಲ್ವರ? ಎಷ್ಟೋ ಜನ ಕ್ರೈಸ್ತವರು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಇದು ಯಾವಾಗ ಆಗದೆ ಆ್ಯಕ್ಚುಲಿ ಎಲ್ಲ ಇದ್ಬಿಟ್ಟು, ಇವಾಗ ಆಗ್ತದೆ ಬುದರ್, ಇವಾಗ ಏನು ಮಾಡಬೇಕು ಬುದರ್, ಎಲ್ಲ ಕಡೆ ಏನು ಮಾಡಬೇಕು ಅನಾಥಾಶ್ರಮ ಕಟ್ಟಬೇಕು ಅಲ್ಲರ, ಇವಾಗ ಏನು ಮಾಡಬೇಕು ಹೋಮ್ ಫಾರ್ ದ ಏಜ್ಗಳು ಕಟ್ಟಬೇಕು ಅಲ್ಲರ, ಏನು ಮಾಡಬೇಕು ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಕಟ್ಟಬೇಕು, ಅದಕ್ಕೆ ಹೊಡಿತೀನಿ ಎಲ್ಲ ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗಳಿಗೆ ಜಾಸ್ತಿ ಲೋಕದಲ್ಲಿ ಅದರ. ಯಾಕೆ ಈ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಳೋರೆ? ಇದು ಯಾವಾಗ ಆಗೋದು? ದಯವಿಟ್ಟು 31ನೇ ವಾಕ್ಯ ಓದ್ರಿ, ಅದರಲ್ಲೇ ಮತ್ತೆ 25:31.
ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು
ಯಾವಾಗ ಆಗದಿದು?
ಮತ್ತು
ಯಾವಾಗ ಆಗದಿದು? ಮನುಷ್ಯ ಕುಮಾರನು ತನ್ನ ಮಹಿಮೆಯಲ್ಲಿ ಎಲ್ಲ ಪರಿಶುದ್ಧರ ದೂತರೊಂದಿಗೆ ತಿರುಗಿ ಬರಬೇಕಾದ್ರೆ ಇದೆ. ಇವಾಗ ಆಯ್ತದ? ಯೇಸು ಕ್ರಿಸ್ತ ಎರಡನೇ ಮುರಿಕೆಲ್ಲ ಆಗದು ಯಾವಾಗ? ಮಹಿಮೆಯ ಸಿಂಹಾಸನ ಬಂದು ಕೂತ್ಕೊಂಡ ಅವಾಗ. ಇವಾಗ ಯೇಸು ಕ್ರಿಸ್ತ ಬಂದ್ಬಿಟ್ಟವ್ರ ಕೂತ್ಕೊಂಡ್ಬಿಟ್ಟವ್ರ? ಜೀಸಸ್ ಕ್ರಿಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಾಗ ವಿಚಾರ, ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದಿದ ಮೇಲೆ ಅದಾಯಿದ ನಂತರ ಆಗಂತ ವಿಚಾರ ಏನ್ ಮಾಡ್ತಾರೆ? ಇದು ಹೇಳ್ತಾವ್ರ, ಇದನ್ನ ಇವಾಗ ಅಪ್ಲೈ ಮಾಡಕ್ ಸಾಧ್ಯನಾ? ಯೋಚನೆ ಮಾಡ್ರಿ ಇತ್ರಿ. ಇಲ್ಲ ರೀ, ಅದನ್ನ ಕರ್ತನಲ್ಲಿ ಪ್ರೀತಿಗಳು ಇಲ್ಲಿ ಮತ್ತೆ 25ನೇದಲ್ಲಿ ಯೇಸು ಕ್ರಿಸ್ತ ಎರಡನೇ ಮೆಡಿಕಲ್ ಬರ್ಬೇಕಾದ್ರೆ ಜಗತ್ತಲ್ಲಿ ಏನಾಗ್ತದೆ, ನ್ಯಾಯ ತೀರ್ಪು ಹೇಗಪ್ಪ ನಡೀತಾರೆ ಅಂತಂದ್ಬಿಟ್ಟು ಕೊಟ್ಟೆ. ಅದಕ್ಕೆ ಮಹಿಮೆಯ ಸಿಂಹಾಸನ ಕೂತ್ಕೊಂತಾರಂತೆ, ಅವ್ರ ಮುಂದೆ ಇಡೀ ಜನಾಂಗವನ್ನು ಎರಡು ಭಾಗವಾಗಿ ವಿಭಾಗಿಸ್ತಾರಂತೆ. ಏನಂದ್ರೆ ಕುರಿಗಳು ಮತ್ತೆ ಆಡುಗಳ ತರ. ಅದರ ಕುರಿಗಳಿಗೆ ಒಂದು ಗುಣ ಇರ್ತಾರೆ, ಆಡುಗಳಿಗೇನ್ರಿ ಒಂದು ಗುಣ ಇರ್ತಾರೆ. ಅದರ ಕುರಿಮರಿ, ಕುರಿಮರಿ ಏನ್ರಿ ತುಂಬಾ ಇನ್ನೋಸೆಂಟ್ ರೀ, ಅದರ ಅದು ಎಲ್ಲಾರ್ಗೇನ್ರಿ ಅಧೀನರ ಆಗೋದು. ಅದರ ಅದೇ ಥರ ಯೇಸು ಕ್ರಿಸ್ತ ಎರಡನೇ ಮರಿಕೆಲ್ಲೋರ್ಬೇಕಾದ್ರೆ ಇಡೀ ಜಗತ್ತನ್ನ ಏನ್ರಿ ಈ ಕುರಿ ಮತ್ತೆ ಆಡುಗಳನ್ನ ವಿಭಾಗಿಸೋ ರೀತಿಯಲ್ಲಿ ವಿಭಾಗಿಸೋದು. ಯಾವಾಗ ಸತ್ಯ ಕೊಡ್ತಾರೋ, ಸತ್ಯ ಕೊಟ್ಟಿರೋಂಥ ಜನಗಳಲ್ಲಿ ಎರಡು ಥರ ಜನಗಳು ಏನು ಮಾಡ್ತಾರೆ ಅಲ್ಲಿ ವಿಭಾಗಿಸಲ್ಪಡ್ತಾರೆ. ಯಾವಾಗ ಸತ್ಯ ಕೊಟ್ಟಿದ್ಮೇಲೆ, ಇವಾಗ ಅಲ್ಲ ರೀ ಅದರ, ಆವಾಗ ಕೆಲವು ಜನ ಏನು ಗೊತ್ತಾ ಮಾಡ್ತಾರೆ, ಎಲ್ಲರಿಗೂ ಏನು ಮಾಡ್ತಾರೆ ಒಳ್ಳೇದನ್ನ ಮಾಡ್ತಾರೆ ಏನ್ರಿ. ಹಾಂ ಊಟ ಇಲ್ದಿರೋಗ ಏನು ಮಾಡ್ತಾರೆ, ಊಟ ಕೊಡ್ತಾರೆ. ಯಾವ ಊಟ? ಬಿರಿಯಾನಿ ಹಾಂ ಅನ್ನ ಸಾಂಬಾರ ಆ ಊಟ ಅಲ್ಲ ರೀ. ಹಾಂ ಅದರ ಮನುಷ್ಯ ರೊಟ್ಟಿನ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನ ಬದುಕ್ತಾನೆ ಅಂದರೆ ಸತ್ಯ. ಸತ್ಯ ಎಷ್ಟೋ ಜನಗಳಿಗೇನಿಲ್ಲ ಆಹಾರ ಇಲ್ಲ ರೀ, ಅವ್ರಿಗೋಗಿ ಏನು ಮಾಡೋದು ಆಹಾರ ಕೊಡೋದು. ನನ್ನ ದಾಹವಾಗಿದ್ದೆ ನಂಗೆ ಏನು ಕೊಟ್ರಿ ನೀರು ಕೊಟ್ರಿ, ನೀರು ಅಂದ್ರೆ ರೀ ಹಾಂ ಪವಿತ್ರಾತ್ಮ ಸತ್ಯ. ಎಷ್ಟೋ ಜನಗಳು ಏನು ಮಾಡೋದು ಸತ್ಯ ಹೇಳಿ ಕೊಟ್ಟೆ ಹೊಂಟ್ರಿ, ಪವಿತ್ರಾತ್ಮನ ಏನು ಮಾಡೋದು ಜಲಧಾರೇನ ಅವ್ರಿಗೆ ಕೊಡೋದಂಥದ್ದು. ಅದರ ಹೇಳ್ತಲ್ಲ ಹಾಂ ಬನ್ನಿ ಧಾರಾಳಾಗಿ ಏನು ಮಾಡಿರಿ ನೀವು ಅಲ್ಲಿ ಅರಿಯಂತೆ ನೀರಿನ ನೀರು ಕೊಡ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಲ್ದ್ರ. ಆಮೇಲೆ ಏನ್ರಿ, ನಾನು ಸೆರೆಯಲ್ಲಿದ್ದೆ, ಸೆರೆ ಅಂದರೆ ಮರಣದ ಸೆರೆ, ಸತ್ತವರೆಲ್ಲರೂ ಏನು ಮಾಡೋದು ಪುನರ್ತನಕ್ಕೆ ಬರಬೇಕು, ಅವ್ರಿಗಾಗಿ ಏನು ಮಾಡೋಣ ಪ್ರಾರ್ಥನೆ ಮಾಡೋಣ ಅವರು ಪುನರ್ತನದಲ್ಲಿ ಬರಲಿ ಅಂತ ಮಾಡೋದು ಪ್ರಾರ್ಥನೆ ಮಾಡೋಂಥದ್ದು. ಕಾಯಿಲೆ, ಯಾವ ಕಾಯಿಲೆ? ಸತ್ತವ್ರು ಎಲ್ಲರಿಗೂ ಒಂದು ಕಾಯಿಲೆ ಇದೆ, ಹೆಂಗ ಪಾಪ, ಪಾಪದ ಕಾಯಿಲೆ ಇದೆ ರೀ. ಆ ಪಾಪದಿಂದ ಬಿಡುಗಡೆಯಾಗಿ ತಪ್ಪಿಸ್ಕೊಂಡ್ಬರಕ್ಕೆ ಅವ್ರಿಗೆ ಮಾಡ್ಬೇಕು ಸಹಾಯ ಮಾಡ್ಬೇಕು ರೀ. ಈ ಕೆಲಸನೇ ಕ್ರಿಸ್ತನ್ ರಾಜ್ಯದಲ್ಲಿ ನಡೆಯೋದು ರೀ. ಒಂದೊಂದೇ ಬ್ಯಾಚು, ಒಂದೊಂದೇ ಬ್ಯಾಚು ಪುನರ್ತನಾಗಿ ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ಇರ್ತದೆ ಕಾಯಿಲೆ ಇರ್ತಾರೆ, ಹಸಿವು ಇರ್ತಾರೆ, ವಸ್ತ್ರ ಇರಲ್ಲ. ಯಾವ ವಸ್ತ್ರ? ನೀತಿ ವಸ್ತ್ರ. ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಾ ಅವ್ರಿಗೆ? ಹಾಂ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಓ ಎಲ್ಲೋದ್ರಿ ನಾನು ಸೀದಾ ಅಲ್ಲಾವು ಇದ್ಗೋಗ್ಬಿಟ್ಟೆ ಅಂತ ಮುಟ್ಟಿ ಏನು ಮಾಡ್ತಾರೆ, ಹಾಂ ಅವ್ರಿಗೆ ಇರ್ತಾರೆ ಅಭಿಪ್ರಾಯ. ಅದರ ಇನ್ನೊಬ್ರು ಬರ್ತಾರೆ, ಓ ವೈಕುಂಠ ವೈಕುಂಠ ಅಂತ ತಿಳ್ಕೊಂಬಿಡ್ತಾರೆ. ಅದರ ಅವ್ರಿಗೆಲ್ಲ ಹೇಳ್ತಾರೆ, ಇಲ್ಲಪ್ಪ ನೋಡಪ್ಪ ಇದೆಲ್ಲ ದೇವರಾಜ್ಯ ಕ್ರಿಸ್ತನ ರಾಜ್ಯ ಸತ್ಯ ತಿಳ್ಕೊಳ್ಳಿ ಅಂತ ಏನು ಮಾಡ್ತಾರೆ ಅವ್ರಿಗೆ. ಅವ್ರಿಗೆ ಹೇಳ್ಕೊಡ್ತಾರೆ, ವಸ್ತ್ರ ಇರಲ್ಲ, ವಸ್ತ್ರ ಕೊಡ್ತಾರೆ, ನೀತಿ ವಸ್ತ್ರ ಧರಿಸ್ಬೇಕು ರೀ. ಅವರ ಸತ್ಯ ಇಲ್ಲದ ಜನಗಳಿಗೆ ಹೆಂಗೆ ಕೊಡ್ಬೇಕು ಸತ್ಯನ? ಕೊಡೋಂಥ ಕೆಲಸನೇ ಕ್ರಿಸ್ತನ ರಾಜ ಮಾಡೋದು. ಇದರಲ್ಲಿ ಕೆಲವು ಜನ ಹೆಂಗ ಗೊತ್ತಾ ಮಾಡ್ತಾರೆ, ಸತ್ಯಕ್ಕೆ ಅಧೀನರಾಗ್ತಾರೆ, ಕೆಲವು ಜನ ಹಠಮಾರಿಯಾಗಿರ್ತಾರೆ ನೋಡ್ತೀನಿ. ಅಂಥವರು ಏನ್ರಿ ಆಡುಗಳ ಥರ, ಯಾರು ದೇವರಿಗೆ ವಿಧೇಯರಾಗಿರ್ತಾರ ಅವ್ರು ಎಂಥವ್ರಿ ಏನ್ರಿ ಕುರಿಗಳ ಥರ. ಈ ಥರ ಎರಡು ಗುಂಪಿನ ಜನಗಳನ್ನ ಸಪ್ರೇಟ್ ಮಾಡಿದೆ. ಸಪ್ರೇಟ್ ಮಾಡಿ ಎಲ್ಲಿ ಕೊಂಡೋಗ್ತಾರೆ? ನರಕ ಸ್ವರ್ಗನ. ಬೈಬಲ್ನ ದಯವಿಟ್ಟು ಓದಿ, ತೀರ್ಪು ಏನು ಮ್ಯಾಥ್ಯೂ 25:34 ಓದಿ. ಕುರಿಗಳಿಗೆ ಏನು ತೀರ್ಪು, ಒಳ್ಳೆ ಜನಗಳಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಏನು ತೀರ್ಪು ಓದಿ. ಮ್ಯಾಥ್ಯೂ 25:34 ಓದಿ ಜೋರ್ದಾರ್.
ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ತನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ.
ಏನ್ರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿರಂತ ಏನ್ರಿ ಪರಲೋಕದ
ರಾಜ್ಯವನ್ನು
ರಾಜ್ಯ?
ಸ್ವಾಸ್ಥ್ಯವಾಗಿ
ಎಲ್ಲಿ ರಾಜ್ಯ? ನಿನ್ನ ರಾಜ್ಯವು ಬರುವುದಾಗಿ ನಿನ್ನ ಚಿತ್ತ ಪರಲೋಕದ ನೆರವೇರಿಸಬೇಕಾದ್ರೆ ಭೂಲೋಕದ ನೆರವೇರಲಿ ಪ್ರಾರ್ಥನೆ ಕೊಟ್ಟಿರುತ್ತ ಆ ರಾಜ್ಯ ನಿಮಗೋಸ್ಕರ ದೇವರು ಸಿದ್ಧ ಮಾಡೋರೆ. ಇದನ್ನ ಪಡ್ಕೊಳ್ಳಿ, ಇಂಥ ದೇವರಾಜ್ಯ ಯಾರು ಕೊಡ್ತಾರೆ? ಇಂಥ ಮನುಷ್ಯರು ಕೊಡ್ತಾರೆ. ಹಾಂ, ಪರಲೋಕ ಅಂತ ಕೊಟ್ಟಿದೆಯಾ? ಯೋಚನೆ ಮಾಡಿ ಎಷ್ಟು ರಾಂಗ್ ಇಂಟರ್ಪ್ರಿಟೇಷನ್ ಅಲ್ಲ ಬೈಬಲ್ನ ಕೊಡೋದು. ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ ವಾಕ್ಯ ಅಂತೀರಿ. ಯಾರ್ಯಾರು ಕ್ರಿಸ್ತನ್ ರಾಜ್ಯದಲ್ಲಿ ಯೋಗ್ಯವಾಗಿರ್ತಾರೋ ಇದೇ ಭೂಲೋಕದಲ್ಲಿ ಇದೇ ರಾಜ್ಯದಲ್ಲಿ ಬದುಕೋದಕ್ಕೆ ಏನು ಮಾಡಿ ದೇವರಿಗೆ ಕೃಪೆ ಕೊಡ್ತಾರ್ರಿ ಅದರ ಸರಿ. ಹಾಂ, ಈ ಆಡುಗಳ ಥರ ಇವ್ರಿಗೆ ಏನು ಮಾಡ್ತಾರೆ? ಹಾಂ, ಇಲ್ಲ ನರ್ಕಕ್ಕೆ ಹಾಕ್ಬಿಡ್ತಾರ, ರೋಸ್ಟ್ ಮಾಡ್ಬಿಡ್ತಾರ ಬೆಂಕಿಗೆ ಹಾಕ್ಬಿಟ್ಟು. ಓದಿ ವಾಕ್ಯ ಅಂತೀರಿ ಮ್ಯಾಥ್ಯೂ 25:41 ಅದರಲ್ಲೇ 41.
ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಆತನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯುಳ್ಳಕ್ಕೆ ಹೋಗಿರಿ.
ಯಾರಿಗೆ ಸಿದ್ಧ ಮಾಡಿರೋದು? ಪಿಶಾಸರು ಮತ್ತೆ ಅವ್ರ ದೂತರು ಮಾಡಿ ಅಂತ ನಿತ್ಯ ಬೆಂಕಿಗೆ ಏನ್ ಮಾಡಿ ನೀವು ಹೋಗಿರಿ. ಇದೇನು ನಿತ್ಯ ಬೆಂಕಿ? ಆ ಬದರ್ ಅದೇ ಬದರ್ ಬೆಂಕಿ ಕೆರೆ, ಆ ಬೆಂಕಿ ಕೆರೆಯಲ್ಲಿ ಹಾಕಿ ಕುದಿಸ್ತಾ ಇರ್ತಾರೆ, ಅದನ್ನ ಚೆನ್ನಾಗಿ ಬೇಯಿಸ್ತಾ ಇರ್ತಾರೆ. ಏನ್ ಪ್ರಯೋಜನ ಬೇಯಿಸಿ? ಏನ್ ಬೆಂಕಿ ಕೆರೆ ಅಂದ್ರೆ ಕಳೆದ ವಾರ ನೋಡಿದ್ಲ ಬೆಂಕಿ ಕೆರೆ ಏನರ್ಥ? ಯಾರು ಹೇಳ್ತಾರೆ ನೋಡೋಣ. ಬೆಂಕಿಯೇ ಕೆರೆ ಅಂದ್ರೆ ಏನರ್ಥ? ಕಳೆದ ವಾರ ನೋಡಿದ್ಲ. ಹಾ ಹೇಳ್ರಿ ನೋಡೋಣ, ಎಷ್ಟು ಚೆನ್ನಾಗಿ ಪಾಠ ಕಲಿತೀನಿ ನೋಡ್ರಿ ಇತ್ತೀನಿ. ಹಾ, ಬೆಂಕಿ ಕೆರೆನ ಏನು? ಪ್ರಕಟಣೆ 20:14 ವಾಕ್ಯ ಓದ್ರಿ.
ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು.
ನೋಡ್ರ ಏನಂತ ಇದ್ದು ಎರಡನೇ ಮರಣ.
ಮರಣ
ಹಾ, ಹಂಗ ಏನ್ ಮಾಡ್ತಾರೆ ಇಂಥವ್ರನ್ನೆಲ್ಲ ದೇವರು ಜೀವಿಸ ಉಳಿಸೋದ್ರಲ್ಲಿ ಏನೋ ಅರ್ಥ ಇಲ್ಲ ರೀ. ಅವನ್ನೆಲ್ಲ ಎರಡನೇ ಮಣ್ಣು ಕಳಿಸ್ರಿ. ಇದೇ ನ್ಯಾಯ ತಿರ್ತಾರೆ. ಸತ್ಯ ಅಂತ ಕೇಳಿದ್ರೆ ಭೂಲೋಕದಲ್ಲಿ ದೇವರಾಜ್ಯದಲ್ಲಿ ಸಂತೋಷ ಬದುಕ್ಬೋದು. ಸತ್ಯ ಕೇಳಲಿಲ್ವಾ ಕ್ರಿಸ್ತನ್ ರಾಜ್ಯದಲ್ಲಿ ಎರಡನೇ ಮರಣ. ಇದೇ ಬೈಬಲ್ ಅಂತ ನ್ಯಾಯ ತೀರ್ಪು. ಓಕೆನಾ? ಸರಿ, ಇವಾಗ ಕೊನೆಯದಾಗಿ ಎಲ್ಲಾರ್ಗು ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ಒಂದು ವಾಕ್ಯ, ಒಂದು ಡೌಟ್ ಇದೆ. ಆ ವಾಕ್ಯನ ಓದ್ಬಿಡೋಣ ದಯವಿಟ್ಟು. ಎಲ್ರಿ ಪ್ರಕಟಣೆ 20:12 ದಯವಿಟ್ಟು ಓದ್ರಿ. ಪ್ರಕಟಣೆ 20:12 ಎಲ್ಲಿ ಜೇಕಬ್ದರ್ ಲೈನ್ ಇದ್ದೀರಾ? ಹಾಂ ಹೋದ್ರಿ, ಯಾರಾದರೂ ಅಲ್ಲಿ.
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ನೋಡ್ರ ಇಲ್ಲಿ ಏನ್ ಮಾಡ್ತಾರೆ ಈ ವಾಕ್ಯ ಬದರ್ ಕ್ಲೀನ್ ಆಗಿತ್ತಲ್ಲ ಬದರ್ ನೋಡಿ. ಹಾ, ಸತ್ತು ದೊಡ್ಡವ್ರು ಇದ್ರಲ್ಲೆಲ್ಲ ನಿಂತ್ಕೊಂಡ್ರಂತೆ ಅದರ. ಆಮೇಲೆ ಏನು ಪುಸ್ತಕಗಳು ತೆರಲೆಪಟ್ಟವಂತೆ ಅದರ. ಆಮೇಲೆ ಜೀವ ಬದಿರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆದ್ರಂತೆ. ಅದ್ರ ಪಕ್ಕ ಏನ್ ಮಾಡಿದ್ರು? ತೀರ್ಪು ಮಾಡಿದ್ರು ಅಂತ ಅಂದ್ಬಿಡ್ತಾರೆ ಅದರ. ನಮ್ಮವರು ಸ್ವಲ್ಪ ದುಡುಕ್ಬಿಡ್ತಾರೆ, ಸ್ವಲ್ಪ ಸಮಾಧಾನವಾಗಿ ವಾಕ್ಯ ಅಂತ ಮಾಡ್ಕೊ. ಯೇಸುಗೆ ಹೆಂಗ್ ತೀರ್ಪು ಮಾಡಿದ್ರಂತೆ? ಯಾವ್ದ್ರ ಪಕ್ಕ ತೀರ್ಪು ಮಾಡಿದ್ದು? ಆ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಯಾವ್ದ್ರ ಪಕ್ಕ ತೀರ್ಪು ಮಾಡಿದ್ರಂತೆ?
ನೀತಿಗನುಸಾರವಾಗಿ
ಇಲ್ಲ ಅಲ್ಲ, ಈ ವಾಕ್ಯದಲ್ಲಿ ಪ್ರಕಟಣೆ 20:12 ಯಾವುದ್ರ ಪ್ರಕಾರ ತೀರ್ಪು ಮಾಡಿದ್ದು?
ಪುಸ್ತಕಗಳು ಬರೆದ ಪ್ರಕಾರ ಸಂಗತಿಗಳ ಆಧಾರದ ಮೇಲೆ.
ಯಾವ ಯಾವ ಪುಸ್ತಕನ ಇಲ್ಲ ಪುಸ್ತಕಗಳನ್ನ?
ಪುಸ್ತಕಗಳು ಪುಸ್ತಕಗಳಲ್ಲಿ
ಪುಸ್ತಕ ಅಂತ ಕೊಟ್ಟಿದ್ಯಾ, ಪುಸ್ತಕದ ಪ್ರಕಾರ ತೀರ್ಪು ಮಾಡಿದ್ರ?
ಪುಸ್ತಕಗಳಲ್ಲಿ
ಅರ್ಥ
ಕೇಳೋಣ.
ಮಾಡ್ಕೊಳ್ರಿ, ಎರಡು ಬುಕ್ ಐತೆ, ಒಂದು ಬುಕ್ಕು ಇನ್ನೊಂದು ಬುಕ್ಸ್. ಅರ್ಥ ಮಾಡ್ಕೊಂಡ್ರ? ಇನ್ನೊಂದ್ಸರಿ ಬಗ್ಗೆ ವಾಕ್ಯ ಓದಿ, ಗಮನ ಇಟ್ಟು ಇನ್ನೊಂದ್ಸರಿ ಎಲ್ಲ ಅಬ್ಸರ್ವ್ ಮಾಡಿ. ಯಾರೋ ಓದ್ರಿ ಬೈಬಲ್ನ, ಗಮನ ಇಡ್ರಿ ಎಲ್ಲರೂ. ಹಾಂ, ಗಮನಿಸಿ ಎಲ್ಲರೂ. ಹಾಂ,
ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು.
ಪುಸ್ತಕಗಳು ತೆರೆಯಲ್ಪಟ್ಟಂತೀರಿ. ಆಮೇಲೆ ನೆಕ್ಸ್ಟ್.
ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು.
ಇನ್ನೊಂದು ಪುಸ್ತಕ ಕೂಡ ತೆರೆದ್ರಂತೆ. ಇದು ಪುಸ್ತಕಗಳನ್ನು ಕೊಡಲಿಲ್ಲ, ಎರಡನೇದು ಪುಸ್ತಕ ತೆರೀತು. ಅದಕ್ಕೇನು ಹೆಸರು ಕೊಟ್ಟಿದ್ರೆ ಜೀವಬಾಧ್ಯರ ಪಟ್ಟಿ ಎಂಬಂತ ಪುಸ್ತಕ ತೆರೀತು. ಮೊದಲನೇದು ಪುಸ್ತಕಗಳಿಗೆ ಹೆಸರು ಕೊಟ್ರ ಇಲ್ಲ ರೀ. ಸರಿ, ಇವಾಗ ತೀರ್ಪು ಮಾಡಿದ ಯಾವ್ದ್ರ ಪ್ರಕಾರ, ಪುಸ್ತಕಗಳ ಪ್ರಕಾರನ ಪುಸ್ತಕದ ಪ್ರಕಾರನ? ಓದಿ.
ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು.
ತೀರ್ಪಾಗಿದೆ ಯಾವ್ದ್ರ ಪ್ರಕಾರ, ಪುಸ್ತಕದ ಪ್ರಕಾರನ ಪುಸ್ತಕಗಳ ಪ್ರಕಾರನ?
ಪುಸ್ತಕಗಳ ಪ್ರಕಾರ
ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ, ಓ ಬ್ರದರ್ ಆ ಬುಕ್ ಆಫ್ ಲೈಫ್ ಇದೆ ಗೊತ್ತಾ, ಅಜೀವ ಬದಪ್ಪ, ಅದ್ರ ಪ್ರಕಾರ ತೀರ್ಪಾಯ್ತು ಅಂತ ಎಲ್ಲ ಇದೆ ಬೈಬಲಲ್ಲಿ ಆಗಿದೆಯಾ? ನೋ 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 ನೋ, ಜೀವ ಬದ್ಧರ ಪಟ್ಟಿ ಪ್ರಕಾರ ತೀರ್ಪೇ ಆಗಿಲ್ಲ ರೀ ಅಲ್ವರ. ಹಂಗಾದ್ರೆ ಏನಿದು ಅಲ್ವರ, ಏನಪ್ಪ ಇದು ವಾಕ್ಯ? ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ವೆರಿ ತುಂಬಾ ಸಿಂಪಲ್, ವೆರಿ ಬ್ಯೂಟಿಫುಲ್ ಆಗಿದೆ. ಹೌ ಟು ಸ್ಟಡಿ ದ ಬೈಬಲ್ ಇಂಪ್ಲಿಮೆಂಟ್ ಮಾಡ್ರಿ ಅಷ್ಟೇ. ಇದು ಆತ್ಮಿಕವಾಗಿ ಬರ್ದಿರೋಂಥ ಒಂದು ಏನ್ರಿ ಪ್ರಕಟಣೆ ಪುಸ್ತಕ. ಆತ್ಮಿಕ ಅಂದರೆ ಏನೋ, ಅಲ್ಲಿ ಇರೋಂಥ ಎಲ್ಲ ಪ್ರತಿಯೊಂದು ಮಾತು ನೇರವಾಗಿರೋ ಭಾಷೆ ಅಲ್ಲ, ಎಲ್ಲ ಗೂಢಾರ್ಥವಾಗಿ ಬರೆದಿರೋದು. ಇಷ್ಟು ದೊಡ್ಡ ವಿಚಾರಗಳು ಸುಮ್ಮನೆ ಚಿಕ್ಕದಾಗಿ ನಮ್ಗೆ ಅರ್ಥ ಆಗತ್ತಾರೆ, ಒಂದು ಪಿಕ್ಟೋರಿಯಲ್ ವೇಲಿ ಕೊಟ್ಟಿರೋದು. ಸರಿ, ಏನಿದು ಮೊದಲನೇದು ಬಿಳಿ ಸಿಂಹಾಸನ. ಬಿಳಿ ಅಂದ್ರೆ ಏನು ಬೈಬಲಲ್ಲಿ? ಬೈಬಲಲ್ಲಿ ಬಿಳಿ ಅಂದರೆ ಯಾವಾಗಲೂ ಏನು ಸೂಚಿಸ್ತದೆ?
ಪರಿಶುದ್ಧತೆ
ಪರಿಶುದ್ಧತೆ. ವೆರಿ ಗುಡ್,
ಪರಿಶುದ್ಧತೆ
ಪರಿಶುದ್ಧತೆ, ಸತ್ಯ, ನೀತಿವಂತಿಕೆ. ಯೇಸುಕ್ರಿಸ್ತ ತೀರ್ಪು ಮಾಡದೆ ಏನ್ರಿ ನೀತಿಗನುಸಾರವಾಗಿ. ಆಮೇಲೆ ಏನ್ರಿ ದೊಡ್ಡವರು ಸತ್ತವರಲ್ಲಿ ದೊಡ್ಡವರು ಚಿಕ್ಕವರು ಯಾರಿದು? ಲೋಕದವ್ರು ಇರೋರು ಎಲ್ಲರೂ ಏನಾಗಿರೋ ದೃಷ್ಟಿಯಲ್ಲಿ, ದೇವ್ರ ದೃಷ್ಟಿಯಲ್ಲಿ ಇವತ್ತು ಹೆಂಗಿದ್ದಾರೆ? ಸತ್ತೋಗಿದ್ದ ಥರ ಇದ್ದಾರೆ. ಕರೆಕ್ಟಾ? ವಾಕ್ಯ ಓದಿ ಅಂತೀನಿ. ಮ್ಯಾಥ್ಯೂ 8:22 ಮತ್ತೆ 8:22. ಎಲ್ಲಿ ನಮ್ಮ ರಮ್ಯಾ ಸಿಸ್ಟರ್ ಓದ್ತೀರಾ ಇದ್ರ ಲೈನಲ್ಲಿ?
ಓದ್ತೀನಿ.
ಓದಿ ಮ್ಯಾಥ್ಯೂ 8:22. ಹೋದ್ರೆ
ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು.
ನೋಡ್ರ ಯೇಸು ಕೃಷ್ಣ ಹೇಳ್ತಾರೆ, ಸತ್ತವರು ಸತ್ತವ್ರನ್ನೇ ಮಾಡಿ ಉತ್ತರ ಕ್ರಿಯೆ ಮಾಡಲಿ. ಏನು ಅರ್ಥ? ಸತ್ತವರು ಸತ್ತವ್ರನ್ನ ಏನು ಅರ್ಥ? ಆಲ್ರೆಡಿ ಎಷ್ಟೋ ಜನ ಸಮಾಧಿಲಿ ಏನಾದ್ರೆ ಸತ್ತೋಗ್ಬಿಟ್ಟವ್ರೆ, ಅವ್ರು ಬಂದ್ಬಿಟ್ಟು ಜೀವಂತವಾಗಿ ಬಂದು ಇನ್ನು ಸತ್ತವ್ರನ್ನ ಉತ್ತರ ಕ್ರಿಯೆ ಮಾಡಲಿ ಅಂತ ಹೇಳ್ತವ್ರ ಇಲ್ಲ ರೀ. ಜಗತ್ತಲ್ಲಿ ಬದುಕಿರಂಥ ಪ್ರತಿಯೊಬ್ಬ ಮನುಷ್ಯರು ದೇವರಷ್ಟಲ್ಲಿ ಹೆಂಗಿದ್ದಾರೆ? ಸತ್ತವರ ಲೆಕ್ಕ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಅವನಿಗೆ, ಎಷ್ಟೋ ಜನ ಇದಾರೆ ಗೊತ್ತಾ, ಅವನ ಉತ್ತರ ಕ್ರಿಯೆ ಮಾಡೋಕ್ಕೆ ಅವ್ರು ಇದ್ದಾರೆ, ನೀನೇ ಮಾಡಿ ಇದನ್ನೆಲ್ಲ ಬಿಟ್ಬಿಟ್ಟು ನನ್ನಿಂದೆ ಬಾ ಅಂತ ಹೇಳ್ತಾರೆ. ಅಂದರೆ ಜಗತ್ತಲ್ಲಿ ಸತ್ಯ ಅರಿದಿರೋಂಥ ಪ್ರತಿಯೊಬ್ಬ ಮನುಷ್ಯರು ದೇವದೃಷ್ಟಲಿ ಹೆಂಗವ್ರೆ? ಸತ್ತಿರ ಲೆಕ್ಕನೆ. ಇದರಲ್ಲಿ ದೊಡ್ಡವರವರೇ ಚಿಕ್ಕವರವರೇ. ಏನು ದೊಡ್ಡವರು ಚಿಕ್ಕವರು ಅಂತಂದರೆ ಏನು ವಯಸ್ಸು ಬಗ್ಗೆ ಹೇಳ್ತಾ ಇದೆಯಾ? ಇಲ್ಲ ರೀ, ವಯಸ್ಸು ಬಗ್ಗೆ ಹೇಳ್ತಾ ಇಲ್ಲ. ದೊಡ್ಡವರು ಚಿಕ್ಕವರು ಅಂದರೆ ಯಾರು ಏನ್ರಿ? ಇವಾಗ ದೊಡ್ಡ ಒಂದು ಏನಂತಾರೆ, ಒಂದು ಒಂದು ಮೀಟಿಂಗ್ ನಡೀತಾ ಇರ್ತದೆ ಏನ್ರಿ, ಮಿನಿಸ್ಟ್ರಿದು ದೊಡ್ಡ ಮೀಟಿಂಗ್ ನಡೀತಾ ಇರ್ತದೆ. ಅದರಲ್ಲಿ ಒಬ್ರು ವಯಸ್ಸಾಗಿರೋಬ್ರು ಬರ್ತಾರೆ, 80 ವರ್ಷ ವಯಸ್ಸು ಅಲ್ಲ. ಅವ್ರೇನ್ರಿ ಅವ್ರು ವ್ಯವಸಾಯ ಮಾಡೋಂಥವ್ರು ಸರ. ಅವ್ರೇನ್ರಿ ಒಬ್ಬ ಸಾಧಾರಣ ಮನುಷ್ಯ ಅವ್ರು ಬಂದು ಬರ್ತಾರೆ ಸರ. ಅವ್ರನ್ನ ನೋಡ್ಬಿಟ್ಟು ಜನಗಳು ದೊಡ್ಡವರು ಅಂತಾರ? ಅಯ್ಯೋ ದೊಡ್ಡವ್ರು ಬರ್ತಾರೆ ನೋಡಪ್ಪ ಅಂತಾರ? ಏ ಜಾಗ ಬಿಡಿ ಜಾಗ ಬಿಡಿ, ದೊಡ್ಡವ್ರು ಬರ್ತಾ ಇದ್ದಾರೆ ಅಂತ ಯಾರು ಹೇಳ್ತಾರ? ಇಲ್ಲ. ಆದರೆ ಇದೇ ಮೀಟಿಂಗ್ನಲ್ಲಿ ಏನ್ರಿ ಅವ್ರು ಮಿನಿಸ್ಟರ್ ಬರ್ತಾರೆ, ತುಂಬ ಚಿಕ್ಕ ವಯಸ್ಸು 30 ವರ್ಷ. ಆದ್ರೆ ಏನ್ರಿ ದೊಡ್ಡ ವ್ಯಕ್ತಿ ಅವ್ರು ಬರ್ತಾ ಇದ್ರೆ ಏನ್ ಮಾಡ್ತಾರೆ ಜನಗಳು? ದಾಟಿ ಬಿಡಿ ದಾಟಿ ಬಿಡಿ, ಏನ್ ಮಾಡ್ತಾರೆ? ದೊಡ್ಡವರು ದೊಡ್ಡವರು ಬರ್ತಾರೆ, ದೊಡ್ಡವ್ರಿಗೆ ಏನ್ ಮಾಡಿ ನೀವು ಜಾಗ ಬಿಡಿ ಅಂತ. ಕನ್ಯ ಅರ್ಥ ದೊಡ್ಡವರು ಅಂದ್ರೆ ಏನ್ರಿ ಘನತೆ ಗೌರವದಲ್ಲಿರೋರು, ಅಹಂಕಾರಿಗಳು, ದೀನಭಾವ ಉಳ್ಳವರು ಅದರ. ಎಲ್ಲರಿಗೂ ತೀರ್ಪು ಏನ್ ಮಾಡ್ತಾರೆ ದೇವರು ಮಾಡ್ತಾರೆ. ದೊಡ್ಡವರು ಚಿಕ್ಕವರು ಅಂದ್ರೆ ಪ್ರಕಟಣೆ ಪುಸ್ತಕ ಇದೇ ಅರ್ಥ ಅಂದ್ರ ದೀನರು ಹೆಮ್ಮೆ ಉಳ್ಳವರು. ಇವ್ರಿಗೆಲ್ಲರಿಗೂ ಏನ್ ಮಾಡ್ತಾರೆ ತೀರ್ಪು ಮಾಡ್ತಾರಂತೆ. ಯಾವ್ದ್ರ ಪ್ರಕಾರ ಅಲ್ಲಿ ವಾಕ್ಯ ಓದಿದ್ರೆ ಏನಂತ ಬಂದ್ರು, ಫಸ್ಟು ಪುಸ್ತಕಗಳೇನಂತೆ ತೆರೆಯಲ್ಪಟ್ಟವು. ಯಾವ ಪುಸ್ತಕ? ಬೈಬಲಲ್ಲಿ ಎಷ್ಟಿದೆ ಪುಸ್ತಕ? ಪುಸ್ತಕ ಇದೆಯಾ ಬೈಬಲಲ್ಲಿ? ಪುಸ್ತಕಗಳಿದೆಯಾ ಬೈಬಲಲ್ಲಿ?
ಪುಸ್ತಕಗಳು
ಪುಸ್ತಕಗಳು ಬೈಬಲ್ ಎಷ್ಟಿದೆ ಬುಕ್ಸು?
66.
ಈ ಬೈಬಲ್ ಇವಾಗ ಓಪನ್ ಆಗಿದೆಯಾ ಇಲ್ಲ ಸೀಲ್ಡ್ ಆಗಿದೆಯಾ?
ಓಪನ್ ಆಗಿದೆ.
ಓಪನ್ ಆಗಿದೆಯಾ? ಯಾರು ಹೇಳಿದ್ರು ನಿಮಗೆ? ನಾನು ಬೈಬಲ್ ವಾಕ್ಯ ನೋಡ್ತೀನಿ, ಓದ್ರಿ. ವರುಣ್ ಬ್ರದರ್, ಏಷ್ಯಾ 29:11-12 ಓದಿ. ಏಷ್ಯಾ 29:11-12 ಓದಿ ಓದಿ ವರುಣ್ ಬ್ರದರ್.
1 ನಿಮಿಷ.
ಹಾಂ,
29,
11 ಮತ್ತು 12.
ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಾಗಿದೆ.
ಏನ್ ಬ್ರದರ್?
ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಾಗಿದೆ.
ಬೈಬಲ್ ಹೆಂಗಿದೆ ಬ್ರದರ್ ಇವಾಗ?
ಅದೇ
ಸೀಲ್ಡ್
ದರ್ಶನ ಬರುತ್ತೆ
ಅಲ್ವರ ಬೈಬಲ್ ಏನಾಗಿದೆ? ಸೀಲ್ಡ್ ಬುಕ್. ಆಮ್ ನೆಕ್ಸ್ಟ್ ಕಂಟಿನ್ಯೂ.
ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ, ಆಗುವುದಿಲ್ಲ ಅನ್ನುವನು.
ನೋಡ್ರ ಬೈಬಲ್ ಸೀಲ್ಡ್ ಆಗ್ಬಿಟ್ಟಿದೆ ಅದರ ಏನ್ರಿ ಅವ್ನು ಕೊಟ್ಟ ಅಂದ್ರೆ ಏನ್ ಹೇಳ್ತಾನೆ? ಏ ಇದು ಮುದ್ರೆ ಹಾಕಿದಪ್ಪ, ಓದಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮ್ ನೆಕ್ಸ್ಟ್
ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು.
ನೋಡ್ರ ಬೈಬಲು ಥಿಯೋಲಜಿ ಓದಿರೋನ್ ಕೊಟ್ಟರೆ ಹೇಳ್ತಾನೆ, ಏ ಬೈಬಲ್ ಸೀಲ್ಡ್ ಅಪ್ಪ, ಯಾರೋ ಓಪನ್ ಮಾಡ್ಕಲ್ಲ, ಯಾರು ಅರ್ಥ ಮಾಡ್ಕೊಳಕ್ ಅಂತಾರೆ. ಅದೇ ಏನು ಓದಿ ಬರಲ್ಲ ಕೊಟ್ರೆ ಅವ್ನು ಹೇಳ್ತಾರೆ, ನನ್ಗೆ ಗೊತ್ತಿಲ್ಲಪ್ಪ, ನಾನು ಥಿಯೋಲಜಿ ಓದಿಲ್ಲ, ಬೈಬಲ್ ಇಸ್ ಅ ಸೀಲ್ಡ್ ಬುಕ್, ಇದನ್ನು ಕಲ್ಸ್ಕೊಬಿಟ್ರೆ ದೇವರೇ ಕಲ್ಸ್ಕೊಡ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಕ್ರಿಶ್ಚನ್ ರಾಜ್ಯಕ್ಕೆ ಬೈಬಲ್ ಓಪನ್ ಆಗಿದೆಯಾ? ಇಲ್ಲ ರೀ. ಇವಾಗ ನೋಡಿ, ನೀವು ತಿಳ್ತಿರೋ ಸತ್ಯಗಳು ಜಗತ್ತಿಗೆ ಎಲ್ಲರಿಗೂ ಗೊತ್ತಿದೆಯಾ? ಇಲ್ಲ, ಜಗತ್ತಿಗೆಲ್ಲ ಗೊತ್ತಿಲ್ಲ, ಕ್ರೈಸ್ತವ್ರಿಗೆ ಗೊತ್ತಿಲ್ಲ, ಮುಚ್ಚಲ್ಪಟ್ಟಿದೆ. ಕ್ರಿಸ್ತನ ರಾಜ್ಯದಲ್ಲಿ ಇವೆಲ್ಲ ಮುದ್ರೆನ ತಿರಿತಾರೆ ರೀ, ಬೈಬಲ್ನ ಓಪನ್ ಮಾಡ್ತಾರೆ. ದಾನಿಯಲ್ಲು 12:9 ಓದ್ರಿ. ದಾನಿಯಲ್ಲು 12:9 ಓದ್ರಿ.
ಅವನು ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು.
ನೋಡ್ರ ಎಲ್ಲಿವರೆಗೂ? ಅಂತ್ಯಕಾಲದವರೆಗೂ ಮುದ್ರೆ ಕಲ್ಪಟ್ಟಿದೆ. ಅವಾಗ ಏನ್ ಮಾಡ್ತಾ ದೇವ್ರ ಮುದ್ರೆನ ಅಂತ್ಯಕಾಲ ತೆರೀತಾರೆ ಅಲ್ವರ? ಅದಕ್ಕೆ ನೋಡ್ಬೇಕ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಈ ಮುದ್ರೆನ ತೆರೀತಾರೆ, ಬೈಬಲ್ನ ಕ್ಲೀನ್ ಆಗಿ ಓಪನ್ ಮಾಡ್ತಾರೆ. ಯಾಕಂದ್ರೆ ಸೇತನ ಕಟ್ಟಾಕ್ತಾರಲ್ಲ ಬೈಬಲ್, ಎಲ್ಲಾ ಜನಗಳಿಗೆ ಗೊತ್ತಾಗತ್ತಾರೆ. ಏನ್ ಮಾಡ್ತಾರೆ? ಮಾಡ್ತಾರೆ ಸರಿ. ಪ್ರಕಟಣೆ ನೋಡಿದ್ರೆ ಇನ್ನೊಂದು ಬುಕ್ ತೆರೀತಂತೆ, ಅದಕ್ಕೇನು ಹೆಸರು? ಜೀವಬಾಧ್ಯರ ಪಟ್ಟಿ. ಜೀವಬಾಧ್ಯರ ಪಟ್ಟಿ ಅಂದ್ರೆ ಏನು ಅರ್ಥ? ನಾವು ಕಳವಾಡ ನೋಡಲ್ಲ ಜೀವಬಾಧ್ಯರ ಪಟ್ಟಿ. ಹಾ, ಜೀವಬಾಧ್ಯರ ಪಟ್ಟಿ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ರೆ, ಏನೋ ದೇವ್ರು ಎಲ್ಲರ ಹೆಸರುಗಳನ್ನ ಒಂದು ಲಿಸ್ಟಲ್ಲಿ ಬರ್ಕೊಳೋರು ಅಂತ. ಜೀವಬಾಧ್ಯರ ಪಟ್ಟಿ,
ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ.
ಮನಸ್ಸು ಅವರ ಜ್ಞಾಪಕ, ಜ್ಞಾಪಕದ ಪುಸ್ತಕ. ಮಲಾಖಿ 3:16 ಓದಿ. ಮಲಾಖಿ 3:16 ಓದ್ರಿ. ಮಲಾಖಿ 3:16
ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು.
ನೋಡ್ರ ಜ್ಞಾಪದ ಪುಸ್ತಕದಲ್ಲಿ ಬರ್ತದೆ. ಯಾವ ಜ್ಞಾಪಕ ಸರ್? ಅವ್ರ ಮೈಂಡ್ ಇಟ್ಕೊಂಡ್ರೆ ಯಾರ ಇರಬೇಕು, ಯಾರು ಇರಬಾರ್ದು ಅಂತ ಇದೆಲ್ಲ ಲಿಸ್ಟು ಈ ಅವ್ರ ಮೈಂಡಲ್ಲಿ ಇದೆ. ಸರಿ, ಇವಾಗ ದೇವ್ರು ಏನು ಮಾಡ್ತಾರೆ, ಅವ್ರ ಮೈಂಡಲ್ಲಿರೋ ಪ್ರಕಾರ ಏನ್ರಿ ಇದನ್ನ ಇಟ್ಕೊಂತಾರೆ. ಇವಾಗ ಜನಗಳಿಗೆ ತೀರ್ಪು ಮಾಡಿದ್ದು ಯಾವ್ದ್ರ ಪ್ರಕಾರ? ಜೀವಬಾಧ್ಯರ ಪಟ್ಟಿ ಪ್ರಕಾರನ? ಇಲ್ಲ ರೀ, ಪುಸ್ತಕಗಳು ಬರೆದಿರೋಂಥ ಕೃತಿಗಳ ಪ್ರಕಾರ. ಅವ್ರ ಕೃತಿಗಳಿಗೆ ಅನುಸಾರವಾಗಿ ಏನು ಮಾಡ್ತಾರೆ ಅವ್ರಿಗೆ ತೀರ್ಪು ಮಾಡೋದು? ಏನರ್ಥ ಅಂದರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಸತ್ಯ ಕೊಡ್ತಾರೆ. ಸತ್ಯದ ಪ್ರಕಾರ ಬಾಳ್ಬೇಕು, ಸತ್ಯವೇದಲ್ಲಿರೋಂಥ ಕ್ರಿಯೆಗಳ ಪ್ರಕಾರ ನೀವು ನಿಮ್ಮ ಕ್ರಿಯೆಗಳು ಏನಾಗಿರ್ಬೇಕು ಇರಬೇಕು. ಇಲ್ವಾ, ಸತ್ಯವೇದರ ಮುಖಾಂತರ ನಿಮ್ಗೇನಾಗೋದು? ತೀರ್ಪಾಗೋದು. ಅವು ಯಾರ್ಯಾರು ದೇವ್ರ ಮನಸ್ಸಲ್ಲಿ ಇರಬೇಕು, ದೇವ್ರ ಮನಸ್ಸಲ್ಲಿ ಇರಬಾರ್ದು ಅಂತ ದೇವ್ರೇನು ಮಾಡ್ತಾರೆ? ಸತ್ಯವೇದರ ಪ್ರಕಾರ ತೀರ್ಪು ಮಾಡೋದು ರೀ. ಅದರ ಅದಿಗೆ ನೋಡ್ಬೇಕ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ಯಾನ ಕೊಡ್ತಾರೆ ರೀ. ಸತ್ಯದ ಪ್ರಕಾರ ಬದುಕಿದ್ರೆ ದೇವ್ರವ್ರ ಹೆಸರು ಮನಸ್ಸಲ್ಲಿ ಇಟ್ಕೊಂತಾರೆ. ಸತ್ಯದ ಪ್ರಕಾರ ಬದುಕಿಲ್ವಾ, ಅವ್ರ ಮನಸ್ಸಿಂದ ಅವ್ರ ಹೆಸರನ್ನು ತೆಗೆದು ಏನು ಮಾಡ್ತಾರೆ? ಹಾಕ್ಬಿಡ್ತಾರೆ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಏನ್ರಿ, ಇದೇ ನ್ಯಾಯ ತೀರ್ಪು. ಅವೆಲ್ಲ ಎಂಚ್ಕೊಂಡಾಗೆ ಸತ್ತವ್ರಿಗೆ ಬಂದ್ಬಿಡ್ತಾರೆ, ಕ್ಯೂನ ತಿಳ್ಕೊಂಡ್ಬಿಡ್ತಾರೆ, ಲೆಫ್ಟ್ ಕಳಿಸ್ತಾರೆ, ರೈಟ್ ಕಳಿಸ್ತಾರೆ, ನರಕಾಸ್ವರ್ಗ ಅಂತ ಏನು ಮಾಡೋಕ್ಕೋಗಿಲ್ಲ, ಬೈಬಲಲ್ಲಿ ಎಲ್ಲೋ ಕೊಡಲಿಲ್ಲ. ಹಾಗಾದರೆ ಇವಾಗ ಜನಗಳಿಗೆ ಒಂದು ಪ್ರಶ್ನೆ ಇರ್ತಾರೆ, ಬ್ರದರ್ ಹಂಗಾದ್ರೆ ಎಷ್ಟೋ ಜನಗಳು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಕೊಲೆ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಇವರಿಗೆಲ್ಲ ಏನು ಬ್ರದರ್ ಹಂಗಾರೆ ಏನು ಶಿಕ್ಷೆನೇ ಇಲ್ವಾ? ಅದರ ಶಿಕ್ಷೆ ಇದೆ ರೀ, ಅದರ ಶಿಕ್ಷೆ ಇದೆ, ಅದರ ಬೈಬಲ್ ಹೇಳ್ತಾರೆ ಶಿಕ್ಷೆ. ಒಂಥರ ಓಕೆ ವಾಕ್ಯ ಓದೋ ನೋಡ್ರಿ ಇರ್ತೀನಿ ಎಲ್ಲಿದೆ ಏನ್ರಿ ಅವ್ರಿಗೆ ದೇವ್ರು ಏನು ಕೊಡ್ತಾರೆ ಶಿಕ್ಷೆ ಅಂತ. ಆದರೆ ಇದಕ್ಕಿಂತ ದೊಡ್ಡ ಶಿಕ್ಷೆ ನಿಮ್ಮ ಕೈಲಿ ಕೊಡೋಕ್ಕಾದ್ರೆ ದಯವಿಟ್ಟು ಕೊಡ್ರಿ. ಅದರ ನೋಡೋಣ, ನೋಡಿರ್ತೀನಿ ಶಿಕ್ಷೆ ಏನಂತ. ರೋಮಾಪುರದಲ್ಲಿ 1ನೇ ಅಧ್ಯಾಯ ತೆಗಿರಿ. ರೋಮಾಪುರದಲ್ಲಿ 1ನೇ ಅಧ್ಯಾಯ ದಯವಿಟ್ಟು 24ರಿಂದ 32ವರೆಗೂ ಓದ್ರಿ ಯಾರಾದರೂ. ಹ್ಞೂ.
ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು.
ನೋಡ್ರ, ದೇವರೇ ಇವಾಗ ಅವನ್ನ ಹೊಲಸಾದ ನಡತೆಗಳಿಗೆ ಬಿಟ್ಬಿಟ್ರಂತೆ. ಏನದು ಹೊಲಸಾದ ನಡತೆಗಳು? ಇವು ಲಿಸ್ಟ್ ಹೇಳ್ತಾವಣಿ, ಪಾಪದ ಲಿಸ್ಟ್ಗಳು ಓದಿಸ್ತಾರೆ ನಂಗೆ. ಹಾಂ,
ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್.
ಕಂಟಿನ್ಯೂ.
ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು.
ನೋಡ್ರ
ಹೇಗೆಂದರೆ,
ನೋಡ್ರಿ, ದೇವ್ರ ಏನ್ ಮಾಡೋದು ಇವಾಗ? ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸೋದ ಹೇಗೆಂದರೆ,
ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು.
ನೋಡ್ರ
ಅದರಂತೆ
ಹಾ,
ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು.
ನೋಡ್ರ ಗಂಡಸ್ರು ಗಂಡಸ್ರು ಮದುವೆ ಮಾಡ್ಕೊಳೋದ್ರೆ, ಹೆಂಗಸ್ರು ಹೆಂಗಸ್ರು ಮದುವೆ ಮಾಡ್ಕೊಳೋದು ಆ ಕಾಲದಲ್ಲಿ ಇತ್ತು. ಈ ಬರ್ದ ನೋಡಿ ಇಷ್ಟು. ಆಮ್ ನೆಕ್ಸ್ಟ್ ಸ್ಟಾರ್ ಕಂಟಿನ್ಯೂ ಮಾಡಿ. ಹಾಂ,
ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ, ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ,
ಇರಿ ಇರಿ,
ಲೋಲು
ಇವಾಗ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಕಲ ವಿಧವಾರ ಅಂತ ಆರಂಭ ಮಾಡ್ತಾರೆ ನೋಡಿರ್ತೀನಿ. ಇಡೀ ಲೋಕದಲ್ಲಿ ಎಲ್ಲ ಥರ ಪಾಪದ ಲಿಸ್ಟ್ಗಳು ಕೊಡ್ತಾರೆ ನೋಡಿರ್ತೀನಿ. ಅದರ ಬರ್ಕೊಳ್ರಿ ಯಾರು ಅಂತೀರಿ, ಸಕಲ ವಿಧವಾರ ಅಂತ ಏನ್ರಿ ಅನ್ಯಾಯ. ಆಮೇಲೆ ಇಷ್ಟಾರ್ ಕಂಟಿನ್ಯೂ ಮಾಡಿ ಹಂಗೆ. ಹಾಂ,
ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ.
ನೋಡ್ರ ಲೋಕತಂತ್ರ ಎಲ್ಲ ಪಾಪ ಕೃತ್ಯಗಳು ಹೇಳ್ಬಿಟ್ರಿ. ನೋಡ್ರ ಎಲ್ಲ ಹೇಳ್ಬಿಟ್ಟು ಹೆಂಗ ಗೊತ್ತಾ ಹೇಳ್ತಾರೆ ಏನ್ರಿ, ಇವೆಲ್ಲದಕ್ಕೂ ಏನ್ರಿ ಏನಂತೆ ತೀರ್ಪು? ಮರಣ. ಅದರ ದೇವ್ರು ಇವ್ರನ್ನ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಬಿಟ್ಟವ್ರಿ. ಅದರ ಜೀವಾವಧಿ ಮರಣನ ದೇವ್ರು ಕೊಟ್ರಿ. ಆದರೆ ನೀವು ಹೇಳ್ರಿ, ಜಗತ್ತಲ್ಲಿ ಮರಣಕ್ಕಿಂತ ದೊಡ್ಡ ಶಿಕ್ಷೆ ಏನಾರ ಇದೆಯಾ? ಇದೆಯಾ? ಕೋರ್ಟಲ್ಲಿ ಹೈಯೆಸ್ಟ್ ಏನ್ರಿ ಡಿಸಿಷನ್ ಯಾವುದು?
ಮರಣನೇ ಬ್ರದರ್,
ಅದಕ್ಕಿಂತ ದೊಡ್ಡದೇನೇ ಇದೆಯಾ?
ಅದಕ್ಕಿಂತ ದೊಡ್ಡದು ಏನು ಕೊಡಕ್ಕಾಗಲ್ಲ.
ಕೊಡೋಕ್ಕಾಗಲ್ಲ ರೀ, ಅದನ್ನೇ ದೇವ್ರು ಕೊಟ್ಬಿಟ್ರಿ. ಇದ್ರ ಮೇಲೆ ಇನ್ನೇನ್ರಿ ಕೊಡ್ತೀರಾ? ಯೋಚನೆ ಮಾಡಿರ್ತೀರಿ ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ. ನಮ್ಮ ಭಾರತ ದೇಶದಲ್ಲಿ ಮರಣ ಅಂತ ದಂಡನೆ ಯಾರಿಗೂ ಕೊಡಬಾರ್ದು ಅಂತ ಡಿಸಿಷನ್ ಕೂಡ ಆಗೈತೆ. ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್ಸಲ್ಲಿ ಮಾತ್ರ ಈ ಥರ ಟೆರರಿಸ್ಟ್ ಅಟ್ಯಾಕ್ಗಳು ಮಾತ್ರ ಮಾಡಿದವ್ರಿಗೆ ಮಾತ್ರ ಮರಣದಂಡನೆ ಹೊರತು ಇನ್ನು ಯಾರಿಗೂ ಮರಣದಂಡನೆ ಕೊಡಲ್ಲ. ಜೀವಾವಧಿ ಶಿಕ್ಷೆ ಐತೆ. ಬೈಬಲ್ ಹೇಳ್ತಿರ್ತೀನಿ ಡೆತ್ ಪೆನಾಲ್ಟಿ. ಇದಕ್ಕಿಂತ ನಾನು ನೆನೆಸ್ಕೊತೀನಿ ಯಾರೋ ದುಡ್ಡು ಕೊಡೋಕ್ಕಾಗೋದಿಲ್ಲ ರೀ, ಖಂಡಿತ ಹೋಗೋ ಸಾಧ್ಯನೇನಿಲ್ಲ. ಇಲ್ವೇ ಇಲ್ಲ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಏನ್ರಿ ಅದರ ಏನ್ರಿ ಅವ್ರು ಮಾಡಿರೋಂಥ ಒಂದೊಂದು ತಪ್ಪು ಕೃತ್ಯಗಳೇ ಅವ್ರು ಹೆಂಗಿರ್ತಾರೆ ಗೊತ್ತಾ ಏನ್ರಿ? ಅವರು ಚಾಟಿ ಏಟ್ತಾ ಇರ್ತಾರೆ. ಹೇಗೆ ಅಂದರೆ, ಈ ಕಾಲದಲ್ಲಿ ಯಾರೆಲ್ಲ ಕೆಟ್ಟ ಕೆಲಸ ಮಾಡಿರ್ತಾರೋ ಕ್ರಿಸ್ತನ ರಾಜ್ಯದಲ್ಲಿ ಇದು ಬಂದರೆ ತುಂಬ ಸುಲಭ ಅಂತ ಏನಿಲ್ಲ ರೀ. ಯಾಕೆ ಗೊತ್ತಾ? ಕೆಟ್ಟದ್ದೆಲ್ಲ ಕಲ್ತಿರ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ಇದು ಬಂದ ಮೇಲೆ ಏನು ಮಾಡ್ಬೇಕು ಅವರು? ಹಾಂ, ಅವರು ಕೆಟ್ಟದನ್ನ ಬಿಡಬೇಕು. ಅದ್ರ ಕೆಟ್ಟದನ್ನ ಬಿಟ್ಟುಬಿಟ್ಟು ಒಳ್ಳೇದೇನು ಮಾಡಬೇಕು? ಕಲಿಬೇಕು. ಯೋಚನೆ ಮಾಡಿ, ಕ್ರಿಸ್ತನ್ ರಾಜ್ಯದಲ್ಲಿ ಅವ್ರು ಇದು ಬರಬೇಕಾದ್ರೆ ಏನ್ರಿ ಹಳೇದನ್ನ ಕೆಟ್ಟದನ್ನ ಬಿಡೋದಕ್ಕೆ ತುಂಬ ಕಷ್ಟ ಆಗ್ಬಿಟ್ರೆ ಏನ್ರಿ ದೇವ್ರ ರಾಜ್ಯದಲ್ಲಿ ಬರೋದಕ್ಕೆ ತುಂಬ ಕಷ್ಟ ರೀ. ಇವಾಗ ಕೆಟ್ಟ ಕೆಲಸ ಕಮ್ಮಿ ಮಾಡಿದರೆ ದೇವ್ರ ರಾಜ್ಯದಲ್ಲಿ ಇದು ಬಂದು ದೇವ್ರ ಕಡೆ ಬರೋದಕ್ಕೆ ತುಂಬ ತುಂಬ ಈಸಿ, ತುಂಬ ಅನುಕೂಲ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಇವಾಗ ನಾವು ಚೆನ್ನಾಗಿದ್ದರೆ ಒಳ್ಳೆ ಗುಣಗಳು ಬೆಳೆಸ್ಕೊಂಡ್ರೆ ಕ್ರಿಸ್ತನ ರಾಜ್ಯದಲ್ಲಿ ಈಸಿ. ಇವಾಗ ಕೆಟ್ಟ ಗುಣಗಳು ಬೆಳೆಸ್ಕೊಂಡ್ರೆ ಕ್ರಿಸ್ತನ ರಾಜ್ಯದಲ್ಲಿ ಇದು ಬಂದು ಎಲ್ಲ ಬಿಟ್ಬರಕ್ಕೆ ಅಷ್ಟು ಈಸಿ ಎಲ್ಲ ರೀ. ಯೋಚನೆ ಮಾಡ್ರಿ, ಇವಾಗ ನಾವೆಲ್ಲ ಇದ್ದೀರಪ್ಪ, ಸತ್ತಿಗೆ ಬಂದವರಲ್ಲೆಲ್ಲ ಒಳ್ಳೆಯವರಾಗಿದ್ದರಾ ಅಂದರೆ ಲೋಕ ತಿಳ್ಬೇಕು ಎಷ್ಟೆಷ್ಟು ಕೆಟ್ಟ ಗುಣಗಳಿತ್ತು, ಅದನ್ನ ಬಿಟ್ಬಿಡ್ಬೇಕು ನಾವು ಎಷ್ಟು ಕಷ್ಟಪಡ್ತಾ ಇದ್ರಿ ಇವತ್ತು. ಯೋಚನೆ ಮಾಡಿ, ಸತ್ಯ ಎಲ್ಲ ಗೊತ್ತಾಗಿ ಮೇಲೆ ಕೂಡ ಇದೇ ಥರ ದೇವರ ಹಸ್ತಲಿ ನಮ್ಗೆ ಎಷ್ಟೋ ಸತಿ ಹೆಂಗನ್ಸ್ತಾರೆ ಅಂದರೆ, ಅಯ್ಯೋ ದೇವರೇ ಇವೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ಅನಿಸ್ತಾರ ಇಲ್ಲ ನಮಗೆ, ಅನಿಸ್ತಾರ್ರಿ ಇದೇ ಥರ ದೇವರಾಜ್ಯದಲ್ಲಿ ಕೂಡ. ಅಂದರೆ ಕರ್ತಲಿಪಿಗಳೇ ನ್ಯಾಯ ತೀರ್ಪು ಅಂತಂದರೆ ಕ್ರಿಸ್ತನ ಎಡ್ಡೆ ಮುಡಿಕೆಯಲ್ಲಿ ಸೈತಾನ ಕಟ್ಟಾಕಿದ ಮೇಲೆ ಸತ್ಯ ಅಂದ್ಕೊಡ್ತಾರೆ, ಸತ್ಯದ ಪಕ್ಕ ನಡೀರಿ ಅಂತ ದೇವ್ರು ಹೇಳ್ತಾರೆ. ನಡೆದಿಲ್ಲ ಅಂತಂದರೆ ದೇವ್ರವ್ರಿಗೆ ಏನು ಮಾಡ್ತಾರೆ ಅಂದರೆ ಮರಣದಂಡನೆ, ಎರಡನೇ ಮರಣ, ಇಲ್ಲ ಅಂದರೆ ನಿತ್ಯ ಜೀವ. ಇದು ಸತ್ಯವೇದದಲ್ಲಿ ನ್ಯಾಯ ತೀರ್ಪಿಗೆ ಇಲ್ಲಂತ ಒಂದು ವಿಚಾರ. ಓಕೆನಾ? ಸೊ ನಿಮ್ಗೇನೋ ಡೌಟ್ಸ್ ಇದ್ರೆ ಕೇಳಿರಿ, ಯಾರಿಗಾರು ಏನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ ಕೇಳಿ, ಇಲ್ಲ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ ದಯವಿಟ್ಟು ಕೇಳಿ. ಇದೇ ಸರಿ ಕೇಳಿಬಿಟ್ಟು ನಿಮ್ಗೆ ಏನೇ ಸಂದೇಹ, ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ಸಂಕೋಚ ಪಡೆದ್ರೆ ಏನು ಮಾಡಿದ್ದೀವಿ, ನೀವು ಕೇಳಿ ಆ ತಕ್ಕಂತೆ ನಾವೇನು ಮಾಡ್ತೀರಿ, ನೀವು ವಾಕ್ಯ ಹೇಳ ಮುಖಾಂತರ ನಿಮ್ಗೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡ್ತೀವಿ. ಯಾರಿಗೇನು ಡೌಟ್ಸ್ ಇದೆಯಾ, ಏನು ಕ್ವಶನ್ಸ್ ಇದೆಯಾ?
ಬ್ರದರ್, ಒಂದ್ ಕಡೆ ವಾಕ್ಯ ಓದಿಸಿದ್ರೆ ದೇವರು ಎಲ್ಲರೂ ರಕ್ಷಣೆ ಮಾಡಕ್ ಬಂದ, ನ್ಯಾಯ ತೀರ್ಪು ಮಾಡಕ್ ಬಂದಿಲ್ಲ ಅಂತ. ಇನ್ನೊಂದ್ ಕಡೆ ವಾಕ್ಯ ಐತೆ, ಆತನು ಬರುವಾಗ ನ್ಯಾಯಾಧೀಶನಾಗ್ ಬರ್ತಾನೆ ಅಂತವಾ. ಇದನ್ನ ಹೆಂಗ್ ತಿಳಿದ ಬ್ರದರ್?
ಓಕೆ, ವೆರಿ ಗುಡ್. ಇವಾಗ ಅದು ನಾನು ಓದಿಸಿದೆ ಎಲ್ಲಿ ಅಂದರೆ ಯೋಹಾನ 3:17 ಕರೆಕ್ಟಾ? ಇದನ್ನ ದಯವಿಟ್ಟು ತೆಗಿರಿ ಓಕೆನಾ? ಮೂರು
17.
17 ಓದ್ರಿ.
ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಲಿ ಕಳುಹಿಸಲಿಲ್ಲ.
ಆಮೇಲೆ 18.
ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿಹೋಯಿತು.
ಅದಕ್ಕೆ ಹೇಳಿದ್ದು ತೀರ್ಪು ಮಾಡಕ್ಕೆ ಕಳಿಸಿಲ್ಲ ಅಂತ, ಅರ್ಥ ಆಯ್ತಾ? ಉತ್ತರ ಅಲ್ಲೇ ತೊಗೊಂಡಿದ್ದೀನಿ.
ಹೌದು.
17ನೇ ವಾಕ್ಯದ ಪ್ರಶ್ನೆಗೆ 18ನೇ ವಾಕ್ಯದ ಏನಿದೆ ಉತ್ತರ ಅಲ್ಲೇ ಐತೆ. ಸರಿ, ಇವಾಗ ಇದನ್ನ ಇಂಗ್ಲೀಷಲ್ಲಿ ಓದೋ ನೋಡ್ರಿ ಅಂತೀನಿ. ಇವಾಗ ಕನ್ನಡಲ್ಲಿ ತೀರ್ಪು ಅಂತ ಬಂದ್ಬಿಡ್ತಲ್ಲ, ಇಂಗ್ಲೀಷಲ್ಲಿ ಓದ್ರಿ ಅಂತೀನಿ. ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ದಯವಿಟ್ಟು ಯಾರು ಅಬ್ಸರ್ವ್ ಮಾಡಿ ಓದಿಂತೀನಿ. John 3:17 ಮತ್ತು 18 ಇಂಗ್ಲೀಷಲ್ಲಿ ಓದ್ರಿ ಯಾರಾದ್ರೂ.
ಫಾರ್ ಗಾಡ್ ಸೆಂಟ್ ನಾಟ್ ಹಿಸ್ ಸನ್ ಇನ್ ಟು ದ ವರ್ಲ್ಡ್ ಟು ಕಂಡೆಮ್ ದ ವರ್ಲ್ಡ್ ಬಟ್
ಏನಂತ ಬಂತು, ಕಂಡಮ್ ಅಂತ ಬಂತು, ಜಡ್ಜ್ ಅಂತ ಬರಲಿಲ್ಲ ವಾರ್ತೆ. ಅರ್ಥ ಆಯ್ತರ? ಕನ್ನಡದಲ್ಲಿ ತೀರ್ಪು ಅಂತ ಹಾಕ್ಬಿಟ್ರು, ಇಂಗ್ಲೀಷಲ್ಲಿ ತೀರ್ಪು ಅಂತ ಬರಲ್ಲ ರೀ. ಕಂಡಮ್, ಕಂಡಮ್ ಅನ್ನ ಏನ್ರಿ, ಕಂಡಮ್ ಅನ್ನ ಏನು ನಿಮ್ಗೆ ನಿಮ್ಮ ಪ್ರಕಾರ ಏನು ಸರ್ ಕಂಡಮ್ ಅಂದರೆ ಏನ್ರಿ, ಏನಪ್ಪ ಕಂಡಮ್ ಅಂತ ವಾರ್ತೆ ಕೇಳಿಲ್ವಾ ನೀವು? ಏನ ಕಂಡಮ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಹೇಳ್ತಾರೆ ಜಗತ್ತರು, ಏನಪ್ಪ ಕಂಡಮ್ ಮಾಡ್ಬಿಡ ಕಡಪ್ಪ ಅವನ್ನ ಅಂತ. ಏನ್ ನೀವೆಲ್ಲ ಏನು ಉತ್ತರನೇ ಕೊಡಲ್ವಲ್ಲ, ಇಲ್ಲ ಎಲ್ಲ ಎಲ್ಲ ಗೊತ್ತಿದ್ದು ಸುಮ್ಮನೆ ಸೈಲೆಂಟ್ ಆಗಿರ್ತೀರ? ನೀವು ಉತ್ತರ ಕೊಟ್ಟರೆ ನಿಮ್ಗೆ ಅರ್ಥ ಆಗಕ್ಕೆ ಜಲ್ದಿ ಆಯ್ತದೆ, ಈಸಿ ಆಗ್ತದೆ. ಕಂಡಮ್ ಅಂದ್ರೆ ಒಬ್ಬನ ಕೇವಲವಾಗಿ ನೋಡೋದು, ಚೀಪಾಗಿ ನೋಡೋಂಥದ್ದು. ಬೈಬಲ್ ಏನು ಹೇಳ್ತಾರೆ ನೋಡಿದ್ದೀನಿ, ದೇವರು ಜೀಸಸ್ ಕೃಷ್ಣ ಕೊಟ್ಟಿದ್ದು ಲೋಕಕ್ಕೆ ಎಲ್ಲನೂ ಚೀಪಾಗಿ ನೋಡೋಕ್ಕೆ, ಕೇವಲವಾಗಿ ನೋಡೋಕ್ಕಲ್ಲ ರೀ, ಅವಮಾನ ಮಾಡೋಕ್ಕೆ, ಗೇಲಿ ಮಾಡೋಕ್ಕಲ್ಲ ರೀ, ಮತ್ತೇನಕ್ಕೆ ಕಳಿಸ್ಕೊಟ್ಟಿದ್ದು? ಈ ವಾಕ್ ಕಂಟಿನ್ಯೂ ಮಾಡಿ ಇಂಗ್ಲೀಷಲ್ಲಿ.
But that the word through him might be saved. He that believed on him is not condemned, but he that believed not is condemned already.
ನೋಡ್ರ ಆಲ್ರೆಡಿ ಏನಾಗಿದೆ ಅವ್ರಿಗೆ, ಆಲ್ರೆಡಿ ಕಂಡಮ್ ಆಗ್ಬಿಟ್ರೆ, ಆದಾಮಿಂದ ಶಿಕ್ಷೆ ಬಂದಿರೋದ್ರಿಂದ ಅವರಲ್ಲೇ ಆಡಿ ಏನಾಗ್ಬಿಟ್ಟಾರೆ, ಆಗ್ಬಿಟ್ಟಾರೆ. ಅವನ್ನೆಲ್ಲ ಇನ್ನೂ ಕೇವಲ ಮಾಡೋಕ್ಕೆ ದೇವರು ಕಳಿಸ್ಕೊಟ್ಟಿಲ್ಲ ರೀ. ಅರ್ಥ ಆಯ್ತರ ವ್ಯತ್ಯಾಸ? ಅರ್ಥ ಆಯ್ತು ಬ್ರದರ್, ಬರೋ ಬ್ರದರ್.
ಹೋ ಬ್ರದರ್, ಈ ಕೇಳಿದ ಅರ್ಥ ಆಯ್ತು.
ಇನ್ನೇನು ಡೌಟ್ಸ್ ಇದೆ?
ಬ್ರದರ್, ಕರ್ತ ಎರಡನೇ ಪುರಾಣ ಇದೆಯಲ್ಲ, ಅದು ಮನುಷ್ಯರಿಗೆಲ್ಲರಿಗೂ ಅಕ್ಷರಿಕವಾಗಿ ಗೊತ್ತಾಗತ್ತರ ಇರ್ತಿತ್ತ, ಗೊತ್ತಾಗದೆ ಇರೋ ಥರ ಇರುತ್ತೆ ಬ್ರದರ್.
ಅದು ಎರಡನೇ ಬರೋಕೆ ಅಂತ ಪಾಠ ಇದೆ ಬ್ರದರ್, ಅವಾಗ ನೋಡೋಣ ಯಾವ ಥರ ಬರ್ತಾರೆ ಯೇಸು ಕ್ರಿಸ್ತು ಅಂತ ಅಂದ್ಬಿಟ್ಟು. ಓಕೆನಾ? ಸರಿ, ಓಕೆ. ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ?
ಹಾ, ಇಲ್ಲ ಬ್ರದರ್.
ಸೈಮನ್ ಸಲ್ಸಲಿಕರ್ ಬ್ರದರ್ ಪ್ರಶ್ನೆ ಇದೆಯಾ?
ಹಾ, ಇಲ್ಲ ಬ್ರದರ್.
ಓಕೆ. ಆನಂದ್ ಸಬಣ್ಣ ಬ್ರದರ್ ಪ್ರಶ್ನೆ ಇದೆಯಾ? ಸರಿ, ಆರೋಗ್ಯ ಸ್ವಾಮಿ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ?
ಇಲ್ಲ ಬ್ರದರ್.
ಗೋಪಾಲ್ ಸಕಲೇಶ್ಪುರ್ ಬ್ರದರ್ ಪ್ರಶ್ನೆ ಇದೆಯಾ? ರಮ್ಯಾ ವಿನ್ಯೂಸ್ಟರ್ ಪ್ರಶ್ನೆ ಇದೆಯಾ?
ಇಲ್ಲ ಪಾಸ್ಟ್ರೆ.
ಜೇಕಬ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಜೇಕಬ್ ಬದರ್. ಓಕೆ ಜೋಯಲ್ ಬದರ್, ಏನೋ ಡೌಟ್ಸ್ ಇದೆಯಾ?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಜೋಸಫ್ ಬದರ್, ಏನೋ ಡೌಟ್ಸ್?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ. ಲವ್ ವರು ಯಾರಿದು? ಸಿಸ್ಟರ್ ಬ್ರದರ್, ಏನೋ ಡೌಟ್ ಇದೆಯಾ?
ಇಲ್ಲ ಬ್ರದರ್,
ಓಕೆ ಪ್ರಜ್ವಲ್ ಬ್ರದರ್, ಎನಿ ಕ್ವೆಶನ್ಸ್?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ ಶ್ವೇತಾ ಸಿಸ್ಟರ್. ಓಕೆ ಪ್ರಸನ್ನ ಲಕ್ಷ್ಮಿ ಸಿಸ್ಟರ್.
ಇಲ್ಲ ಬ್ರದರ್.
ಓಕೆ ಸುಶೀಲಾ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಓಕೆ ರಾಜೇಂದ್ರ ಬ್ರದರ್, ಏನೋ ಡೌಟ್ಸ್ ಇದೆಯಾ?
ಇಲ್ಲ ಬ್ರದರ್.
ಸರಿ, ಓಕೆ ಥ್ಯಾಂಕ್ ಯು. ಏನೋ ಡೌಟ್ಸ್ ಇದ್ರೆ, ಸಂಕೋಚ ಪಡಿದ್ರೆ ವಾಟ್ಸಪ್ ಮಾಡಿ. ಓಕೆನಾ? ನೋ ಪ್ರಾಬ್ಲಮ್. ನೀವೇನೋ ಪ್ರಶ್ನೆ ಕೇಳಿದ್ರೆ ಸತ್ಯವರ ಮುಖಾಂತರ ಉತ್ತರ ನೋಡೋಣ, ಆಯಿತಾ? ಸೊ ನೆಕ್ಸ್ಟ್ ವೀಕು ಕರೆಕ್ಟಾಗಿ 6:30 ಜಾಯ್ನ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾಸ್ ನೋಡೋಣ. ಓಕೆನಾ? ಸೊ ಕೊನೆಯದಾಗಿ ಈ ಕೂಟ ಅಂತ್ಯ ಮಾಡೋವಾಗ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್.